ಈ ಹೇಳಿದೆ ಸಮರ ಇಲ್ಲ ಹೋಲಿಕೆ ಇಲ್ಲ ಅಂತ ಅರ್ಥ ಅರ್ಥ. ಇನ್ನೊಂದು ಅರ್ಥ ಇದೆ, ಅಪ್ರತಿಮರು. ಪ್ರತಿಮಾ ಅಂದರೆ ಪ್ರತೀಕ ಅಂತ ಅರ್ಥ, ಪ್ರತಿಮೆ ಪ್ರತೀಕ, ಪ್ರತೀಕ ಅಂದರೆ ದೇಹ ಅಂತ ಅರ್ಥ. ವಾಯುದೇವರಿಗೆ ಅಪ್ರತಿಮ ದೇಹ ಇಲ್ಲ ಅಂತ ಹೇಳಿಬಿಟ್ಟು, ವಾಯುದೇವ ಗಾಳಿಗೆಲ್ಲಿ ದೇಹ ಇದೆ ಯೋಚನೆ ಮಾಡಿ ನೋಡಂತೆ. ಆಚಾರ್ಯ ವಾಯುದೇವರು, ಅವರಿಗೆ ದೇಹ ಇಲ್ಲ. ಎಂಥ ದೇಹ ಇಲ್ಲ ಅಂದರೆ ನಮ್ಮಂಥ ದೇಹ ಇಲ್ಲ ಅವರಿಗೆ. ದೇಹ ಇದೆ, ನಮ್ಮಂಥ ದೇಹ ಇಲ್ಲ, ಅದಕ್ಕೆ ದೇಹ ಇಲ್ಲ ಅಂದ್ಬಿಡ್ತಾರೆ. ಆಚಾರ್ಯರ ಮಾತನ್ನು ದಾಸರಹರಾಗಿ ಇಟ್ಟಿದ್ದಾರೆ, ಅದಕ್ಕೆ ಎಂದೂ ಮರಿಬಾರದು. ನಾವು ದಾಸ ಸಾಹಿತ್ಯ ಅಂದರೆ ಏನೋ ಕನ್ನಡದಲ್ಲಿ ಸುಮ್ಮನೆ ಕೆಲಸ ಇಲ್ಲದವ್ರು ರಿಟೈರ್ಡ್ ಪರ್ಸನ್ ಕೂತ್ಕೊಂಡು ಬರೆದ್ರೆ ಅಂತ ತಿಳ್ಕೊಂಡ್ಬಿಡಿ. ಮತ್ತೆ ಯುಕ್ತಿ ಮಾತುಗಳಲ್ಲ, ಶ್ರುತಿ ಸ್ಮೃತ್ಯುಕ್ತ ಮಾತುಗಳು ವಿಚಾರಿಸಿ ಮುಕ್ತಿಗೆ ಬು ಸೋಪಾನವೆನಿಪು ಅಂತ ಅರ್ಥ ಮಾಡಿಕೊಂಡ್ರೆ ಅವರು ಅಪ್ರತಿಮ ಅಂಬುದು ಆಚಾರ್ಯರ ಮಾತನ್ನು ಉಪಯೋಗಿಸಿದ್ದಾರೆ. ಬ್ರಹ್ಮ ನಿರಭಿಮಾನತ್ವಾತ್ ಶರೀರಿಯಪಿ ಅಶರೀರವಾನ್ ಅಂತ ಆಚಾರ್ಯರ ಮಾತು. ಬ್ರಹ್ಮವಾಯುಗಳಿಗೆ ದೇಹ ಇದ್ರೂ ಕೂಡ ನಮ್ಮಂಥ ದೇಹ ಇಲ್ಲ. ನಮ್ಮ ದೇಹದ ಮೇಲೆ ನಮಗೊಂದು ಅಭಿಮಾನ ಇದೆ, ನಮ್ಮ ದೇಹ ನಮ್ಮ ದೇಹ ಅಂತ ಅನ್ಕೋತಾ ಇರ್ತೇವೆ. ಗ್ಯಾರಂಟಿ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ನಾವು ಅಷ್ಟೇ ಭ್ರಮೆ ಇಟ್ಕೊಂಡು ಕೂತಿರ್ತೇವೆ. ಮತ್ತೆ ಬಾಡಿಗೆ ಬಂದೇನು ಓನರ್ಶಿಪ್ ಕ್ಲೇಮ್ ಮಾಡಿದ್ರೆ ಹಾಗೋ ಹಾಗೆ, ಬಾಡಿಗೆ ಬಂದು ನಮ್ಮನೆ ನಮ್ಮನೆ ಅಂತೇಳಿ ಓನರ್ ನಗ್ತಿರ್ತಾನೆ, ಮಾರಾಯ ನನ್ನ ಮನೆ ಇದು ಅಂತ ಹೇಳಿಬಿಟ್ಟು ಬಾಡಿಗೆ ಮನೆ ಹೇಳೋದು ನನ್ನ ಮನೆ, ನೀವ್ಯಾರು ಓನರ್ ಮನೆ ಅದು ಒಂದು. ಇವತ್ತು ನಾವು ಜಗತ್ತಿನಲ್ಲಿ ಯಾರು ಓನರೇ ಇಲ್ಲ ದೇಹಗಳಿಗೆ. ಈಶಾವಾಸ್ಯ ಮಿದಂ ಸರ್ವಂ, ಎಲ್ಲ ಭಗವಂತನಿಗೆ ಸೇರಿದ್ದು. ಅದಕ್ಕೆ ಮುಂದೆ ಹೇಳುತ್ತಾರೆ, ಹಗಲ ನಂದಾ ದೀಪದಂದದಿ ನಿಗಮ ವೇದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವನು ಬೇಡದಲೆ ಜಗದುದರ ಕೊಟ್ಟುದನು ಹುಂಜಿಸು ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದ ಅಧೀನವೆಂದು ಅಡಿಗಡಿಗೆ ನೆನೆಯುತ್ತಿರು. ಅಂದರೆ ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮ ಎಲ್ಲವೂ ಏನಿವು, ಈಶಾವಾಸ್ಯವಿದಂ ಸರ್ವಂ, ಎಲ್ಲ ಭಗವಂತನ ಅಧೀನವೇ ಹೊರತು ನಮ್ಮ ಕೈಯಲ್ಲಿಲ್ಲ ಅಂಬುದನ್ನು ಮತ್ತೆ ಮತ್ತೆ ನೆನೀತಾ ಇರು. ಇದನ್ನು ಅರ್ಥ ಮಾಡಿಕೊಂಡ್ರೆ ಅಪ್ರತಿಮ ವಾಯುದೇವರಿಗೆ ಎಂದು ಬ್ರಹ್ಮದೇವರಿಗೆ ಭ್ರಮೆ ಇಲ್ಲ, ನಮ್ಮ ದೇಹ ಅಂತಕ್ಕಂಥ ದುರಭಿಮಾನ ಅವರಿಗಿಲ್ಲ. ಅದಕ್ಕೆ ದೇಹ ಇದ್ರೂ ಕೂಡ ದೇಹ ಇಲ್ಲದಂತೆ ಇರ್ತಾರೆ, ಅಪ್ರತಿಮಗೊಂದಿಸುವೆ. ಜ್ಞಾನ ಬಂದಾಗ ಉಳಿದವರಿಗೆ ಸ್ವಲ್ಪ ಭಾವನೆ ಬರುತ್ತದೆ, ಅವರು ಯಾವಾಗಲೂ ಆಗಿದೆ. ಬ್ರಹ್ಮವಾಯುಗಳಿಗೆ ಅಂಥ ಪರಿಜ್ಞಾನ ಯಾವಾಗಲೂ ಇರೋದರಿಂದ ಅವರು ದೇಹ ಇದ್ರೂ ಕೂಡ ದೇಹ ಇಲ್ಲದವರು ಅಂತಕ್ಕಂಥ ಕೀರ್ತಿಗೆ ಅವರು ಪಾತ್ರರಾಗ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ವಾಯುದೇವರ ಹಿರಿಮೆ ತೀರಾ ಅದ್ಭುತವಾದದ್ದು ಅಂತ ಚಿತ್ರವನ್ನು ಸರಳವಾದ ಶೈಲಿಯಲ್ಲಿ ಕೊಟ್ಟಿದ್ದಾರೆ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಗುಹಾಷ್ಯವ ರಚಿಸಿ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳು ಅವತರಿಸಿ ಭಾರತೀ ರಮಣ ಮಧ್ವಾಭಿಧಾನದಲ್ಲಿ ಚತುರದಶ ಲೋಕದಲ್ಲಿ ಮೆರೆದ ಅಪ್ರತಿಮಗೊಂದಿಸುವೆ. ಆಚಾರ್ಯ ಏನು ಮಾಡಿದರು ಮುಂದೆ ಅಂತ ಪ್ರಶ್ನೆ ಆಯಿತು. ಜ್ಞಾನ ಹೋಗಿತ್ತು, ಗುರುಭಾಷೆಗಳು ಬಂದಿದ್ದು ಸರಿನೇ. ಆಚಾರ್ಯ ಏನು ಮಾಡಿದರು ಅದನ್ನು ಕೊಂಡಾಡ್ತಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳಂಪೆಳೆದ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನವೆನನು ದಿನವು. ಆಚಾರ್ಯರ ಅವತಾರದ ಕಾರ್ಯವನ್ನು ಎಷ್ಟು ಚೆನ್ನಾಗಿ ಪಟ್ಟಿ ಮಾಡ್ತಾರೆ ಅಂದರೆ ಒಳ್ಳೆ ಪ್ರಾಸಬದ್ಧವಾಗಿ. ಮತ್ತೆ ಪಂಚ 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 ಅಂತ ಬರಬೇಕಾಗೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಅದ ಅರ್ಥ ಅದು. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಈ ಪ್ರಪಂಚ ಎಂಥದ್ದು, ಪಂಚಭೇದಗಳನ್ನು ಹೊಂದಿದೆ ಎಂದು ಯೋಚನೆ ಮಾಡಬೇಕು. ಪಂಚಭೇದಗಳನ್ನು ಹೊಂದಿದೆ. ಇವತ್ತು ನೂರಾರು ಭೇದ ಮಾಡೋ ಜನ ಇದ್ದಾರೆ, ನೂರಾರು ಭೇದ ಇಲ್ಲ, ಪಂಚಭೇದಗಳು ಉಂಟು. ಆಚಾರ್ಯ ಹೇಳಿದ್ದು ಪಂಚಭೇದಗಳು ಯಾವ್ಯಾವುದು, ಜೀವ ಜೀವ ಭೇದ, ಜೀವೇಶ್ವರ ಭೇದ, ಜಡ ಜಡ ಭೇದ, ಜೀವ ಜಡ ಭೇದ, ಜಡೇಶ್ವರ ಭೇದ, ಒಟ್ಟು ಪಂಚಭೇದಗಳಿವೆ. ಪಂಚಭೇದಾಹ ಇಮೇ ನಿತ್ಯಾಹ ಸರ್ವಾವಸ್ಥಾಸು ಸರ್ವದಾ. ಆಚಾರ್ಯರ ಮಾತು. ಪಂಚಭೇದಗಳನ್ನು ಸರಿಯಾಗಿ ತಿಳ್ಕೊಂಡು ಬಿಡಿಬಿಡಿ. ಏನು ಪಂಚಭೇದ ತಿಳ್ಕೊಳ್ಳೋದು ಅಂದ್ರೆ ಏನು, ನಮಗೆ ಅರ್ಥವೇ ಆಗಲಿಲ್ಲ. ಪಂಚಭೇದ ಅಂದ್ರೆ ಊಟ ಕೂತ ಗಟ್ಟಿಯಾಗಿ ಪಂಚಭೇದ ಅಂತ ಕೂಯಿಬಿಟ್ರೆ ಪಂಚಭೇದ ಅಲ್ಲ, ಅದು ಸೈನ್ಸ್, ಅದು ಫಿಲಾಸಫಿ. ಅದು ಇವತ್ತು ಜೀವ ಜೀವರು ಭೇದ ಅಂದರೆ ಯಾವ ಜೀವರು ಕೂಡ ಭಿನ್ನ ಭಿನ್ನರೇ ಹೊರತು ಯಾರು ಎರಡು ಒಂದೇ ರೀತಿ ಇರಬಹುದು, ಒಂದಾಗಿಲ್ಲ. ಜೀವರೆಲ್ಲ ಕೂಡ ಬೇರೆ ಬೇರೆ. ಮೊದಲನೇದು ಇಷ್ಟು ಜನ ನಾವೇ ದೃಷ್ಟ, ಇಷ್ಟು ಜನ ಕೂತಿದ್ದೇವೆ, ನಾವ್ಯಾರು ಒಂದಲ್ಲ. ಈ ಮಧ್ಯೆ ನಾವ್ಯಾರು ಒಂದಲ್ಲ, ಆದರೆ ಭಿನ್ನರಾಗಿರೋದು ಹೌದು, ಜೊತೆಗಿರೋದು ಹೌದು. ಭಿನ್ನರಾಗಿರೋದು ಅಂತ ಹೇಳಿದರೆ ಜೊತೆಗಿರಬಾರದು ಅಂತ ಅರ್ಥ ಅಲ್ಲ, ಆದರೆ ಅವ್ರು ಒಂದೇ ಅಲ್ಲ. ಊಟ ಕೂತಾಗಲೇ ಮೈಸೂರು ಪಾಕ್ ಬೇರೆ, ಜಿಲೇಬಿ ಬೇರೆ, ಉಪ್ಪು ಬೇರೆ, ಸಕ್ಕರೆ ಎಲ್ಲ ಬೇರೆ. ಎಲ್ಲ ಒಂದೇ ಆಗಿದ್ರೆ ಉಪ್ಪು ಕೇಳಿದ್ರೆ ಸಕ್ಕರೆ ಹಾಕಿಬಿಟ್ಟೆ, ಎಲ್ಲ ಒಂದೇ ಅಂತ ಹೇಳಿಬಿಟ್ಟು ಒದ್ದು ಹೋಗ್ಬಿಡ್ತಾನೆ, ಸಿಟ್ಟು ಬಂದ್ಬಿಡುತ್ತೆ ಅವನಿಗೆ. ಕಾಫಿಗೆ ಉಪ್ಪು ಹಾಕಿ ಕೊಟ್ಬಿಟ್ಟೆ ಕಾಫಿಗೆ, ಎಲ್ಲ ಒಂದೇ ಮಾರಾಯ ಕುಡಿ ಅಂತ ಕೇಳಿದರೆ ಒಂದೇ ಕುಡಿತಾನ, ಅವನು ಶಾಪ ಹಾಕಿ ಹೋಗ್ತಾನೆ, ಕುಡಿಯೋದ್ರೆ ಶಾಪ ಹಾಕ್ತಾನೆ. ಇವತ್ತು ಭೇದ ಇದೆ ನಮ್ಗೆ, ಜಡ ಜಡ ಭೇದ, ಉಪ್ಪು ಸಕ್ಕರೆ ಭೇದ, ಸ್ವೀಟಲ್ಲೇ ಭೇದ, ಮತ್ತೆ ಸ್ವೀಟಿಗೂ ಖಾರಕ್ಕೂ ಭೇದ, ಸ್ವೀಟಲ್ಲೇ ಭೇದ, ಮತ್ತೆ ಅದು ಅಡಿಗೆಯವ್ರು ಮಾಡಿ ಅದು ಬೇರೆ, ಮತ್ತೆ ಅವ್ರು ಮಾಡಿದ ಜಾಂಗೀರ್ ಇವ್ರು ಮಾಡಿದ ಜೀರೆ ಅಲ್ಲಿ ಮತ್ತೆ ಮತ್ತೆ ವ್ಯತ್ಯಾಸ. ಅವ ಅಡಿಗೆವನ್ನು ಭಾರಿ ಚಲೋ ಮಾಡಿರ್ತಾರೆ ಅದು ಬೇರೆ ಜೊತೆಗೆ. ಎಷ್ಟು ವ್ಯತ್ಯಾಸ ಇದೆ ಈಗ. ಈ ಸ್ಕೂಟ್ರು ಸ್ಕೂಟ್ರು ಭೇದ, ಕಾರ್ ಕಾರ್ ಭೇದ. ಇವತ್ತು ಎಲ್ಲ ಸ್ಕೂಟ್ರು ತೊಗೊಂಡು ಯಾರೋ ತೊಗೊಂಡು ಹೋಗ್ಬಿಟ್ಟು ಪೊಲೀಸ್ ಕೇಸ್ ಆಗುತ್ತೆ. ನೋಡೋಕೆ ಒಂದೇ ರೀತಿ ಇವೆ, ನಂಬರ್ ಮೇಲೆ ಡಿಪೆಂಡ್ ಆಗಿ, ಇದು ಬೇರೆ ಮೂರೋಯ್ತು, ನಂಬರ್ ಮೇಲೆ ಡಿಫ್ರೆನ್ಸ್ ಬಂದೋಯ್ತು. ಅದು ಸಿಮಿಲಾರಿಟಿ ಬೇರೆ, ಸೇಮ್ನೆಸ್ ಬೇರೆ. ಇವತ್ತು ಎಲ್ಲ ಒಂದೇ ಅಲ್ಲ, ಎಲ್ಲ ಒಂದೇ ರೀತಿ ಇರಬಹುದು. ಜೀವರೆಲ್ಲ ಒಂದು ಜೀವತ್ವ ಎಂಬುದಿದೆ, ಅದರಲ್ಲಿ ಮತ್ತೆ ತಾರತಮ್ಯ ಇದೆ. ಜೀವ ಈಶ, ಜಡ ಜಡ, ಜಡಗಳು ಬೇರೆ ಬೇರೆ. ಸೈನ್ಸ್ ಒಪ್ಪಿಕೊಂಡಿದೆ ಇವತ್ತು ಎರಡು ಹೆಚ್ ಟು ಬೇರೆ, ಓಟು ಬೇರೆ. ಎರಡು ಹೆಚ್ ಟುನೇ ಆಗಿದ್ದಿದ್ರೆ ನೀರೇ ಬರ್ತಿದ್ದಿಲ್ಲ ಅಲ್ಲಿ. ಓಟು ಬೇರೆ, ಎಲ್ಲ ಓಟು ಆಗಿ ನೀರು ಬರ್ತಿದ್ದಿಲ್ಲ. ಇವ್ರು ಓಟು ಬರ್ತಿದ್ದಿಲ್ಲ, ಅವ್ರಿಗೆ ಓಟೂ ಬರ್ತಿದ್ದಿಲ್ಲ. ಎಲ್ಲ ಇದಾಗಿದ್ದಿದ್ರೆ ಇವರು ಬರೋ ಸಾಧ್ಯತೆ ಇರಲಿಲ್ಲ. ಅದಕ್ಕೆ ಹೆಚ್ಚಿಟ್ಟು ಆಕ್ಸಿಜನ್ನು ಜಲಜನಕ, ಇದು ಜಲಜನಕ, ಅದು ಆಮ್ಲಜನಕ, ಎರಡು ಸೇರಿದ ನೀರಾಯಿತು. ಎರಡು ಒಂದೇ ಆಗಿದ್ರೆ ನೀರಾಗ ಚಾನ್ಸಸ್ಸೇ ಬರ್ತಿರಲಿಲ್ಲ. ಜಡ ಜಡ ಭೇದ, ಎಲ್ಲ ಗ್ಯಾಸ್ಗಳು ಒಂದೇ ಅಲ್ಲ. ಕೆಮಿಸ್ಟ್ರಿ ಲ್ಯಾಬೊರೇಟ್ರಿಗೆ ಹೋಗಿಬಿಡಿ, ಗಾಬರಿ ಆಗುತ್ತೆ ನಿಮಗೆ. ಉದೈನ ಬಾಟ್ಲುಗಳು ಇಟ್ಬಿಟ್ಟಿರ್ತಾರೆ, ಯಾವುದೋ ಮನೆಯಲ್ಲಿ ಒಂದು ಕೈ ಹಾಕಿಬಿಡಿ ಸುಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಆ್ಯಸಿಡ್ ಎಂಥ ಯಾವ ಬೆಂಕಿಗಿಂತ ಭಯಂಕರ ಅದು. ಬೆಂಕಿ ಸುಟ್ಟಿದ್ದನ್ನು ವಾಸಿ ಮಾಡಬಹುದು, ಆ್ಯಸಿಡ್ ಒಳಗೆ ಎಂಟರ್ ಆಗುತ್ತೆ. ಒಳಗೆ ಎಷ್ಟೋ ಆ್ಯಸಿಡ್ ಹಾಕೊಂಡ್ರೆ ನೋಡ್ತೀವಲ್ಲ, ನೋಡ್ಲಿಕ್ಕಾಗೋದಿಲ್ಲ ಮುಖ, ಅಷ್ಟು ಅಷ್ಟು ಬರ್ಣ ಮಾಡೋ ಶಕ್ತಿ ಅದಕ್ಕಿದೆ. ನೋಡಿ ಇಷ್ಟೇ ನೋಡಿ, ಒಂದೇ ರೀತಿ ಕಾಣುತ್ತೆ ಅಲ್ಲ, ನೋಡಿಬಿಟ್ರೆ ಒಂದೇ ರೀತಿ ಎಷ್ಟು ಭಯ ಅಥವಾ ಆತಂಕ ಇದೆ. ಅದು ಇದೆಲ್ಲ ಅರ್ಥ ಮಾಡಿಕೊಂಡು ಆಚಾರ್ಯ ಜಡ ಜಡ ಭೇದ ಅನ್ನೋ ಮಾತ್ರ ನಾವು ಯೋಚನೆ ಮಾಡ್ತಾ ಹೋಗಬೇಕು. ಆಗ ಅದು ಅಪ್ಲಿಕೇಶನ್ ಸಿಗುತ್ತಲ್ಲ, ಹೊಸ ವಿಷಯ ಗೊತ್ತಾಗುತ್ತೆ. ಇವತ್ತು ನ್ಯೂಟನ್ ಒಂದು ಲಾ ಮಾಡಿಬಿಟ್ಟ, ಅಷ್ಟೇ ಅಲ್ಲ, ನಾನು ಅಪ್ಲೈ ಮಾಡಿದ್ದಕ್ಕೆ ವಂಡರ್ ಶುರುವಾಯಿತು. ಇವತ್ತು ನಾವು ಏನು ಮಾಡಿದ್ದೇವೆ ಗೊತ್ತಾ, ನೋ ಅಪ್ಲಿಕೇಶನ್ ಅಟ್ ಆಲ್. ನಮ್ಮಲ್ಲಿ ಅಪ್ಲಿಕೇಶನ್ ಇಲ್ಲ, ಆದ್ದರಿಂದ ನಾವು ಎಲ್ಲ ಅಪ್ಲಿಕೇಶನ್ ಊಟದಲ್ಲಿ ಎಂಡ್ ಆಗಬೇಕಷ್ಟೇ. ಪ್ರತಿಯೊಂದು ಊಟ ಸ್ಟಾಪ್ ಮಾಡೋದ್ರೆ ತೀರ್ಥ ಪ್ರಸಾದ ಮುದುವೆದ ಕಥೆಯಲ್ಲಿ. ಇದು ನಮ್ಮ ಜೀವನದ ಸಿದ್ಧಾಂತ ಅಲ್ಲ, ಅದು ಸೆಕೆಂಡರಿ ಅಷ್ಟೇ. ಅದು ಬೇಡ ಅಂತ ಹೇಳೋದಿಲ್ಲ, ಒಂದು ಹಂತದಲ್ಲಿ ಬೇಕೇ ಹೊರತು ಮುಖ್ಯ ಬೇಕಾದದ್ದು ಜ್ಞಾನ. ಆ ಹಿನ್ನೆಲೆಯಲ್ಲಿ ಜಡ ಜಡಕ್ಕೆ ಭೇದ ಇದೆ, ಜೀವ ಜೀವಕ್ಕೆ ಭೇದ ಇದೆ. ಮತ್ತು ವಾಲಿ ಅರ್ಜುನ, ಕರ್ಣ ಇಬ್ಬರು, ಸೂರ್ಯಾವತಾರ ಅಥವಾ ಇಂದ್ರಾವತಾರ, ಎಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೂ ಕೂಡ ನೋಡಿದರೆ ಆಶ್ಚರ್ಯವೇ ಆಶ್ಚರ್ಯ. ನಮ್ಮ ನಮ್ಮಲ್ಲೇ ವಿಚಾರ ಮಾಡಲಿಕ್ಕೆ ಮನೆ ಒಳಗೇನೆ ಎಲ್ಲ ಒಂದೇ ರೀತಿ ಸಿಗೋದಿಲ್ಲ. ಇವತ್ತಿನ ದಿವಸ ಮನೆ ಒಳಗೆ ಒಬ್ಬೊಬ್ರಿಗೆ ಒಂದೊಂದು ವಿಚಿತ್ರವಾದ ವಾತಾವರಣ. ಏಕಾಚಿ ಊಟ ಮಾಡೋನೊಬ್ಬ, ತಿಂಡಿ ತಿನ್ನೋ ಉಪವಾಸ ಮಾಡೋನೊಬ್ಬ, ಒಂದು ಬಯಸ್ಕೊಳ್ಳೋನೊಬ್ಬ ಮಾಡಿ ಪಾಪ ಎಷ್ಟು ಪರಿಚಿತೆಯಲ್ಲಿರ್ತಾರೆ. ಒಂದು ಮನೆಯಲ್ಲಿ ಇವತ್ತು ಜಗತ್ತೇ ಮನೆಯಲ್ಲಿ ಬಂದು ಮನೆ ನೋಡಿಬಿಟ್ಟು ಸ್ಕ್ರಾಚೇಷನ್ ಆಫ್ ದಿ ವರ್ಲ್ಡ್ ಕಂಡ ಕಾಣಿಸ್ತದೆ. ಎಷ್ಟು ವೆರೈಟಿ ಜನ ಕಾಣ್ತಾರೆ. ಇದೆಲ್ಲ ಯೋಚನೆ ಮಾಡಿದಾಗ ನಿಜವಾಗಲೂ ಆಚಾರ ಹೇಳಿದ ಸಿದ್ಧಾಂತವನ್ನು ಅಪ್ಲೈ ಮಾಡಿಕೊಂಡ್ರೆ ನಾವು ಎಷ್ಟು ಜೀವನದಲ್ಲಿ ಮುಂದುವರಿಬಹುದು. ಸುಮ್ಮನೆ ಕೂತ್ಬಿಟ್ಟಿದ್ದೇವೆ. ಸೈನ್ಸಲ್ಲಿ ಅಪ್ಲೈ ಮಾಡದೆ ಹೋದರೆ ಟೆಕ್ನಾಲಜಿ ಬರ್ತಾನೆ ಇರಲಿಲ್ಲ. ಮಾಡಿದ್ದಕ್ಕೆ ಇವತ್ತು ಎಷ್ಟು ಉಪಯೋಗ ಆಯ್ತಲ್ಲ. ಅದಕ್ಕೆ ಪಂಚಭೇದಾತ್ಮಕ ಜಡ ಭೇದ, ಜೀವ ಈಶ್ವರ ಭೇದ, ಜಡ ಈಶ್ವರ ಭೇದ. ಅಂದರೆ ದೇವರೆಂದು ಕೂಡ ಜಡ ಅಲ್ಲ, ಜಡ ಎಂದು ಕೂಡ ದೇವರಾಗೋದಿಲ್ಲ, ಜೀವ ಎಂದು ದೇವರಲ್ಲ, ದೇವರೆಂದೂ ಜೀವ ಅಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾವೆಲ್ಲ ಜೀವರು, ನಾವೆಂದೂ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಸ್ಮರಣೆ ಮಾಡಿದರೆ ನಮ್ಮ ಜನ್ಮ ಜನ್ಮಗಳ ಪುಣ್ಯ. ದೇವರು ಹೇಗಾಗ್ತಾನೆ? ಮತ್ತೆ ಯಾವುದೋ ಒಂದು ಪದಾರ್ಥ ಸಾರು ಹುಳಿ ಅಲ್ಲ, ಹುಳಿ ಸಾರಲ್ಲ, ಇನ್ನು ಜೀವ ಹೇಗೆ ದೇವರಾಗ್ತಾನೆ? ಯೋಚನೆ ಮಾಡಿ. ದೇವರಿಗೊಂದು ರಕ್ಷಣೆ ಇದೆ. ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇತ್ತ ದೇವರಲ್ಲಿ ಎಲ್ಲಿ ಅಪೂರ್ಣ ಅಪೂರ್ಣ ಅಪೂರ್ಣಾದ ನಾವೆಲ್ಲಿ? ಪರಿಪೂರ್ಣರಾದ ಪರಮಾತ್ಮ, ಅಪೂರ್ಣರಾದ ಜೀವರು, ಅರ್ಥಾತ್ ಸಂಬಂಧ ಇಲ್ಲ. ಅಂದಮೇಲೆ ಜೀವೇಶ್ವರ ಭೇದ ಇದೆ. ಇವತ್ತು ಆಕಾಶ ರೂಡಿದ ತಕ್ಷಣ ನಮ್ಮ ತಲೆ ಕೆಳಗೆ ಹೋಗಿ ಮೇಲೆ ನೋಡ್ತೀವಿ, ಹಬ್ಬ ಅಂತ ಹೇಳುತ್ತೆ. ಸೂರ್ಯ ಅಂದ್ರೆ ಅರ್ಥನೇ ವಿಚಿತ್ರವಾದ ಪದಾರ್ಥ. ಇರುವ ಜಗತ್ತಿನ ಕೋಟಿ ಕೋಟಿ ದೀಪಗಳು ಒಬ್ಬ ಸೂರ್ಯನ ಮುಂದೆ ಏನೂ ಅಲ್ಲ. ಎಂಥೆಂಥ ವಿಜ್ಞಾನ ಪ್ರೊಡ್ಯೂಸ್ ಮಾಡಿರ್ತದೆ. ಎಲೆಕ್ಟ್ರಿಸಿಟಿ ವಿಜ್ಞಾನ ಕೊಟ್ಟಿದೆ, ಸೂರ್ಯನ ವಿಜ್ಞಾನ ಕೊಟ್ಟಿಲ್ಲ, ಸೂರ್ಯನ ದೇವರು ಕೊಟ್ಟಿದ್ದಾರೆ. ಇವತ್ತು ಎಲೆಕ್ಟ್ರಿಸಿಟಿ ಕೊಟ್ಟ ವಿಜ್ಞಾನಿ ದೊಡ್ಡವನಾದರೆ ಒಬ್ಬ ಸೂರ್ಯ ಜಗತ್ತನ್ನು ಬೆಳಗ್ತಾನಲ್ಲ, ಅಂಥ ಸೂರ್ಯನ ಕೊಟ್ಟ ಭಗವಂತ ಹೇಗಿರಬೇಕು? ಒಳಗೆ ನಿಂತ್ಕೊಂಡು ಪ್ರಕಾಶ ಕೊಡ್ತಾನಲ್ಲ. ಯದಾದಿತ್ಯಗತಂ ತೇಜ ಜಗದ್ಭಾಸಯ ತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ವಾಮಕಂ. ಇದನ್ನೆಲ್ಲ ಯೋಚನೆ ಮಾಡಿದರೆ ಭಗವಂತನ ವೈಭವ ಊಹಾತೀತವಾದದ್ದು. ಅಂತ ದೇವರ ಹೆಸರೇಳೋ ಯೋಗ್ಯ ನಮಗೆ ಬರಬೇಕು ಅಂತ ತಿಳ್ಕೋಬೇಕೇ ಹೊರತು ನಾವೇ ಈಶ್ವರ ಅಂತ ತಿಳ್ಕೊಳ್ಬಾರ್ದು. ಆದ್ರೆ ತಿಳ್ಕೊಳ್ಳಿ ಅಂತ ಹೇಳಿದ ಮತಗಳು ಬಂದು ಹೋಗಿದ್ದು. ಇಂಥ ತಿಳ್ಕೊಂಬಿಡಿ ಅಂತ ಹೇಳಿಬಿಟ್ಟಿದ್ರೆ ಎಲ್ರಿಗೂ ಕೂಡ ಅಲ್ಲ ಅಂತ ಆಚಾರ ಹೇಳಿದ್ರು. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಇವೆಲ್ಲ ಪಂಚಭೇದ ಎಲ್ಲಿವೆ ಅಂತ ಕೇಳಕ್ಕೆ ಹೋಗಬೇಡಿ. ಪ್ರಪಂಚ ಶಬ್ದದ ಅರ್ಥವೇ ಅದು ಅಂತ ಹೇಳುತ್ತಾರೆ. ಪ್ರಪಂಚೋ ಭೇದ ಪಂಚಕ, ಐದು ಭೇದ ಇರೋದಕ್ಕೆ ಪ್ರಪಂಚ ಅಂತ ಕರೀತಾರೆ. ಇನ್ನೇನು ಯೋಚನೆ? ಪ್ರಪಂಚ ಅಂತ ಕರೆದೆಯೋ ಮುಗಿದೋಯ್ತಲಿಗೆ. ಮೂಕ ಅಂದ್ರೆ ಮಾತು ಬರೋದಿಲ್ಲ ಅಂತ ನಾನು ಮೂಕ ಅಂತ ಹೇಳ್ಕೊಂಡ್ರೆ ಕಥೆ ಮುಗಿತೋ ಅಂತ. ನಾನು ಮೂಕ ಘೋಷಣೆ ಮಾಡ್ತೇನೆ ಕೇಳ್ಕೊಳ್ಳಿ ಅಂತ ಹೇಳಿದ್ರೆ ಹೈಕ್ಲಾಸ್ ಸುಳ್ಳು ಹೇಳ್ತಾನೆ ಅಂತ ಅರ್ಥ. ಸೊ ಪ್ರಪಂಚ ಭೇದ ಇಲ್ಲ ಅಂದ್ರೆ ಭೇದ ಇರೋದಕ್ಕೆ ಪ್ರಪಂಚ ಅಂತ ಕರೆಯೋದು. ಪ್ರಪಂಚಕ್ಕೆ ಅರ್ಥ ಭೇದಯುಕ್ತವಾದದ್ದು ಅಂತ ಅರ್ಥ. ಐದು ಭೇದ ಇರೋದಕ್ಕೆ ಪ್ರಪಂಚ ಅಂತ ಕರೀತಾರೆ. ಸೊ ಪ್ರಪಂಚ ಎಂಬ ಹೆಸರಿನಲ್ಲಿ ಆಚಾರ ಸಿದ್ಧಾಂತ ಬಂದೋಗಿದೆ ಅಂತ ಅರ್ಥ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪ್ರಪಂಚ ಭೇದ ಪಂಚಕ ಆಚಾರ ತತ್ವನಿರ್ಣಯದಲ್ಲಿ ಕೊಟ್ಟಂತ ಶ್ರುತಿಯ ಮಾತದು ಒಂದು. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಇದಕ್ಕೆ ಸ್ವಾಮಿ ಯಾರು ಅಂದರೆ ಐದು ರೂಪದ ಭಗವಂತ ಸ್ವಾಮಿಯಾಗಿದ್ದಾನೆ. ಐದು ರೂಪದ ಭಗವಂತ ಯಾವುದು? ಐದು ರೂಪ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ, ಮೂಲ ನಾರಾಯಣ. ಅಲ್ಲಿಗೆ ಐದು ರೂಪಗಳ ದೇವರಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಜನಕ್ಕೆ ದೇವರಿದ್ದಾನೆ ಅಂತ ಗೊತ್ತಿರೋದು ಕಷ್ಟ. ಐದು ರೂಪದ ಚಿಂತನೆ ಭಾರಿ ದೊಡ್ಡದು. ನಮ್ಗೆ ಐದು ರೂಪ ಚಿಂತನೆ ಅಲಂಕಾರ ಬ್ರಾಹ್ಮಣರಿಗೆ ಒಂದು ಗೊತ್ತ, ನಮಗೆ ಅಷ್ಟೇ ಹೊರತು ಬೇರೆ ಕಡೆ ಗೊತ್ತಿರಲಿಲ್ಲ. ಅವ್ರು ಐದು ಜನ ಅಂತ ಗೊತ್ತೇ ಹೊರತು ಯಾತಕ್ಕೆ ಐದು ಜನ ಅಂತ ಗೊತ್ತಿಲ್ಲ. ಮೊದಲು ವಾಸ ಅನಿರುದ್ಧ ಸಂಕರ್ಷಣ ಪ್ರದ್ಯುಮ್ನ ವಾಸುದೇವ ನಾರಾಯಣ ಐದು ರೂಪದ ಭಗವಂತನನ್ನ ನಾವಲ್ಲಿ ಚಿಂತನೆ ಮಾಡಿ ಆರಾಧನೆ ಮಾಡ್ತೇವೆ ಅಂತ ಅರ್ಥ. ಅದು ರಾಯರ ಸಂತೋಷ ಕೊಡುತ್ತೆ. ಅವ್ರ ಪೂಜೆ ಅಲ್ಲ, ಆ ಭಗವಂತನ ಪೂಜೆಯಿಂದ ಅವರು ತೃಪ್ತರಾಗ್ತಾರೆ. ಅಲಂಕಾರ ಪೂಜೆ ಅದು ರಾಯರ ಪೂಜೆ ಅಲ್ಲ, ಅದು ಭಗವಂತನ ಆರಾಧನೆ. ಅದಕ್ಕೆ ಅವರು ದೇವ ಅಷ್ಟು ಸಂತೋಷ ಪಡ್ತಾರೆ ಹೊರತು ತಮ್ಮ ಪೂಜೆಯಿಂದ ಸಂತೋಷ ಪಡೋದಿಲ್ಲ. ಪಂಚರೂಪಾತ್ಮಕನೇ ದೈವ ಕ ದೈವ ಕ ದೈವ ಕ ಅಂದ್ರೇನು? ಕ ಅಂಬುದು ಸಂಸ್ಕೃತ ಕುತ್ಸನ ಅಂತ ಒಂದು ಅರ್ಥ ಇದೆ. ಬೈಯೋದಕ್ಕ ಕ ಅಂತ ಉಪಯೋಗಿಸ್ತಾರೆ, ಇನ್ನೊಂದು ಭಾರಿ ಹೊಗಳೋದಕ್ಕ ಅಂತ ಉಪಯೋಗಿಸ್ತಾರೆ. ಮತ್ಸ್ಯಕ ರೂಪ ಲಯೋದ ವಿಹಾರಿನ್ ವೇದ ವಿನೇತೃ ಚತುರ್ಮುಖ ವಂದ್ಯ ಮತ್ಸ್ಯಕ ಕೂರ್ಮ ಸ್ವರೂಪಕ ಮಂದರ ಧಾರಿನ್ ಕಹ ಸ್ವಾರ್ಥೇ ಕಹ ಅಂದರೆ ದೈವ ಕಹ ಪರಮಾತ್ಮ ಸ್ವತಃ ಎಲ್ಲೋ ದೇವನಾದವನಲ್ಲ, ಸ್ವರೂಪತಃ ದೇವರು ಅಂತ ಅರ್ಥ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ದೇವತ್ವ ಎಂಬುದು ರುದ್ರಾದಿ ಪದವಿಗಳನ್ನು ಯೋಗ್ಯ ಜೀವರು ಸಾಧನೆ ಮಾಡಿ ಪಡಿತಾರೆ, ಆದರೆ ಭಗವತ್ ಪದವಿಯನ್ನು ಯಾರೂ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ಅವನು ಸ್ವರೂಪ ಆದ್ರಿಂದಾಗಿನೇ ಉಳಿದವರು ಭಗವಂತನಾಗೋ ಪ್ರಸಂಗ ಇಲ್ಲ. ಎಲ್ಲರೂ ಚೇಂಜ್ ಆಗ್ತಾ ಹೋಗ್ತಾರೆ, ಭಗವಂತ ಚೇಂಜ್ ಆಗೋದಿಲ್ಲ. ಅದಕ್ಕೆ ಭಗವಂತನಿಗೆ ಶಾಶ್ವತ ಅಂತ ಹೆಸರು. ವಿಷ್ಣು ಸಹಸ್ರನಾಮದಲ್ಲೇ ಶಾಶ್ವತ ಮತ್ತು ಭಗವದ್ಗೀತೆ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ. ಭಗವಂತ ಎಲ್ಲರೂ ಕೂಡ ಬ್ರಹ್ಮದೇವರು ಅನಂತಾನಂತ ಬ್ರಹ್ಮದೇವರಿದ್ದಾರೆ. ಕಲ್ಪಕ್ಕೊಬ್ಬರು ಚೇಂಜ್ ಆಗ್ತಾರೆ, ಪರಬ್ರಹ್ಮ ಮಾತ್ರ ಒಬ್ಬನೇನೆ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಆದ್ದರಿಂದ ಭಗವಂತನ ಹಿರಿಮೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇಲ್ಲಿ ಪಂಚರೂಪಾತ್ಮಕನೇ ದೈವಕ. ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಇನ್ನು ಉಳಿದ ದೇವತೆಗಳಿಲ್ಲ ಅಂತಲ್ಲ, ಮತ್ತೆ ಉಳಿದ ದೇವತೆಗಳಿದ್ದಾರೆ. ಉಳಿದ ದೇವತೆಗಳಿದ್ದಾರೆ, ಇವನ್ನ ವಿಚಿತ್ರವಾದಗಳು ನಮ್ಮಲ್ಲಿ ಉಂಟು. ಒಬ್ಬರನ್ನು ಒಪ್ಪಿದ್ರೆ ಉಳಿದವರಿಲ್ಲ ಅಂತ ಹೇಳ್ಬಿಡೋದು, ಹಾಗಲ್ಲ, ಉಳಿದವರಿದ್ದಾರೆ. ಆದರೆ ಹೇಗಿದ್ದಾರೆ? ಕಿಂಕರರು ಶ್ರೀಹರಿಗೆ ತಾರತಮ್ಯ ಕ್ರಮದಲ್ಲಿ ಭಗವಂತನ ದಾಸರಾಗಿದ್ದಾರೆ. ಕಲತ್ರಂ ಕಮಲಾಯಸ್ಯ ಪುತ್ರ ಕಮಲ ಸಂಭವ ಶಿವಾದ್ಯ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ಜೀದೀರ್ಥರವಾದ ಟೀಕಾರಾಯರು ವಿಷ್ಣು ದತ್ತ ಟೀಕಾದಲ್ಲಿ ಬರೀತಾರೆ, ಭಗವಂತನಿಗೆ ಮಹಾಲಕ್ಷ್ಮೀ ದೇವಿ ಪತ್ನಿ. ಕಮಲಾಯಸ್ಯ ಪುತ್ರ ಕಮಲ ಸಂಭವ ಬ್ರಹ್ಮದೇವರು ಮಗ, ಶಿವಾದ್ಯಾ ಸೇವಕಾ ತಸ್ಮೈ ನಮೋ ವಿಶ್ವಕುಟುಂಬಿನೇ. ಅದಕ್ಕೆ ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ ತತ್ವನಿಡೆಯ ಟೀಕೆ ಮಾತನ್ನು ಹಾಗಿಡುತ್ತಾರೆ. ಅದು ದಾಸರಾಯರು ಏನೇ ಪದ ಉಪಯೋಗಿಸ್ತಾರೆ, ಎಲ್ಲ ಮೂಲ ಗ್ರಂಥದ ವಾಕ್ಯಗಳು, ಅದಕ್ಕೆ ಅಷ್ಟು ಮಹತ್ವ ಬರೋದಕ್ಕೆ ಅದೇ ಕಾರಣ. ಆ ಹಿನ್ನೆಲೆಯಲ್ಲಿ ಪಂಚಮುಖ ಐದು ಮುಖ ರುದ್ರದೇವರಿಗೆ ಧ್ಯೇಯ ಪಂಚಮುಖೋ ರುದ್ರ. ಆಚಾರ್ಯ ತಂತ್ರಸಾರದಲ್ಲಿ ಹೇಳುತ್ತಾರೆ ರುದ್ರದೇವರಿಗೆ ಐದು ಮುಖ ಇದೆ. ಸಾವು ಲಿಂಗ ಪೂಜೆ ಮಾಡ್ತಾವೆ ಗೊತ್ತಾಗೋದಿಲ್ಲ, ಆ ಲಿಂಗ ಆಕಾರದಲ್ಲಿ ಪೂಜೆ ಮಾಡ್ತೇವೆ ಹೊರತು ರುದ್ರದೇವರ ಚಿತ್ರ ಒಳಗೆ ಚಿಂತನೆ ಮಾಡಬೇಕು. ನಾವು ಐದು ಮುಖದ ರುದ್ರದೇವರಿದ್ದಾರೆ, ಐದು ಮುಖಕ್ಕೆ ಐದು ಹೆಸರುಗಳು ಬೇರೆ ಉಂಟು. ತತ್ಪುರುಷ ಅಘೋರ ಇತ್ಯಾದಿ ಐದು ರೂಪಗಳು, ವಾಮದೇವ ಇತ್ಯಾದಿ ಐದು ರೂಪಗಳು ಉಂಟು ಅವರಿಗೆ. ಅದಕ್ಕೆ ಪಂಚಮುಖ ಅಂತ ಧ್ಯೇಯ ಪಂಚಮುಖೋ ರುದ್ರ. ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಚಕ್ರ ಅಂದರೆ ಇಂದ್ರದೇವರು, ಐದು ಮುಖ ಇರತಕ್ಕಂಥ ರುದ್ರದೇವರು. ಶತ್ಕ್ರ ಅಂದರೆ ಏನು ಗೊತ್ತಾ? ಶತಕ್ರತು ಶಾಕ್ರ ಶತಕ್ರತು ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆ ಥರ ಬಿಡಿಸ್ಬೇಕಾದ್ರೆ ಶತಕ್ರತು ಶಕ್ರ ಅಂತ ಶಾರ್ಟ್ ಫಾರಮ್. ಅದು ಇವತ್ತು ಬಿ ಎಲ್ ಅಂದು ಬಿಡ್ತಾರೆ ತಕ್ಷಣವೇ ಎಲೆಕ್ಟ್ರಾನಿಕ್ ಬಿ ಎಲ್ ಅಷ್ಟೇ ಶಾರ್ಟ್ ಫಾರಮ್ಗಳೆಲ್ಲ ಕೂಡ. ಆ ಥರ ಇಲ್ಲಿ ಹೇಳಬೇಕಾದ್ರೆ ಶಕ್ರ ಶತಕ್ರತು ಶಕ್ರ ಆಗಿತ್ತು. ನೂರು ಅಶ್ವಮೇಧೆಯಾಗ ಮಾಡಿದವರು ಇವರು ದಾಸಾನುದಾಸರು. ಪಂಚಮುಖ ಇರತಕ್ಕಂಥ ರುದ್ರದೇವರು ಭಗವಂತನ ದಾಸಾನುದಾಸರು. ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ, ಇನ್ನು ಉಳಿದವರೆಲ್ಲ ದಾಸಾನುದಾಸರು. ಅದನ್ನೇ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥಚ ಭುವಂ ಬ್ರಹ್ಮವಾಯೂಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೇ ರುದ್ರದೇವಂ ದೇವೀರ್ ವಂದೇ ಸುಪರ್ಣೀಂ ಅಹಿಪತಿ ದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಿ ಸಕಲ ಸುರಾಂಸ್ ತದ್ಗುರೂನ್ ಮದ್ಗುರೂಂಶ್ಚ. ಈ ತಾರತಮ್ಯದ ಚಿಂತನೆ ತುಂಬ ಮುಖ್ಯ. ತಾರತಮ್ಯ ಜ್ಞಾನವಿದು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದಲ್ಲಿ. ಅದಕ್ಕೆ ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಶ್ರೀಹರಿಗೆ ಅಂತ ಹೇಳಿದ್ರಿಂದ ಶ್ರೀ ಮಹಾಲಕ್ಷ್ಮಿ ಹರಿ ಶ್ರೀಹರಿಗೆ. ಲಕ್ಷ್ಮೀನಾರಾಯಣರ ದಾಸರು ಬರಲ್ಲ ಕೂಡ, ಲಕ್ಷ್ಮಿ ಬಗ್ಗೆ ಹೇಳಿಲ್ಲ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಶ್ರೀಹರಿಗೆ ದಾಸರು. ಇನ್ನೂ ಸಾರಸ್ಯ ಇದೆ. ಪಂಚ ರೂಪಾತ್ಮಕನೇ ದೈವ ಅಷ್ಟು ತಿಳ್ಕೊಂಡ್ರು ಸಾಕು. ಪಂಚರೂಪಾತ್ಮಕನೇ ದೈವ ಕ ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಕ ಆ ಕಡೆ ತಗೊಂಡ್ಬಿಡೋದು. ಕ ಅಂದರೆ ಬ್ರಹ್ಮದೇವರು, ಪಂಚಮುಖ ರುದ್ರದೇವರು. ಕ ಪಂಚಮುಖ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಕಿಂಕರ. ಸಂಸ್ಕೃತದ ಸ್ವಾರಸ್ಯ ಬೇರೆ ಭಾಷೆಯಲ್ಲಿ ಬರೋದಿಲ್ಲ. ದೈವ ಕ ಮಂಡಕ್ಕೂ ಬರುತ್ತೆ. ದೈವ ಕ ಬ್ರಹ್ಮ ಕಸ್ಮೈ ದೇವಾಯ ಹವಿಷಾ ವಿಧೇಮ ಕ ಅಂದರೆ ಬ್ರಹ್ಮದೇವರು ಅಂತ ಅರ್ಥ ಇದೆ. ಆದ್ದರಿಂದ ಪಂಚಮುಖ ರೂಪಾತ್ಮಕನೇ ದೈವ, ನಾರಾಯಣ ದೇವತೆ. ಕ ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ, ಲಕ್ಷ್ಮೀನಾರಾಯಣರಿಗೆ ಅವರೆಲ್ಲ ಕಿಂಕರರಾಗಿದ್ದಾರೆ. ಬರೀ ದಾಸರು ಅಲ್ಲ, ಕಿಂಕರರು. ಕಿಂಕರ ಅಂತ ಪದ ಯಾತಕ್ಕೆ ಬರುತ್ತೆ ಗೊತ್ತೇನು? ಕಿಂಕರೋಮಿ ಕಿಂಕರೋಮಿ, ಏನ್ ಮಾಡಲಿ ಏನ್ ಮಾಡಲಿ ಅಂತ ಅಟೆಂಡರ್ ಅಂತಾರಲ್ಲ ಆ ಥರ. ಹೇಳಿದ್ದನ್ನು ಮಾಡೋರು ಅಷ್ಟೆ, ಹೇಳಿದ್ದನ್ನು ಮಾಡೋರು ಅಷ್ಟೇ, ಅವ್ರು ಬೇರೆ ಮಾಡೋಗಿಲ್ಲ ಅವರೀಗ. ಅಂದ್ರೆ ದೇವರ ಪೋಸ್ಟ್ ಎಷ್ಟು ದೊಡ್ಡದು ಅಂದ್ರೆ, ಇವರೆಲ್ಲ ಜಸ್ಟ್ ಅಸಿಸ್ಟೆಂಟ್ಸ್ ಅಲ್ಲ, ತುಂಬಾ ಅನಂತಾನಂತ ಗುಣ ಕಡಿಮೆ ಆದ್ದರಿಂದ ಅವರು ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ, ಅಷ್ಟು ಮೇಲಿದ್ದಾನೆ ಅಂತ. ಕಿಂಕರ ಶಂಕರಾಧ್ಯ ಅಂತ ವಾಯುಸ್ತುತಿಯಲ್ಲಿ ಹೇಳ್ತೇವಲ್ಲ, ಹಾಗೆ ವಾಯುದೇವರಿಗೆ ಇವರೆಲ್ಲ ಕಿಂಕರರಾದಾಗ ಹರಿಗೆ ಕಿಂಕರ ಆಗೋದೇನು ಆಶ್ಚರ್ಯ? ಕಿಂಕರ ಶಂಕರಾಧ್ಯ, ಇಲ್ಲಿ ಕಿಂಕರರು ಶ್ರೀಹರಿಗೆ, ಲಕ್ಷ್ಮೀನಾರಾಯಣರಿಗೆ ಕಿಂಕರರಾಗಿದ್ದಾರೆ. ಹರಿ ಶಬ್ದ ನೋಡಿ, ಹರಿಕಥಾಮೃತ ಸಾರ ಅಂತ ಹೇಳಿದ್ರು, ಶ್ರೀಹರಿಗೆ ಕಿಂಕರರು ಅಂತ ಹೇಳಿದ್ರಿಂದ ಆ ಲಿಂಕ್ ಬಂತಾಗ. ಶ್ರೀಹರಿ ಅನ್ನೋ ಪದದ ಸ್ವಾರಸ್ಯ ಮೊದಲೇ ಹೇಳಿದ್ದೇನೆ ಈಗಾಗಲೇನೆ. ಅಂತ ಹರಿಗೆ ಇವರೆಲ್ಲ ಕಿಂಕರರಾಗಿ ಬಿಂಬರೂಪಿಯಾದ ಭಗವಂತನಿಗೆ ಅಧೀನರು ಅಂತ, ಅವರವರ ಬಿಂಬರೂಪದ ಭಗವಂತನಿಗೆ ಅಧೀನರಾಗಿದ್ದಾರೆ. ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳಂ ಪೆಳ್ದ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ದೆರವೇನನು ದಿನವು. ಆಚಾರ್ಯ ಇನ್ನೇನು ಹೇಳಿದರು, ಪಂಚಿಕೆಗಳಂ ಪೆಳ್ದ. ಪಂಚಿಕೆ ಬದುಕು ಅನೇಕ ಅರ್ಥಗಳುಂಟು. ಅದು ಪಾಹ ಅಂತ ಕನ್ನಡದ ವ್ಯತ್ಯಾಸ ಆಗುತ್ತೆ, ಆ ಹಂಚಿಕೆ ಅಂತಾಗುತ್ತೆ. ಹಂಚಿಕೆ ಅಂದರೆ ಉಪಾಯ ಅಂತ ಅರ್ಥ. ಹಂಚಿಕೆಗಳಂ ಪೆಳ್ದರು, ಉಪಾಯಗಳನ್ನು ಹೇಳಿದ್ದಾರೆ. ಯಾವುದಕ್ಕೆ ಉಪಾಯ ಹೇಳಿದ್ದಾರೆ? ಮೋಕ್ಷಕ್ಕೆ ಉಪಾಯ ಹೇಳಿದ್ದಾರೆ, ಮೋಕ್ಷಕ್ಕೆ ಉಪಾಯ ಹೇಳಿದ್ದಾರೆ. ಏನು ಮೋಕ್ಷಕ್ಕೆ ಉಪಾಯ ಅಂತ ಕೇಳಿದರೆ, ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳಂ ಪೆಳ್ದ. ಪಂಚವಿಂಶತಿ ತತ್ವಗಳನ್ನು ಹೇಳಿದರು, ಮೊನ್ನೆ ನೋಡಿದ್ದೇವೆ. ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು ಬೆನಿಸುತಿಹ ಮಾರುತ ನಿಜ ಪತ್ನಿ, 24 ತತ್ವಗಳಾಗಿ ಹೋಯ್ತಲಿಗೆ. 24ನೇವರು ಹಿಂದೆ ಕ್ರಮ ವ್ಯತ್ಯಾಸ ನೋಡಿದ್ದೇವೆ ಈಗಾಗಲೇ. ಸರಸ್ವತಿ ಭಾರತೀಯರು ಎರಡು ರೀತಿಯ ಅಭಿಮಾನಿಗಳು, ಅವ್ಯಕ್ತ ತತ್ವಕ್ಕೂ ಅಭಿಮಾನಿ ದೇವತೆಗಳು, ಅವಾಂತರ ಅಭಿಮಾನಿ ದೇವತೆಗಳು. ಮುಖ್ಯ ತತ್ವ ಅವ್ಯಕ್ತತ್ವ ಆಗಿರೋ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ, ಅಂದರೆ ಮಹತ್ತತ್ವ 23, 24ನೇದು ಅವ್ಯಕ್ತ ತತ್ವ, 25ನೇದು ನಾರಾಯಣ. ಅದಕ್ಕೆ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳಂ ಪೆಳ್ದ. 20 ತತ್ವಾಭಿಮಾನಿ ದೇವತೆಗಳು ಎಷ್ಟು ಅಂದರೆ 24 ಅಂತ ಹೇಳಬೇಕು, ತತ್ವಗಳು ಎಷ್ಟು ಅಂದರೆ 25 ಅಂತ ಹೇಳಬೇಕು. 25ಕ್ಕೆ ಅಭಿಮಾನಿ ಅಂತ ಹೇಳಬಾರದು, ಪರಮಾತ್ಮನೇ ಆದ್ದರಿಂದ ಅದಕ್ಕೆ ಅಭಿಮಾನಿ ಅಂತ ಕರಿಬಾರದು. ಪರಮಾತ್ಮನೇ 25ನೇ ಉಂಟು, 24 ತತ್ವಗಳು ಉಂಟು. ಆದ್ದರಿಂದ ಅಲ್ಲಿ ತತ್ವಗಳು ಅಂತ ಅಲ್ಲಿ ಹೇಳಿ, ಇಲ್ಲಿ ಪಂಚತತ್ವಗಳು ಅಂತ ಹೇಳಿದ್ರಿಂದ ವ್ಯತ್ಯಾಸ ಏನು, ಸೂಕ್ಷ್ಮ ವ್ಯತ್ಯಾಸ ನೋಡಬೇಕಾಗ್ತದೆ. ಇದು ಎರಡನ್ನೂ ತತ್ವಗಳು ಅಂತ ಅಭಿಮಾನಿ ನೋಡೋಕ್ಕೆ ಪಜೀತ ಆಗುತ್ತೆ. ತತ್ವಾಭಿಮಾನ ದೇವತೆಗಳ ಸಂಖ್ಯೆನೇ ಬೇರೆ, ತತ್ವಗಳ ಸಂಖ್ಯೆನೇ ಬೇರೆ. ಉಳು ತತ್ವಗಳು ಬೇರೆ, ತತ್ವಾಭಿಮಾನ ದೇವತೆಗಳು ಬೇರೆ. ಇಲ್ಲಿ ಹಾಗಲ್ಲ, ಆ ತತ್ವನೇ ಪರಮಾತ್ಮ. ಅದಕ್ಕೆ ವಿಷ್ಣುವಿಗೆ ತತ್ವಂ ಅಂತ ವಿಷ್ಣು ಸಾರ ಹೇಳುತ್ತೆ. ತತ್ವಂ ತತ್ವ ವಿಧೇಯಕಾತ್ಮ, ತತ್ವಾಭಿಮಾನಿ ಅಲ್ಲ, ಸ್ವಯಂ ತತ್ವವೇ ಭಗವಂತನಾಗಿದ್ದಾನೆ. ಆಗ ನಮಗೆ ವಿಷ್ಣು ಸಹಸ್ರನಾಮದ ಪದ ಅರ್ಥ ಆಗ್ತದೆ. ತತ್ವಂ ಅಂತ ಯಾತಕ್ಕೆ ಕರೆದರು ಅಂದರೆ, ತತ್ವನೂ ತಾನೇ, ಆ ವ್ಯಕ್ತಿನೂ ತಾನೇ, ಇಲ್ಲಿ ಬೇರೆದಕ್ಕಾಗಲ್ಲ. ತತ್ವ ಬೇರೆ, ಅಭಿಮಾನಿ ದೇವತೆಗಳು ಬೇರೆ. ಆದ್ದರಿಂದನೇ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳಂ ಪೇಳ್ದ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನವೇ ನನು ದಿನವು. ಇಷ್ಟು ಹೇಳಿದ್ದಕ್ಕೆ ಆಚಾರ್ಯರು ಏನಾದರೂ ಅಂತ ಹೇಳಬೇಕಲ್ಲ, ಭಾವಿ ವಿರಿಂಚಿ ಆಗಿಬಿಡ್ತಾರೆ ಅಂತ ಹೇಳಿದ್ದ. ಇಷ್ಟು ಮಾಡಿದ್ದಕ್ಕೆ ಭಾವಿ ವಿರಿಂಚಿಯವರು. ಎಂಥ ಪದವಿ ಪರಮಾತ್ಮ ಕೊಟ್ಟ ಅಂದರೆ, ಬ್ರಹ್ಮ ಪದವಿಯನ್ನೇ ಕೊಟ್ಟುಬಿಟ್ಟ, ಬ್ರಹ್ಮ ಪದವಿಯನ್ನು ಕೊಡ್ತಾನೆ. ಸೊ ಮಧ್ವಾಚಾರ್ಯರ ಸಾಧನೆ ಎಷ್ಟು ಉನ್ನತವಾದದ್ದು ಅಂದರೆ, ಬ್ರಹ್ಮ ಪದವಿಯನ್ನು ತಂದುಕೊಟ್ಟು ಒಂದರ್ಥ. ಇನ್ನೊಂದರ್ಥ, ಭಾವಿ ವಿರಿಂಚಿ ಹಳ್ಳಿಗರಿಗೂ ಗೊತ್ತು, ಭಾವಿ ಬ್ರಹ್ಮ ಹನುಮಂತ ಅಂತ ಹೇಳಿಬಿಟ್ಟು, ಭಾವಿ ವಿರಿಂಚಿ ಹನುಮಂತನೇ ಆದ ಮಧ್ವಾಚಾರ್ಯ ನಮಸ್ಕಾರ, ಅವತಾರ ಸ್ವರೂಪ ಹೇಳಿದಾಗ ಆಯ್ತು. ಭಾವಿ ವಿರಿಂಚಿ ಅವತಾರವಾದ್ದರಿಂದ ಮಧ್ವಾಚಾರ್ಯರು ಹನುಮಂತನ ಅವತಾರ. ನಮ್ಮ ಜನಕ್ಕೆ ಎಷ್ಟು ದಡ್ಡರಿದ್ದಾರೆ ಅಂದರೆ, ತುಂಬ ಜನಕ್ಕೆ ಹನುಮಂತ ಅಂಬ ಬೀದಿ ಬೀದಿ ಗೊತ್ತು. ಇವತ್ತಿನ ದಿವಸ ಇವತ್ತೇ ಶತ ಇವತ್ತು ರಾ ಇಂದ ಎರಡು ಆಶ್ಚರ್ಯಗಳು, ಒಬ್ಬರು ರಾಯರು ಒಬ್ಬರು ಹನುಮಂತ. ಇವತ್ತು ಊರೂರಿಗೆ ರಾಯರ ಮಠ, ಊರೂರಿಗೆ ಬೀದಿ ಬೀದಿ ಹನುಮಂತನ ಗುಡಿ. ಇಷ್ಟಾದರೂ ಬೀದಿ ಬಿಡುತ್ತೇವೆ ಎಂಬುದು ನಮಗೆ ಆಶ್ಚರ್ಯ. ಇಷ್ಟಾದರೂ ಉಪಯೋಗನೇ ಮಾಡಿಕೊಂಡಿಲ್ಲ ನಾವು. ಹನುಮಂತ ಇಲ್ಲದ ಊರೇ ಇಲ್ಲ, ಇದ್ರೆ ಹಾಳೂರು ಅಂತಲೇ ಹೆಸರು ಅದಕ್ಕೆ. ಹನುಮಂತ ಇಲ್ಲದವರು ಊರಿಗೆ ಮಂಗಳನೇ ಅಲ್ಲ ಅಂತ ಹೆಸರಾಗಿಬಿಟ್ಟಿದೆ, ಅಷ್ಟರ ಮಟ್ಟಿಗೆ ಹನುಮಂತ ಇದ್ದಾನೆ. ಆದರೆ ಹನುಮಂತ ಯಾರು ಪೂಜೆ ಮಾಡ್ತಾನೆ ಜನಕ್ಕೆ ಗೊತ್ತಿಲ್ಲ, ರಾಯರ ಮಠ ಗೊತ್ತು, ರಾಯರ ಯಾರು ಪೂಜೆ ಮಾಡ್ತಾರೆ ಜನಕ್ಕೆ ಗೊತ್ತಿಲ್ಲ. ರಾಯರನ್ನು ದೇವರನ್ನು ತಿಳ್ಕೊಂಡು ಹೋಗಿದ್ದಾರೆ, ದೇವರು ಅಲ್ಲ ಅಂತ ಹೇಳಕ್ ಬಂದವರು ಅವರು. ರಾಯರು ನಾನು ದೇವರಲ್ಲ ಅಂತ ಹೇಳೋದಕ್ಕೆ ಇವೇ ದೇವರು ಅಂತ ಕರೆಯಲಿಕ್ಕೆ ಶುರು ಮಾಡಿದ್ರೆ ಏನು ಮಾಡಬೇಕು ಇದಕ್ಕೆ? ಒಂದು ಕಲ್ಪನೆ, ಹನುಮಂತ ಹನುಮಂತ ಇಷ್ಟಿದ್ದಾನೆ, ಹನುಮಂತ ಇಷ್ಟಿದ್ದಾನೆ, ಮಾಧ್ವರು ಎಷ್ಟಿದ್ದಾರೆ ಲೆಕ್ಕ ಹಾಕಿ. ಮಾಧ್ವರು ಹ್ಯಾಂಡ್ ಫುಲ್ಲು, ಹನುಮಂತ ನೋಡಿದ್ರೆ ಊರು ತುಂಬ. ಹನುಮಂತನೇ ಮಧ್ವಾಚಾರ್ಯರು ಗೊತ್ತಿಲ್ಲ, ಇದೆ ಪದ್ಧತಿಯಾಗಿರು. ಹನುಮಂತನೇ ಮಧ್ವಾಚಾರ್ಯರು, ಅದು ಗೊತ್ತಾದರೆ ಇವತ್ತೆಲ್ಲರೂ ಮಾಧ್ವರಾಗಿಬಿಡ್ತಾರೆ. ಜಗತ್ತಿನ ತುಂಬ ಮಾಧ್ವರೇನೆ, ಯಾಕೆ ಹನುಮಂತನ ಭಕ್ತರಾಗಿರೋದ್ರಿಂದ ಜೈ ಹನುಮಾನ್ ಅಂತಲೇ ಶುರುವಾಗೋದು. ಜೈ ಮಧ್ವಾಚಾರ್ಯರು ಅನ್ಬೇಕು, ಜೈ ಹನುಮಾನ್ ಅಂತ ಅನ್ನೋರೆಲ್ಲ ಜೈ ಮಧ್ವಾಚಾರ್ಯರು ಅಂದು ಬಿಟ್ಟರೆ ಅಲ್ಲಿ ನಿಜವಾಗಲೂ ಯಾರು ಅಂತ ಗೊತ್ತಾಗಿದೆ ಅಂತ ಅರ್ಥ. ಅದನ್ನು ಹೇಳೋದಕ್ಕೋಸ್ಕರ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನವೇನು ಅನುದಿನವು. ಭಾವಿ ವಿರಿಂಚಿಯಾಗಿದ್ದಾರೆ ಹನುಮಂತ ಅಂತಷ್ಟೇ ಇಡೀ ರಾಮಾಯಣವನ್ನು ಮುಂದೆ ಕಣ್ಮುಂದೆ ನೀಡ್ತಾರೆ. ಹನುಮಂತ ಬ್ರಹ್ಮ ಪದವಿಯನ್ನು ಹೊಂದಿದ, ಅದು ದೊಡ್ಡದಲ್ಲ. ಹೇಗೆ ಹೊಂದಿದ ಗೊತ್ತಾ? ಇಂದ್ರದೇವರು ಇಂದ್ರ ಪದವಿ ಬಂದರು, ಅಶ್ವಮೇಧ ಯಾಗ ಮಾಡಿ ಮಾಡಿ ಇಂದ್ರ ಪದವಿ ಬೇಕು 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 ಅಂದ್ಕೊಂಡು ಅಲ್ಲಿಗೆ ಬಂದರು ಅವರು. ರುದ್ರದೇವರು ಪದವಿ ಕೇಳಿಕೊಂಡು ಬಂದರು, ಆದರೆ ಹನುಮಂತ ಪದವಿ ಕೇಳಿಕೊಂಡು ಹೋಗಲಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ಕೇಳಿ ಬಂದ ಪದವಿ ಬೇರೆ, ಕೇಳದೇ ಬಂದ ಪದವಿ ಬೇರೆ. ಮತ್ತು ಕೇಳಿ ಬಂದಿದ್ದು ಕೋಟಿ ಆದರೂ ಅದು ಭಿಕ್ಷೆನೆ, ಕೇಳದೆ ಬಂದ ಪೈಸೆ ಆದರೂ ಅದು ಆರ್ಡ್. ಯಾಕೆ ಪೈಸೆ ಕೇಳಿ ಕೇಳದೆ ಬಂದಿದೆ ಅದು ಮರ್ಯಾದೆ ಜಾಸ್ತಿ, ಕೇಳಿ ಬಂದಾಗ ಭಿಕ್ಷೆ ಆಗುತ್ತೆ. ಅದಕ್ಕೆ ಹನುಮಂತನಿಗೆ ಬ್ರಹ್ಮಪಟ್ಟ ಕೇಳದೆ ಬಂತು. ಹೇಳ್ತಾರೆ, ಅಜಪತಿ ಬೇವನು ಕೊಡಬೇನೇನೆ ಶ್ರೀರಾಮ, ನಿಜ ಭಕ್ತಿಯನ್ನು ಬೇಡಿ ವರವ ಪಡೆದ, ಜಯ ಜಯ ಜಗತ್ರಾಣ. ಈ ಮಾತಿನಲ್ಲಿ ರಾಮದೇವರು ಕೇಳಿದ್ರು, ಹನುಮಂತ ನಿನಗೇನು ಕೊಡಬೇಕು ಹೇಳು. ಹನುಮ ಬಿಡದವರೆಲ್ಲ ಕಾಯ್ತಿದ್ರು, ಏನು ಕೇಳ್ತಾನೆ ಹನುಮಂತ ಅಂತ ಎಲ್ಲರಿಗೂ ಭಾರಿ ಆಶ್ಚರ್ಯ. ಏನು ಕೇಳಿ ನೋಡೇ ಬಿಡೋಣ, ಶ್ರೀಪಾದರ ತಮಾಷೆ ಮಾಡಿಬಿಡ್ತಾರೆ. ಕೇಳಬಾರ್ದಾಗಿತ್ತೆ ಹನುಮಂತ, ಒಂದು ಮದುವೆ ಮಾಡುವಂತೆ ಕೇಳಬಾರ್ದಾಗಿತ್ತೆ ಬ್ರಹ್ಮಚಾರಿ ನೀನು, ಏನೋ ಒಂದು ಪೀಠ ಗಿಟ್ಟ ಕೇಳಬಾರ್ದಾಗಿತ್ತೆ, ಏನು ಹೇಗೆಲ್ಲ ಮಾಡ್ಕೊಂಡ್ಬಿಟ್ಟಿ ಅಂತಕ್ಕೆ. ಸೇವಕತನದ ರುಚಿ ಏನಾರಿದ್ಯೋ ದೇವ ಹನುಮರಾಯ ವೈರಾಗ್ಯವನೇ ಬೇಡಿ. ಹನುಮಂತ ಕೇಳಿದ, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇ ಹ್ರಾಸ ವಿವರ್ಜಿತ ಸದ. ಭಗವಂತ ನಿನ್ನಲ್ಲಿ ನನಗೆ ಹ್ರಾಸವಿಲ್ಲದ ನಿರ್ಮಲವಾದ ಭಕ್ತಿ ಸದಾ ಹೆಚ್ಚುತ್ತಾ ಇರಲಿ ಅಂತ ಕೇಳಿದ್ದೀನಿ. ಇಂಥ ಫೈನೆಸ್ಟ್ ಆಪರ್ಚುನಿಟಿ ಹನುಮಂತನಿಗೆ ಸಿಕ್ಕಿದ್ದು. ಉಳಿದವರಾಗಿದ್ದು ಉಚ್ಚಾಬಟ್ಟಿ ಕೇಳಿಬಿಡ್ತಿದ್ರು, ಉಚ್ಚರಾಗಿಬಿಡ್ತಿದ್ರು ಕೊನೆಗೆ. ಆದರೆ ಭಗವಂತ ಹನುಮಂತ ಕೇಳಿದ, ಭಗವಂತನನ್ನು ಹನುಮಂತ ಕೇಳಿದ ಏನಂತ, ನನ್ನ ಭಕ್ತಿ ಹೆಚ್ಚಾಗಬೇಕು. ನಮಗೆ ದೇವನ ಪೂರ್ತಿ ಹೆಚ್ಚಾಗೋದೇ ಕಷ್ಟ, ಕ್ಷಣೇ ಕ್ಷಣೇ ಕ್ಷಣ ಕ್ಷಣದಲ್ಲಿ ಜಾಸ್ತಿ ಆಗಬೇಕು. ಎಂಥ ಹನುಮಂತನ ವ್ಯಾಲ್ಯೂ ಹೇಗಿದೆ ನೋಡಿ, ಕಾನ್ಸೆಪ್ಟ್ ಆಫ್ ವ್ಯಾಲ್ಯೂಸ್ ಇದೆ ಹನುಮಂತನದು. ಹನುಮಂತ ಅಂದರೆ ಅದಕ್ಕೆ ಆತನ ಪಾದಕನ ಬೀಳೋದು. ಎಷ್ಟು ನಂಬಿದೆ ನಿನ್ನ ಪಾದ ಮುಖ್ಯ ಪ್ರಾಣ ಅಂತ ಯಾರಾದ್ರು ಬೀಳ್ತಾರ? ಅಂಥ ದೊಡ್ಡ ವ್ಯಕ್ತಿ ಆದ್ದರಿಂದ ಪಾದಕ್ಕೆ ಬೀಳ್ತಾರೆ, ಭಕ್ತಿ ಬೇಕು, ಅದು ಸಾಕು ನನಗೆ. ಕಷ್ಟ ರಾಮದೇವರು ಹೇಳಿದ್ರು, ಹನುಮಂತ ನೀನಂತೂ ಕೇಳಲಿಲ್ಲ, ನಾನೇ ಕೊಟ್ಟು ಬಿಡ್ತೇನೆ, ನೀನು ಬ್ರಹ್ಮನಾಗು. ಇದು ಎಂಥ ವರ, ಎಂಥ ಭಾಗ್ಯ ಇದು ಒಂದು. ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ, ಕೇಳದೆ ಬಂದ ಪದವಿಯಾದ್ದರಿಂದ ಅಂಥ ಪದವಿ ಅಷ್ಟು ದೊಡ್ಡ ಪದವಿ ಇಲ್ಲ. ಮೇಲೆ ಸಾಕ್ಷಾತ್ ನಾರಾಯಣದ ಪದವಿನೇ ಅಲ್ಲ ಭಗವಂತನೇ, ಅಂಥ ಹನುಮಂತನೇ ಮಧ್ವಾಚಾರ್ಯರಾಗಿ ಬಂದಿದ್ದಾರೆ ಎಂದಮೇಲೆ ಎಷ್ಟು ದೊಡ್ಡವರು ಲೆಕ್ಕ ಹಾಕಿ. ರಾಮನ ಪರಮಪ್ರಿಯ, ಶ್ರೀರಾಮದೂತಂ ಶಿರಸಾ ನಮಾಮಿ. ಇಲ್ಲಿ ಕೃಷ್ಣದೈತ, ಕೃಷ್ಣದೈತ ಭೀಮಸೇನ 12 ನಾಮಗಳಲ್ಲಿ ಕೃಷ್ಣದೈತ, ಅಲ್ಲಿ ರಾಮದೂತ, ಅವರೇ ಶ್ರೀಮನ್ ಮಧ್ವಾಚಾರ್ಯರು. ಆದ್ದರಿಂದ ಅಂಥ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನವೆನನು ದಿನವು ಅಂತ. ಆನಂದ ತೀರ್ಥರನ್ನು ನಾನು ಪ್ರತಿ ದಿವಸ ನೆನೀತೇನೆ, ಪ್ರತಿ ಕ್ಷಣದಲ್ಲಿ ನೆನೀತೇನೆ. ನೆನೆದೇ ಇದ್ದ ಕ್ಷಣ ಅದೊಂದು ಅವಮಂಗಳ ಅಂತ ಅರ್ಥ. ಆಚಾರ್ಯರನ್ನು ಸ್ಮರಣೆ ಮಾಡಿದರೆ ನಮ್ಮ ಜೀವನ ಸಾರ್ಥಕ. ದೇವರನ್ನು ಬಿಟ್ಟರು ಪರವಾಗಿಲ್ಲ ಅಂತ, ಆಚಾರ್ಯನ ಬಿಡಬಾರ್ದಂತೆ. ದೇವರನ್ನು ಸ್ಮರಣೆ ಮಾಡಿದರೂ ಕೂಡ ನಮಗೆ ಮುಕ್ತಿ ಗ್ಯಾರಂಟಿ ಇಲ್ಲ. ಮಧ್ವಾಚಾರ್ಯ ಸ್ಮರಣೆ ಮಾಡಿ ಮುಕ್ತಿ ಗ್ಯಾರಂಟಿ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಅರ್ಥ ಆಯ್ತಾ? ಯಾರಾದ್ರೂ ಮನೆಗೆ ಹೋದಾಗ ಸಾಮಾನ್ಯವಾಗಿ ನಾವು ಏನಾದರೂ ಸಣ್ಣ ಪುಟ್ಟ ಕಾಣಿಕೆ ಕೊಡಬೇಕಾಗಿದೆ. ಒಂದು ಮನೆ 4 ದಿವಸದ್ದು ಬಿಡ್ತಾನೆ, ಯಾವುದೋ ಗೆಸ್ಟಾಗಿ ಬಂದಿರ್ತಾನೆ ಪಾಪ, ಬೇರೆ ಊರಿಗೆ ವಾಪಸ್ ಹೋಗಬೇಕಾಗತ್ತೆ. ಅವರು ಎಷ್ಟು ದುಡ್ಡು ಕೊಡಲಿ ಅಂತ ಕೇಳೋದು ಸಾಧ್ಯ ಇಲ್ಲ, ವ್ಯವಹಾರ ಮಾಡೋಕ್ಕೆ ಬರೋದಿಲ್ಲ. ಕೇಳಿದ್ರೆ ಅವ್ರು ಬೈತಾರೆ, ಏನು ನಿನ್ನೆ ಹೋಟ್ಲ್ ಅಂತ ತಿಳ್ಕೊಂಡ್ಬಿಟ್ರೆ ಅಂತ ಕೇಳ್ತಾರೆ, ಕೇಳೋಕ್ಕೆ ಬರೋದು. ಹಾಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಹೋಗಕ್ಕೆ ಬರೋದಿಲ್ಲ, ಕೇಳಿಕೊಳ್ಳಕ್ಕೆ ಬರೋದಿಲ್ಲ. ಏನು ಮಾಡಬೇಕು ಅವನೀಗ? ಕೊಳ್ಳಕ್ಕೆ ತುಂಬೇನಿಲ್ಲ ಅವನ ಹತ್ರ, ಪಾಪ ಸ್ವಲ್ಪ ಇದೆ. ಏನು ಮಾಡಬೇಕಾಗ? ನೀವು ತೊಗೊಳ್ಳಿ ಅಂತ ಅವ್ರ ಗಂಡನಿಗೆ ಕೊಡ ಹಾಗಿಲ್ಲ. ಅವನು ಅವಮಾನ ಮಾಡಿ ಹೆಂಡತಿ ಕೊಟ್ಬಿಟ್ಟು ಬಯಸ್ಕೋತಾರೆ. ಆಮೇಲೆ ನನ್ನ ಬಿಟ್ಟು ಹೆಂಡತಿಗೆ ಹಾಕಿ ಕೊಟ್ಟಿದ್ದಕ್ಕೆ ಅದು ಸಾಧ್ಯ ಇಲ್ಲ. ಆಮೇಲೆ ಮಗನ ಕರೆದು 1 ರೂಪಾಯಿ ಇಟ್ಟುಬಿಡ್ತಾರೆ, ತಾಯಿನ ಕೆಲಸ ಮುಗಿದೋಯ್ತು. ತಂದೆ ಸಂತೋಷ, ತಾಯಿ ಸಂತೋಷ, ಮಗುವಿ ಸಂತೋಷ, ಇದು ಆಶ್ಚರ್ಯ. ತಂದೆ ಕೊಟ್ಟರು ಆಗ್ತಿದ್ದಿಲ್ಲ, ಮಗುವಿ ಕೊಟ್ಟರು ಹೆಂಡತಿ ಕೊಟ್ಟರು ಆಗ್ತಿದ್ದಿಲ್ಲ, ಮಗುನ ಕೊಟ್ಟರೆ ಎಲ್ಲರಿಗೂ ಆನಂದ. ಅದಕ್ಕೆ ಹೇಳುತ್ತಾರೆ, ದೇವರಿಗೆ ಎಷ್ಟು ಕೊಟ್ಟರು ಕೊಡಲಿಕ್ಕಾಗೋದಿಲ್ಲ. ಅವ್ರ ಮಗು ಯಾರು ಗೊತ್ತಾ? ವಾಯುದೇವರು, ದೇವರ ಮಗು, ಅವ್ರ ಕೈಲಿ ಕೊಟ್ಬಿಟ್ರೆ ಮುಗಿದೋಯ್ತು ಅಂತ ಹೇಳುತ್ತಾರೆ. ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ. ಅದಕ್ಕೆ ಕೂಸು, ಭಗವಂತನ ಕೂಸು ಅಂದರೆ ನಮಗೆಲ್ಲ ತಂದೆ, ಮಾತರಮೇ ಮಾತರೀಶ್ವನ್, ಅವರಿಗೆ ಕೂಸು ಅಷ್ಟೇ. ಲಕ್ಷ್ಮೀನಾರಾಯಣರಿಗೆ ಕೂಸು, ಅಯಂ ವಾವ ಶಿಶು ಮಧ್ಯಮ ಪ್ರಾಣ ಉಪನಿಷತ್ತಿನ ಮಾತು. ದೇವರ ಲಕ್ಷ್ಮೀನಾರಾಯಣರ ಕೂಸು ಅಂದರೆ ವಾಯುದೇವರಾದ್ದರಿಂದ ಅವರಿಗೆ ನಾವು ನೆನೆಸಿಬಿಟ್ರೆ ಎಲ್ಲ ಬಂದೋದ ಲೆಕ್ಕ. ಭಕ್ತ ಜನ ಮುಂದೆ, ನೀನವರ ಹಿಂದೆ. ಅದನ್ನು ದಾಸರಾಯರ ಮಾತು ಅವಾಗ ಅರ್ಥ ಆಗ್ತದೆ. ಭಕ್ತರ ಪಾದ ಹಿಡಿಯೋದು ಅಂದರೆ ಭಗವಂತನ ಗಟ್ಟಿಯಾಗಿ ಹಿಡಿಯೋದು. ಅವರು ದೇವರನ್ನು ಬಿಡೋದಿಲ್ಲ, ಇವರು ನಾವು ಬಿಡದಿದ್ರೆ ಆಯ್ತು ಅಷ್ಟೇ. ಇವರನ್ನು ನಾವು ಬಿಡಬಾರ್ದು, ಅವರು ದೇವರು ಹೇಗೂ ಬಿಡೋದಿಲ್ಲ, ಆದ್ದರಿಂದ ನಾವು ಸೇಫ್. ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನೆವೆನನು ದಿನವು. ಈ ಮಾತು ಹೇಳಬೇಕಾದ್ರೆ ವಾದಿರಾಜ ಸ್ವಾಮಿಗಳ ಮಾತು ಅವ್ರ ಮನಸ್ಸಿನಲ್ಲಿದೆ. ಒಂದು ಬಾರಿ ಸ್ಮರಣೆ ಸಾಲದೆ ಪೂರ್ಣ ಪ್ರಜ್ಞರ ಆನಂದ ತೀರ್ಥರ ಸರ್ವಜ್ಞರಾಯರ ಒಂದು ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಮಾಡಿದರೆ ನೆನೆವೆನನು ದಿನವು. ವಾದಿರಾಜರ ಕೋಶಕ್ಕೊಪ್ಪುವ ಹರಿಕಥಾಮೃತ ಸಾರ ಪೇಳುವರೆ. ವಾದಿರಾಜರ ಮನಸ್ಸು ಮಾತನ್ನು ಮನಸ್ಸಲ್ಲಿ ಇಟ್ಕೊಂಡು ಬಿಟ್ಟು ನೆನುದಿನ ನೆನೀತಾ ಇದ್ರೆ ಎಷ್ಟು ಉದ್ಧಾರವಾಗ್ತೇವೆ ನಾವು. ಹೀಗೆ 2 ಪದ್ಯಗಳಲ್ಲಿ ಮಧ್ವಾಚಾರ್ಯರ ಅಪೂರ್ವ ಚಿತ್ರವನ್ನು ಕೊಟ್ಟಿದ್ದು ಜಗನ್ನಾಥ. ಇದೆಲ್ಲ ಮೊದಲೇ ಹೇಳಿದ್ದೇನೆ, ನಾಳೆ ಮಂಗಳ, ನಾವು ಎಲ್ಲೋ ಇದ್ದೇವೆ ಇನ್ನೂ ಕೂಡ. 7 ದಿವಸದಲ್ಲಿ ಇನ್ನು ಇಲ್ಲಿಯೇ ಬಂದಿದ್ದೇವೆ. ಆದ್ದರಿಂದ ಇನ್ನು ಫಾಸ್ಟ್ ಹೋಗೋದ್ರೆ ಮುಗಿಯೋದಿಲ್ಲ, ನಾಳೆಗೆ ಮುಗಿಸೋದಿಲ್ಲ ಅಂತ ಆಗಬಾರ್ದು. ಮಂಗಳಾಚರಣೆ ಸಂಧಿನೇ ಮಂಗಳ ಆಗದೆ ಹೋದರೆ ಇದು ಮುಂದಿನ ಸಂಧಿಗಳು ಹೇಗಾಗಬೇಕು? ಹೇಗಾದರೂ ಮಾಡಿ ನಾಳೆ ಮಂಗಳಾಚರಣೆ ಸಂಧಿ ಮಂಗಳ ಮಾಡಲೇಬೇಕು. ಆದ್ದರಿಂದ ಅರ್ಥ ಮುಗೀತು ಅಂತ ನಿಲ್ಲಿಸೋದಿಲ್ಲ. ಇವತ್ತಿಗೆ ಸಾಕೋಮ ದೃಷ್ಟಿಯಿಂದ ಮುಂದೆ ಹೋಗಬೇಕಲ್ಲ ನಾವು. ಅದಕ್ಕೋಸ್ಕರ ಮುಂದೆ ರುದ್ರದೇವರ ಸ್ತೋತ್ರ ಮಾಡ್ತಾರೆ. ಇಡೀ ವೈಷ್ಣವ ಸಾಹಿತ್ಯದಲ್ಲಿ ರುದ್ರದೇವರ ಸ್ತೋತ್ರ ತುಂಬಿ ತುಳುಕ್ತಾ ಇವೆ. ತುಂಬ ಜನ ಗೊತ್ತಿಲ್ಲ. ಅದು ಒಂದು ಮಾಧುರದ ವೈಷ್ಣವ ದ್ವೇಷಗಳನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ. ಮಾಧುರಷ್ಟು ಶಿವಸ್ತೋತ್ರ ಬರೆದವರು ಬೇರೆ ಕಡೆ ಸಿಗೋದೇ ಇಲ್ಲ. ಯಾವ ಸೇವರು ಶಿವನ ಸ್ತೋತ್ರ ಮಾಡಿಲ್ಲ ಅಂತ ಅದ್ಭುತ ಸ್ತೋತ್ರಗಳನ್ನು ಕೊಟ್ಟಿದ್ದಾರೆ. ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರ ಧೂರ್ಜಟಿ ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯ ನರ ವಿಲೋಚನ ಕಾಮಿತಪ್ರದ ಕರುಣಿಸಮಗೆ ಸದಾ ಸುಮಂಗಳವ. ಎಷ್ಟು ಅದ್ಭುತವಾದ ಸ್ತೋತ್ರ! ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರ ಧೂರ್ಜಟಿ ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯ ನರ ವಿಲೋಚನ ಕಾಮಿತಪ್ರದ ಕರುಣಿಸಮಗೆ ಸದಾ ಸುಮಂಗಳವ. ಎಷ್ಟು ಒಂದೊಂದು ಪದಗಳು ಎಷ್ಟು ಅರ್ಥ ಇದೆ, ಹೇಗಿದೆ, ಹೇಗೆ ಬರೀತಾರೆ ದಾಸರಾಯರು. ಆಗ ನಮಗನಿಸುತ್ತೆ ಅವ್ರು ಕೂತು ಬರೆದಿದ್ದಲ್ಲ, ವರ್ಣಾಭಿಮಾನಿ ದೇವತೆಗಳು ಬಂದು ಬಾಯಿಂದ ಹೊರಗೆ ಬಂದಿದ್ದೇ ಹೊರತು ಕೂತು ಬರೆದ್ರಂಥ ಕೃತಿ ಬರೋದಿಲ್ಲ. ಕೂತು ಬರೆದ ಕೃತಿನೇ ಬೇರೆ, ಅನುಗ್ರಹದಿಂದ ಬರೋ ಕೃತಿಗಳೇ ಬೇರೆ. ಇವತ್ತು ಆ ದೃಷ್ಟಿ ಗಿಫ್ಟೆಡ್ ಅಂತೇವಲ್ಲ ಹಾಗೆ ಅವರು ಬರೀತಾರೆ. ವಾಮದೇವ, ವಾಮದೇವ ತುಂಬ ಅರ್ಥಗಳುಂಟು. ವಾಮ ಅಂದರೆ ಸುಂದರ ಅಂತ ಒಂದು ಅರ್ಥ ಇದೆ. ವಾಮಶ್ಚಾಸೋ ದೇವಶ್ಚ ವಾಮದೇವ, ಸುಂದರವಾದ ರೂಪ ರುದ್ರದೇವರದ್ದು. ಅನೇಕರಿಗೆ ಗೊತ್ತಿಲ್ಲ, ರುದ್ರದೇವರು ಭಾರಿ ಸುಂದರ. ಅವರ ಕಂಠ ನೀಲಕಂಠನೇ ಹೊರತು ಇಡೀ ದೇಹ ಒಳ್ಳೆಯದು. ಅದಕ್ಕೆ ರಜತಾದ್ರಿ ಕೈಲಾಸಪುರದ ಬೆಳ್ಳಿಗೆ, ಅವರ ದೇಹ ಬೆಳ್ಳಿಗಿದೆಯಂತೆ. ಗೌರವರ್ಣ ಅವರ ದೇಹ ಭಾರಿ ಆಕರ್ಷಕವಾದ ರೂಪ ಅವರದು. ಮೂಲ ರೂಪ ಬಿಡಿಬಿಡಿ, ಅವತಾರದ ಶುಕಾಚಾರ್ಯರು ಬರ್ತಾರಂತೆ ಭಾಗವತ ಹೇಳೋದಕ್ಕೋಸ್ಕರ. ಅವ್ರು ಹೇಗಿದ್ರು ವರ್ಣನೆ ಮಾಡ್ತಾರೆ, 5-6 ಶ್ಲೋಕ ಹೇಳ್ತಾರೆ. ಶ್ಯಾಮಂ ಸದಾಪೀಚ್ಯ ವಯೋಂಗ ಲಕ್ಷ್ಮ್ಯ ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ. ಭಾರಿ ಆಕರ್ಷಕ ಅವರು. ಮನ್ಮಥನ ಸುಟ್ಟು ಹಾಕಿದವರು ಅಂದರೆ ಇನ್ನು ಮೇಲಿರಬೇಕಲ್ಲ, ಹಾಗಿದ್ದಾರವರು. ಅದಕ್ಕೋಸ್ಕರ ರುದ್ರದೇವರನ್ನು ಸುಂದರ ಮೂರ್ತಿ ಎಂದು ಕರೆದಿದ್ದಾರೆ. ನಾವು ಲಿಂಗ ಪೂಜೆ ಮಾಡೋರು ನೋಡೋರಿಗೆ ಅರ್ಥ ಆಗೋದಿಲ್ಲ. ಅದು ಒಂದು ಪೂಜೆ, ಲಿಂಗ ಪೂಜೆನೇ ಮಾಡಬೇಕು, ಬೇರೆ ಮಾಡಾಗಿಲ್ಲ. ಚಿಂತನೆ ಮಾತ್ರ ರೂಪ ಚಿಂತನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ರುದ್ರದೇವರು ಭಾರಿ ಸುಂದರರಾಗಿದ್ದಾರೆ. ಯಾತಕ್ಕೆ ಅಂದರೆ ಆಚಾರ್ಯ ಹೇಳ್ತಾರೆ, ಬ್ರಹ್ಮವಾಯುಗಳ ಲಕ್ಷಣ, ರುಜುಗಳ ದೇಹ ಲಕ್ಷಣ 32 ಲಕ್ಷಣಗಳು, 23 ಲಕ್ಷಣಗಳು. ಅನಂತರ ಗರುಡಶೇಷ ರುದ್ರದೇವರಿದ್ದಾರಲ್ಲ, ಅವರ ಲಕ್ಷಣಗಳು 28 ಲಕ್ಷಣಗಳು. 28 ದೇಹ ಲಕ್ಷಣ ಇದ್ದಾರೆ ಅಂದಮೇಲೆ ಎಷ್ಟು ಸುಂದರವಾಗಿರಬೇಕು ಲೆಕ್ಕ ಹಾಕಿ. ಅವರು ಆಚಾರ್ಯರು ಪರಮ ಸುಂದರರು, ಸುಂದರಕಾಂಡ ಅಂತ ಅದಕ್ಕೆ ಬಂದಿತ್ತು. ಭಾರಿ ಸುಂದರರವರು. ನೆಕ್ಸ್ಟ್ ಅಂದರೆ ಗರುಡಶೇಷ ರುದ್ರನೇ. ಅದಕ್ಕೋಸ್ಕರವಾಗಿ ವಾಮದೇವ ವಿರಿಂಚಿತನಯ, ಬ್ರಹ್ಮದೇವರ ಮಕ್ಕಳು ನೀವು, ಹಿಂದೆ ಬಂದಿದೆ. ಏನು ಬೇಕಾದ್ರೆ ಹೇಳಿದ್ದಾರೆ, ನೀವು ಹೇ ಸ್ವಾಮಿ ಎಂಥವರು ನೀವು? ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ. ನೀವು ಗರುಡ ಶೇಷ ಶಶಾಂಕ ದಳ ಅಪ್ಪ ಅಂತ ಅಲ್ಲಿ ಹೇಳಿದರು, ವಿರಿಂಚಿತನಯ ಅಂತ ಇಲ್ಲಿ ಹೇಳ್ತಾರೆ. ಎರಡು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ. ಇದು ರುದ್ರದೇವರ ಕಿರಿಮೆ ಅಂದರೆ ಬ್ರಹ್ಮದೇವರ ಮಕ್ಕಳು. ಬ್ರಹ್ಮದೇವರು ಯಾರು? ನಾರಾಯಣನ ಮಕ್ಕಳು. ನಿರುಪಮಾನಂದಾತ್ಮಭವ. ಬ್ರಹ್ಮದೇವರು ಸಾಕ್ಷಾತ್ ನಾರಾಯಣನ ಮಕ್ಕಳು, ನೀವು ಸಾಕ್ಷಾತ್ ಬ್ರಹ್ಮದೇವರ ಮಕ್ಕಳು. ಅಂದ್ರೆ ಏನಾಯ್ತು? ಅಲ್ಲಿಗೆ ಪರಮಾತ್ಮನ ಮೊಮ್ಮಕ್ಕಳು ಅಂತಾಯಿತು. ಪರಮಾತ್ಮನ ಮೊಮ್ಮಗ ನೀವು ಅಂದ್ರೆ ತುಂಬಾ ಪ್ರೀತಿಪಾತ್ರರು. ಮೊಮ್ಮಗನ್ನ ಮಗನ ಒಲಸೋದು ಮೊಮ್ಮಗನು ಇನ್ನೂ ಸುಲಭ. ಮಗನಿಗೇನೋ ಒಂದು ರೂಪಾಯಿ 2 ರೂಪಾಯಿ ಟ್ಯಾಬ್ಲೆಟ್ ಕೊಟ್ಟರೆ ಸಾಕು. ಇವ್ರಿ ಮೊಮ್ಮಗ ಭಾರಿ ಸಿಂಪಲ್, ಚಿಕ್ಕವನಿರ್ತಾನಲ್ಲ, ಬಹಳ ಸುಲಭ. ಅವ್ರ ರುದ್ರಾಭಿಷೇಕ ಮಾಡಿಬಿಟ್ರೆ ಖುಷಿಯಾಗಿ ಬಿಡ್ತದೆ ಅಂತ. ರುದ್ರದೇವರ ಅಭಿಷೇಕ ಪ್ರಿಯೋ ರುದ್ರ ಅಂತಾನೆ ಹೆಸರು. ರುದ್ರದೇವ ಅಭಿಷೇಕ ಮಾಡಿಬಿಟ್ರೆ ಭಾರಿ ಖುಷಿಯಾಗುತ್ತಂತೆ. ಯಾತಕ್ಕೆ ಜನಕ್ಕೆ ಗೊತ್ತಿಲ್ಲ ಅಷ್ಟೇನೆ, ಯಾತಕ್ಕೆ ಭಾರಿ ಖುಷಿಯಾಗುತ್ತೆ ಗೊತ್ತೇನೆ ಅವರಿಗೆ. ಅವರು ನೀರು ಯಾವಾಗಲೂ ತಲೆ ಮೇಲೆ ಬೀಳ್ತಿರ್ಬೇಕಂತವ್ರು. ನೀರು ಯಾವಾಗಲೂ ತಲೆ ಮೇಲೆ ಬೀಳ್ತಿರ್ಬೇಕು. ಯಾಕೆ? ನೀರು ಅಂದರೆ ಗಂಗಾ ಅಂತ ಅರ್ಥ. ಬಾವಿ ಯಾರು ತೊಡ್ತಾರ, ನೀರು ಬಂತು ಅಂತ ಯಾವ ಮೂರ್ಖನೂ ಅಂಬೋದಿಲ್ಲ. ಗಂಗಾದೇವಿ ಬಂದು ಅಂತ ಕರೀತಾರೆ. ಸೊ ನೀರು ಯಾವಾಗಲೂ ತಲೆ ಮೇಲೆ ಬೀಳ, ಗಂಗಾಧರ ಅವರು ಯಾವಾಗಲೂ ತಲೆ ನೀರು ಬಿಡಬೇಕು. ಯಾವುದನ್ನೇ ತಲೆ ಮೇಲೆ ಹಾಕೊಳ್ಳೋದಿಲ್ಲ. ಮತ್ತೆ ಅವರು ಗಂಗಾಧರ, ವಿಷ್ಣು ಪಾದೋದಕ ಧರ ಅವರು, ಭಾಗೀರಥೀಧರನೇ. ವಿಧ ಹೇಳ್ತಾರೆ, ಶಿವನೇ ನಾನಿನ್ನ ಸೇವಕನಯ್ಯ, ಭಾಗೀರಥಿಧರರವರು. ಅಷ್ಟೇ ಅಲ್ಲ, ಅದು ಎದುರು ಕೈಲಾಸ ವಾಸ ಗೌರೀಶ ಈಶ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಅದಕ್ಕೋಸ್ಕರವಾಗಿ ಅಪೂರ್ವವಾದಂಥ ಸಿದ್ಧಿ ಅವರು. ವಿರಿಂಚಿತನಯ್ಯ ಬ್ರಹ್ಮದೇವರ ಮಗನಾಗಿ ಅತ್ಯಂತ ಬರೀ ಅಭಿಷೇಕ ಪ್ರಿಯರಾಗಿ ಎಷ್ಟು ಉದ್ಧಾರ ಮಾಡ್ತಾರೆ ಗೊತ್ತಾ? ರುದ್ರದೇವರು ಒಲಿದು ಅಂದರೆ ಮನಸ್ಸು ಶುದ್ಧವಾಯಿತು ಅಂತಲೇ ಅರ್ಥ. ಎಷ್ಟು ಮೆಂಟಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಡಿ, ಇನ್ನೂ ಜಾಸ್ತಿ ಆಗುತ್ತೆ. ಎಷ್ಟೋ ಸಲ ಓದಿ ಆ ಉಚ್ಚರ ಸಂಖ್ಯೆ ಜಾಸ್ತಿ, ಇನ್ನೂ ಪರಮ ಉಚ್ಚನಾಗ ಸಂಭವ ಇರ್ತದೆ. ರುದ್ರಾಭಿಷೇಕ ಮಾಡಿಸಿ ಸಿಮರ ಸ್ತೋತ್ರ ಹೇಳಿ ಫಸ್ಟ್ ಕ್ಲಾಸ್ ಆಗ್ತಾರೆ. ನನ್ನ ಕಣ್ಣಾರೆ ಕಂಡಿದ್ದೇನೆ ಅಂತದ್ದು. ಎಂಥ ಹೋಪ್ಲೆಸ್ ಕೇಸುಗಳು, ಬರೀ ರುದ್ರದೇವರ ಸ್ತೋತ್ರ ಹೇಳಿ ಫಸ್ಟ್ ಕ್ಲಾಸ್ ನಾರ್ಮಲ್ ಆಗಿಬಿಡ್ತಾರೆ. ಹೇಳೋರು ನಾರ್ಮಲ್ ಇರಬೇಕಷ್ಟೇ, ಇಲ್ಲೋರೆ ಪಜಿತ ಆಗಿಬಿಡ್ತಾರೆ. ನಿಜವಾದ ರುದ್ರದೇವರ ಅಂತ ಹೇಳಿದರೆ ಅವ್ರ ಉಪಯೋಗ ಜನ ಮಾಡಿಕೊಂಡಿಲ್ಲ. ಇಲ್ಲ ಬರೀ ಶಿವ ಸರ್ವೋತ್ತಮ ಅಂತ ಹಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಅದರಿಂದ ಅವರು ಸರ್ವೋತ್ತಮರಲ್ಲ, ಹರಿಯೇ ಸರ್ವೋತ್ತಮ. ಅಲ್ಲಿ ರುದ್ರದೇವರನ್ನು ಕೈಬಿಟ್ಟಿಲ್ಲ. ಮನಸ್ತತ್ವಕ್ಕೆ ನಿಯಾಮಕರು ಗೊತ್ತಾ? ಮನಸ್ತತ್ವದ ಸಾಮಾನ್ಯ ತತ್ವ ಅಲ್ಲ, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಇಂಥ ಅಪೂರ್ವವಾದ ತತ್ವಾಭಿಮಾನ ದೇವತೆಗಳಾದ್ದರಿಂದ ವಿರಿಂಚಿ ತನಯ, ಉಮಾ ಮನೋಹರ, ಉಗ್ರ, ಧೂರ್ಜಟಿ, ಸಾಮಜಾಜಿನ ವಸನ ಭೂಷಣ, ಉಮಾ ಮನೋಹರ, ಮಾ ಮನೋಹರ ನಾರಾಯಣ, ಮಾ ಮನೋಹರ ಬಂದ, ದೇವ ಬಂದ, ನಮ್ಮ ಸ್ವಾಮಿ ಬಂದ ಹೇಳ್ಬೇಕಾದ್ರೆ ಮಾ ಮನೋಹರ ಬಂದ ಅಂತ ಹೇಳ್ತಾರೆ. ಇಲ್ಲಿ ಉಮಾ ಮನೋಹರ ಬಂದ ಅಂತ ಹೇಳ್ತಾರೆ. ರಮಾ ಮನೋಹರ ನಾರಾಯಣ, ಉಮಾ ಮನೋಹರ ಶಿವಯು. ಉಮಾದೇವಿ ಅಂತ ಹೇಳಿದ್ರೆ ಸಾಮಾನ್ಯರಲ್ಲ, ಸಾಕ್ಷಾತ್ ಪಾರ್ವತೀ ದೇವಿ. ಅವರು ಅಪರ್ಣ ಅಂತ ಅವ್ರ ಹೆಸರು. ರುದ್ರದೇವರನ್ನ ಎಷ್ಟು ಮೆಚ್ಚಿದ್ದಾರೆ ಪಾರ್ವತಿ ಅಂದರೆ ಅವರ ಗಂಡನಾಗಲೇಬೇಕು. ಕಾಳಿದಾಸ ಕುಮಾರ ಸಂಭವದಲ್ಲಿ ಬಹಳ ವಿಚಿತ್ರವಾದ ಸಂಭಾಷಣೆ, ಭಾರಿ ಚೆನ್ನಾಗಿ ಬರೀತಾನೆ ಅದನ್ನು. ಅಂದರೆ ಹಠ ಎಷ್ಟು ಹಠ ಇತ್ತು ಅಂತ ಕೇಳಿದರೆ, ಪಾರ್ವತಿ ಶಂಕರ ಶಿವ ಗಂಡನಾಗಲೇಬೇಕು ಅಂತೇಳಿ ಶಿವ ಬಂದು ಏನೋ ಬಾಯಿ ಬಂದ ಬೈದುಬಿಟ್ಟಂತೆ ಪರೀಕ್ಷೆ ಮಾಡೋಕ್ಕೋಸ್ಕರ. ಸಿಟ್ಟು ಬಂತಂತೆ, ಬಾಯಿ ಅವರು ಬೈದುಬಿಡ್ತಾಳೆ, ಯಾರು ಅದು ಹೊರಗೆ ಹಾಕಿರೋ ನಮ್ಮ ಸಿಟ್ಟು ಬಂದುಬಿಡ್ತಂತೆ. ಈ ಸಖಿ ಏನೋ ಮಾತಾಡ್ತಿದ್ದಾನೆ ಇವನು, ಹೊರಗೆ ದಬ್ಬಿಡುವನನ್ನ, ಶಿವನಿಂದ ಮಾಡ್ತಾನೆ, ಕೇಳೋದಕ್ಕಾಗೋದಿಲ್ಲ ಅಂತ ಹೇಳಿಲ್ಲಂತೆ. ಶಿವನಿಂದ ನಾವು ಕೇಳೋದಿಲ್ಲ, ಎಂದೂ ಕೇಳೋದಿಲ್ಲ, ಗಮನಿಸಬೇಕು. ಯಾಕೆ ವೀರ ವೈಷ್ಣವರು ರುದ್ರದೇವರಾದ್ದರಿಂದ ಅವ್ರನ್ನ ಭಾರಿ ಕೊಂಡಾಡಬೇಕು ನಾವು. ಅಲ್ಲೇನಾಗಿದೆ, ಅವರು ಹಠ ಹಿಡಿದು ಎಂಥ ತಪಸ್ ಮಾಡಿದರು ಅಂದರೆ, ಅಪರ್ಣ ಒಂದು ಅವರ ಅಕ್ಕ ತಂಗಿ ಮೂರು ಜನ, ಅವರು ಏಕಪಾಟಲ, ಏಕಪರ್ಣ, ಅಪರ್ಣ ಅಂತ ಮೂರು ಜನ ಅಕ್ಕ ತಂಗಿಯರು. ತುಂಬ ಜನ ಗೊತ್ತಿಲ್ಲ, ಹಿಮಾಲಯ ಮತ್ತು ಮೇನಾದೇವಿ ಮಕ್ಕಳು ಮೂರು ಜನ, ಮೂರು ಜನ ಹೆಣ್ಮಕ್ಕಳೇನೆ, ಒಬ್ಬ ಗಂಡು ಮಗ ಮೈನಾಕ ಪರ್ವತ, ಆತ ಮೈನಾಕ. ಇಲ್ಲೇನಾಗಿದೆ, ಏಕಪಾಟಲ ಅಂಬವಳು ದಿವಸಕ್ಕೆ ಒಂದು ಪಾಟಲ ಅಂತ ಹೂವು ಒಂದು ತಿಂತಿದ್ಲಂತ ಅವಳು ತಪಸ್ ಮಾಡಬೇಕಾದ್ರೆ. ಏಕಪರ್ಣ ಒಂದು ಎಲೆ ತಿಂತಿದ್ಲಂತೆ, ಇವಳು ಅಪರ್ಣ ಏನೂ ತಿಂತಿದ್ದಿಲ್ಲಂತೆ, ಆ ರೀತಿ ತಪಸ್ ಮಾಡಿಲ್ಲಂತೆ. ಅದಕ್ಕೆ ಉಮಾ ಮನೋಹರ ಎಷ್ಟು ಹಠ ಅಂದರೆ ರುದ್ರದೇವರನ್ನು ಸಿಗಬೇಕು. ಅದಕ್ಕೋಸ್ಕರ ಎಂಥ ವ್ರತ ಮಾಡಲಿಕ್ಕೂ ತಯಾರು. ಒಂದು ಏಕಾಶಿ ಮಾಡಲಿಕ್ಕೆ ಗೋಳಾಡ್ತೇವೆ ನಾವು. ಎಷ್ಟೋ ವರ್ಷಗಳ ಕಾಲ ಬರೀ ಏನೇ ಇಲ್ಲ ಆಹಾರ, ಹಠ ಹಿಡಿದು ಸಂಪಾದನೆ ಮಾಡಿದ್ರಂತೆ. ಅದಕ್ಕೆ ಉಮಾ ಅಂತ ಹೆಸರು ಬಂತಂತೆ ಅವರಿಗೆ. ಉಮಾ ತಾಯಿ ನೋಡಿಲ್ಲಂತೆ, ಒಬ್ಬ ಹುಡುಗಿ ನೋಡಿದರೆ ಒಂದು ಎಲೆ ತಿಂತಾಳೆ, ಇನ್ನೊಬ್ಬ ಹುಡುಗಿ ನೋಡಿದರೆ ಒಂದು ಹೂ ತಿಂತಾಳೆ, ಅಲ್ಲೇ ದುಃಖ ಆಗುತ್ತೆ ಸಾಕಷ್ಟು. ಇವಳು ಏನೂ ತಿನ್ನೋದಿಲ್ಲ. ಅದಕ್ಕೆ ಇನ್ನೂ ಕನ್ನಡ ಸಂಗೀತಾಯ್ತಂತೆ, ನೀನು ಏನು ತಗೊಳ್ಳೋದಿಲ್ಲಲ್ಲಮ್ಮ, ಏನಿದು? ಅದಕ್ಕೆ ಊ ಮಗಳೇ ಮಾ ಹಾಗೆ ಮಾಡಬೇಡ ಅಂತಾರಂತೆ. ಊ ಮಾ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಹರಿವಂಶದಲ್ಲಿ ಹೇಳ್ತಾರೆ. ಉಬಾ ಅಂತ ಅದಕ್ಕೆ ಹೆಸರು, ಮಗಳೇ ಹಾಗೆ ಮಾಡಬೇಡ, ಏನಾದ್ರು ಸ್ವಲ್ಪ ಅಥವಾ ಏಕಾಸಿ ಬಿಡಿಸ್ತೀವಲ್ಲ ಆ ಥರ ಏನಾದ್ರು ತಗೋ ಅಂತೇಳಿ ಇಡ್ಲಿ ಸಾಂಬಾರ್ ಎಲ್ಲ ಮುಗಿಸಿಬಿಡ್ತಾರೆ ಕಚೇರಿ. ಡಜನ್ ಗಟ್ಟಲೆ ಇದು, ಒಂದು ಕಿಲೋ ಗಟ್ಟಲೆ ಉಪ್ಪಿಟ್ಟುಗಳು, ಬೆಟ್ಟ ಉಪ್ಪಿಟ್ಟಿನ ಬೆಟ್ಟ ಮುಗಿಸಿ ಉಪವಾಸ ಇದ್ದೇವೆ ಅಂತ ಅಳ್ತಕತ ಓಡಾಡ್ತಿರ್ತಾರೆ. ಪಾಪ ಇಂಥ ಮಹಾನುಭಾವರು ಸಿಕ್ಕರೆ ಏನು ಮಾಡಬೇಕು ಅದಕ್ಕೆ. ಅಲ್ಲಿ ಹೇಳ್ತಾರೆ ಪಾರ್ವತಿ ನೆನೆಸ್ಕೊಂಡು ಬಿಟ್ಟರೆ ಏಕಾಸಿ ಮಾಡೋ ಸುಲಭ ಆಗಿಬಿಡುತ್ತ. ಅವರು ಶಿವನಿ ಹರನಿಗೋಸ್ಕರ ಅಷ್ಟು ತಪಸ್ಸು ಮಾಡಿದಾಗ ಹರಿಗೋಸ್ಕರ ಎಂಥ ತಪಸ್ಸು ಮಾಡಬೇಕಾಗುತ್ತೆ ನಾವು? ಹರಿಗೋಸ್ಕರವಾಗಿ ನಾವು ಮಾಡಬೇಕಾದ್ರೆ ಹೇಳಿದ ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೇ ಹರಿವಾಸರೆ. ಎಂಥ ಪ್ರಸಂಗ ಬರಲಿ, ಆಹಾರ ತಗೊಳ್ಬೇಡಿ, ಈ ಆಹಾರ ಬಿಡಿ, ಈ ಭೌತಿಕ ಆಹಾರ ಬಿಡಿ, ತಾತ್ವಿಕ ಆಹಾರ ಭಗವಂತ ತಾನೇ ಕೊಡ್ತಾನೆ ಅಂತ ಹೇಳ್ತಾರೆ. ಈ ಭೌತಿಕ ಆಹಾರವನ್ನು ಬಿಟ್ಟರೆ ಆಗ ಭಗವಂತ ಅದನ್ನು ಕೊಡ್ತಾನೆ, ಜ್ಞಾನದ ಆಹಾರವನ್ನು ಕೊಡ್ತಾನೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಬಹಳ ಅಪೂರ್ವವಾದ ತತ್ವ ಅದು. ಉಮಾ ಮನೋಹರ ಅಂತ ಉಮಾದೇವಿಯ ಮನಸ್ಸನ್ನು ಹರಣ ಮಾಡಿದವರು. ಉಮಾ ಮನೋಹರ ಉಗ್ರ ಉಗ್ರ ದುಷ್ಟರ ಪಾಲಿಗೆ ಉಗ್ರ ಉಗ್ರ ಕಪರ್ದಿ ಶ್ರೀಕಂಠ ಉಗ್ರ ಲೋಕ ಕೊನೆಗೆ ಲೋಕವನ್ನು ನುಂಗಿಬಿಡ್ತಾರಂತ ಅದಕ್ಕೆ ಉಗ್ರ ಅಂತ ಅವ್ರ ಹೆಸರು. ಇನ್ನೊಂದು ಅರ್ಥ ಉಗ್ರ ಅಂತ ನರಸಿಂಹದೇವರು ಅಂತ ಅರ್ಥ ಇದೆ. ಉಗ್ರಂ ವೀರಂ ಬೃಹದ್ ವಿಷ್ಣು ನರಸಿಂಹ ಮಂತ್ರದಲ್ಲಿ ಉಗ್ರ ಅಂತ ಪರಮಾತ್ಮನಿಗೆ ಹೆಸರು. ಅವ್ರು ಉಪಾಸನೆ ಮಾಡ್ತಾರೆ ಅದಕ್ಕೆ ಉಗ್ರ ಅಂತ ಇವ್ರಿಗೆ ಹೆಸರು. ಉಗ್ರ ಉಪಾಸಕರಾದ್ರಿಂದ ಉಗ್ರ ಅಂತ ಹೆಸರು. ಉಗ್ರ ಭಾರಿ ಉಗ್ರರವರು. ಕೋಪಗೊಂಡ್ರೆ ಅಂತಿಂಥ ಸಿಟ್ಟಲ್ಲ. ಪ್ರಳಯ ಕಾಲದಲ್ಲಿ ಆಚಾರ ಹೇಳ್ತಾರೆ, ಶಕ್ರೋಗ್ರ ಧೀತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಇಂದ್ರಾದಿ ದೇವತೆಗಳನ್ನು ನುಂಗಿ ನೀರು ಕುಡಿತಕ್ಕಂಥ ಶಕ್ತಿ ರುದ್ರದೇವರು ಅಂದ ಮೇಲೆ ಎಷ್ಟು ಸಾಮರ್ಥ್ಯ ಇದೆ. ಅದು ಉಗ್ರ. ಧೂರ್ಜಟಿ ಧೂಸರಿತಾ ಜಟಾ ಯಶ ಸಹ ಧೂರ್ಜಟಿ ಕಪರ್ದಿ ಅಂತ ಅರ್ಥ. ಅಂದರೆ ಕೆಂಜಡಿಯನ್ನು ಹೊಂದಿದವರು, ಕೆಂಬಣ್ಣದ ಜಡೆಯನ್ನು ಹೊಂದಿದವರು. ರುದ್ರದೇವರ ಆಕಾರದಲ್ಲಿ ಪುಣ್ಯಕ್ಕೆ ಯಾವ ಸಿನಿಮಾ ನಾಟಕಗಳಲ್ಲೂ ಕೂಡ ರುದ್ರದೇವರು ಕಿರೀಟ ಹಾಕಿಲ್ಲ. ಭಾರಿ ಇಂಟ್ರೆಸ್ಟಿಂಗ್ ಅದು. ಯಾರೂ ಕಿರೀಟ ಹಾಕಿಲ್ಲ. ಯಾಕೆ ಅಂದರೆ ಅವರು ಕಿರೀಟಧಾರಿಗಳಲ್ಲ, ತಪಸ್ವಿಗಳವರು. ವಾದಿರಾಸ್ವಾಮಿಗಳು ಬರೀತಾರೆ ಸತ್ಕಿಂಕರ ಶಂಕರ, ಅವರು ತಪಸ್ವಿಗಳು. ಸದಾಕಾಲ ಜಟೆ ಅವರ ತಲೆ. ಜಟೆ ಯಾರು ಬಿಟ್ಟಿರ್ತಾರೆ? ಇವರು ತಪಸ್ ದೀಕ್ಷೆ ಕೈಗೊಂಡಿರ ಅಂತ ಕೇಳ್ತಾರೆ. ಯಾರು ಗಡ್ಡ ಮೇಸಿ ಬಿಟ್ಟುಬಿಟ್ರೆ ಏನು ದೀಕ್ಷರ ಅಂತ ಕೇಳ್ತಾರೆ. ಇವನು ದೀಕ್ಷೆ ಗೊತ್ತಲ್ಲ, ಎಲ್ಲಿಯೋ ಹೋಗಲಿಕ್ಕೆ ದೀಕ್ಷೆ ಬಿಟ್ಟಿರ್ತಾನೆ, ಆ ವಿಚಾರ ಬೇರೆ. ಆ ನಿಜವಾದ ದೀಕ್ಷೆ ಅಂತ ಕೇಳಿದರೆ ಇವತ್ತು ತಪಸ್ಸು ಮಾಡೋರ ಲಕ್ಷಣ ಅದು. ರುದ್ರದೇವರು ಯಾವುದಕ್ಕೆ ಜಟಾಜೂಟಧರರಾಗಿದ್ದಾರೆ ಅಂದರೆ, ನಾನು ವಿಷ್ಣುವನ್ನು ಒಲಿಸೋಕ್ಕೋಸ್ಕರ ಬದ್ಧ ಕಂಕಣನಾಗಿದ್ದೇನೆ ಅಂತ ದೀಕ್ಷೆ ತೋರಿಸೋಕ್ಕೋಸ್ಕರ ಆಗಿದ್ದಾರಂತ. ಅದಕ್ಕೆ ಒಳ್ಳೆಯದು, ಅತಿ ಶ್ರೇಷ್ಠವಾದ ದೀಕ್ಷಾಧರರವರು. ಅದಕ್ಕೆ ಅವ್ರ ಹೆಸರು ಬಂತು ಧೂರ್ಜಟಿ ಅಂತ ಹೆಸರಾಯಿತು. ಉಗ್ರ ಧೂರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನಸೋತ್ತಮ್ ಸಾಮಜ ಅಂದ್ರೆ ಆನೆ, ಸಾಮಜ ಅಜಿನ ಅಂದ್ರೆ ಚರ್ಮ, ಸಾಮಜಾಜಿನ ವಸನಭೂಷಣ. ರುದ್ರದೇವರ ವೇಷ ಏನು ಗೊತ್ತೇನು, ಪೀತಾಂಬರಧಾರಿಗಳಲ್ಲ ಅವರು, ಅವರು ಕೃತ್ಯವಾಸ ಅಂತ ಹೇಳ್ತಾರೆ. ಕೃತ್ಯ ಅಂದ್ರೆ ಚರ್ಮ, ಚರ್ಮಧಾರಿಗಳವರು ಹೊರತು ಇದಲ್ಲ ಅವರು. ವಿಷ್ಣು ಪೀತಾಂಬರಧಾರಿ, ರುದ್ರದೇವರು ಪೀತಾಂಬರಧಾರಿಗಳಲ್ಲ, ಚರ್ಮಧಾರಿಗಳವರು. ಎಷ್ಟು ವ್ಯತ್ಯಾಸ, ಅದು ಅದಾಸನ ತುಂಬಾ ಬೆಳೀತಾರೆ ಆ ಬಗ್ಗೆ ನೋಡಿ. ಯಾರು ಸರ್ವೋತ್ತಮ ಅಂತ ಗೊತ್ತಾಗುತ್ತಲ್ಲ, ಪೀತಾಂಬರ ಉಟ್ಕೊಂಡು ಸಭೆಗೆ ಹೋಗಿ, ನೀವು ಚರ್ಮ ಉಟ್ಕೊಂಡು ಸಭೆಗೆ ಹೋಗಿ, ಯಾರಿಗೆ ಗೌರವ ಕೊಡ್ತಾರೆ ನಿಮಗೆ? ಯಾರಿಗೋ ಪೀತ ಅವ್ರು ಮುಂದೆ ಬನ್ನಿ 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 ಕುತ್ಕೊಂಡ್ಬಿಡ್ತಾರೆ, ಶಾಲೆ ಹೋಗ್ಕೊಂಡು ಬಂದ್ಬಿಟ್ಟಿರ್ತಾನೆ, ಮುಂದೆ ಕೂರಿಸ್ಬಿಡ್ತಾರೆ. ಇವ್ರನ್ನ ಅಲ್ಲಿ ಹೋಗು ಅಂತ ಹೇಳ್ತಾರೆ ಪಾಪ. ಯಾಕೆ ಅವ್ನು ಯೋಗ್ಯತೆ, ಯೋಗ್ಯತೆ ನಿಮಗೆ ಗೊತ್ತಾಗೋದಿಲ್ಲ, ಆ ಶಾಲೆಗೆ ಇಲ್ಲದೋಡೆ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ವಿದುರ ರೀತಿಯಲ್ಲಿ ವಿದುರ ಹೇಳ್ತಾನೆ, ಸಭಾಜಿತ ವಸ್ತ್ರವತ, ವಸ್ತ್ರ ಇತ್ತೋ ಸಭೆ ಗೆದ್ರಿ ಅಂತ ಅರ್ಥ. ಬ್ಯೂಟಿಫುಲ್ ಅಲಂಕಾರ ಮಾಡ್ಕೊಂಡು ಹೋಗಿಬಿಟ್ಟು ಪಾರ್ಟಿಗೆ ಹೋಗೋಣ ಹ್ಯಾಂಗೆ ಮಾಡ್ಕೊಂಡಿರ್ತಾನೆ ನೋಡಿದ್ರೆ, ಎಲ್ಲ ಕುತ್ತಿ ಬಿಕ್ಕೊಂಡು ಹೊರಟುಬಿಡ್ತಾರೆ, ಎಲ್ಲ ಕಟ್ಕೊಂಡು ಕುತ್ತಿ ಬಿಕ್ಕೊಂಡು ಹೊರಟುಬಿಡ್ತಾರೆ ಅಡಿ. ಯಾಕೆ ಅದು ವಸ್ತ್ರ ಅಲಂಕಾರ, ಮೀಟಿಂಗಲ್ಲಿ ಯಶಸ್ಸು ಕಾಣದಲ್ಲೇ ಅವರು. ರುದ್ರ ವಿಷ್ಣುವಿನ ವೇಷ ಪೀತಾಂಬರಧರ ಸಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ. ಇವರು ಜಟಾಧಾರಿಗಳು, ಇವರಾದ್ರಿಂದ ಇವರು ತಪಸ್ವಿಗಳು. ಆತ ರಾಜನಾಗಿದ್ದಾರೆ, ಅನಂತಕೋಟಿ ಬ್ರಹ್ಮಾಂಡ ನಾಯಕನಿದ್ದ ಪೀತಾಂಬರಧಾರಿ ಕೃಷ್ಣ. ಇವರು ಉಪಾಸಕರಾದ್ರಿಂದ ಇವರು ಕೃತ್ಯವಾಸರು, ಕೃಷ್ಣಾಜನಾದಿಗಳೆಲ್ಲ ತಪಸ್ಸಿ ಬೇಕು ಆದ್ರಿಂದ ಕೃತ್ಯವಾಸನೆ. ಮುಂದೆ ವರ್ಣನೆ ಮಾಡ್ತಾರೆ, ನೀವೆಂಥವ್ರು ಕಾಜ ಸಾಮಜಾದಿನ ವಸನ ಭೂಷಣ, ಭೂಷಣನು ಅದೇ, ಅದರ ಹುಟ್ಟಿದ್ದು ಅದೇ, ಹೊದ್ದಿದ್ದು ಅದೇ. ಸುಮನಸ ಉತ್ತಂಸ ಇಷ್ಟಿದ್ದಾರೆ ಅವರು ಪೋಸ್ಟ್ ಅಂತ. ಸುಮನಸ ಉತ್ತಂಸ, ಸುಮನಸ ದೇವತೆಗಳು, ದೇವಾ ಸುಮನಸಾಹ, ಸುಮನಸರು ಅಂದ್ರೆ ದೇವತೆಗಳು ಅಂತ ಅರ್ಥ. ಅವರಲ್ಲಿ ಶ್ರೇಷ್ಠರಾಗಿದ್ದೀರಿ ನೀವು, ರುದ್ರಾದಿ ದೇವತೆ, ರುದ್ರದೇವರು ಅಂದ್ರೆ ಇಂದ್ರಾದಿ ದೇವತೆಗಳ ಮೇಲಿರೋದ್ರಿಂದ ಸುಮನಸೋತ್ತಂಸ. ಆಮೇಲೆ ಮುಂದೆ ಹೇಳ್ತಾರೆ, ಅಂಥವರಲ್ಲ ಕಾಮಹರ, ಕೈಲಾಸ ಮಂದಿರ, ಕಾಮವನ್ನೇ ಗೆದ್ದವರು ನೀವು, ಕಾಮನ ಸುಟ್ಟು ಬೂದಿ ಮಾಡಿದವರು. ರುದ್ರದೇವರ ಹಿರಿಮೆ ಅಂದರೆ ಪಾರ್ವತಿಯನ್ನು ನೋಡಿದ್ರಂತೆ ರುದ್ರದೇವರು. ಆಗ ಇಂದ್ರಾದಿ ದೇವತೆಗಳೆಲ್ಲ ಪಾರ್ವತಿಯನ್ನು ಕಣ್ಣೆತ್ತಿ ನೋಡಿಲ್ಲ ರುದ್ರದೇವರು. ಪಾರ್ವತಿ ಪರಮಸುಂದರಿ, ತ್ರಿಲೋಕ ಸುಂದರಿ, ತ್ರಿಪುರ ಸುಂದರಿ, ಕಣ್ಣೆತ್ತಿ ನೋಡಿಲ್ಲ. ಒಂದ್ಸರ್ತಿ ನೋಡಿಬಿಟ್ರೆ ಸ್ವಲ್ಪ ಅಟ್ರಾಕ್ಟ್ ಆಗ್ತಾರೋ ಅಂತ ತಿಳ್ಕೊಂಡು ಬಿಟ್ಟು ಕಾಮ ಮೊದಲೆಲ್ಲ ಒಂದು ಬೆಟಾಲಿಯನ್ನೇ ಕಳಿಸಿಬಿಡ್ತಾರೆ, ಹೇಗಾದರೂ ಮಾಡಿ ಅವ್ರ ಮನಸ್ಸನ್ನು ಸ್ವಲ್ಪ ನೋಡಾಗಿ ಮಾಡಿ ಅಂತೇಳಿ. ಆಗ ಪಾರ್ವತಿ ಒಂದ್ಸರ್ತಿ ನೋಡಿದರಂತೆ, ಕಣ್ಣು ತೆಗೆದು ನೋಡಿದರಂತೆ, ಆಗ ಮನ್ಮಥ ಬಾಣ ಹೊಡೆದನಂತೆ. ಒಂದು ಕ್ಷಣ ಕಾಳಿದಾಸನು ಬರೀತಾನೆ, ಒಂದು ಕ್ಷಣ ಮನಸ್ಸು ಅವ್ರಿಗೆ ವಿಚಲಿತವಾಯ್ತಂತೆ. ಹ್ಯಾಕ್ ಹೀಗಾಯ್ತು ಅಂತ ಅನ್ಕೊಂಡಂತೆ. ನೋಡ್ತಾರೆ ಕಾಮ ಬಾಣ ಬಿಟ್ಕೊಂಡು ನಿಂತಿದ್ದಾನೆ ಅಲ್ಲಿ, ಸಿಟ್ಟು ಬಂತಂತೆ. ಮೂರನೇ ಕಣ್ಣು ತೆಗೆದ್ರಂತೆ, ಧಗ್ ಅಂತ ಬೂದಿ ಆಗ್ತಾನೆ. ಕಾಮಹರ ಅಂತ ಹೆಸರಾಯ್ತು ಕಾಮಹರ. ಅವತ್ತಿನಿಂದ ಕಾಮನಿಗೆ ದೇಹ ಇಲ್ಲ, ಅನಂಗ ಅಂತ ಹೆಸರು ಬಂತವರು. ಇದ್ದ ದೇಹ ರುದ್ರ ಸುಟ್ಟು ಹಾಕಿಬಿಡ್ತಾರೆ, ಕಾಮವನ್ನು ಹರಣ ಮಾಡ್ತಾರೆ, ಅದರಿಂದಾಗಿನೆ ಕಾಮಹರ. ಇದರ ಸ್ವಾರಸ್ಯ ನೋಡಿ, ರುದ್ರದೇವರನ್ನ ಯಾರು ಆಶ್ರಯಿಸ್ತಾರೋ ಮನಸ್ಸು ಹತೋಟಿ ಬರುತ್ತೆ. ಅವರು ಕಾಮನ ಕೊಂದರು ಎಂಬುದು ಎಷ್ಟು ಮುಖ್ಯನೋ, ನಮ್ಮ ಮನಸ್ಸಿನಲ್ಲಿ ಕಾಮ ಇರುತ್ತಲ್ಲ ಅದನ್ನು ಪರಿಹಾರ ಮಾಡ್ತಾರೆ ಅಂತಾರೆ. ದುಷ್ಕಾಮನೆಗಳು ಸರಿ ಹೋಗಬೇಕು ಅಂತಿದ್ರೆ ರುದ್ರದೇವರ ಧ್ಯಾನ ಮಾಡಿ ಮನಸ್ಸು ಮಂಗಳಕರವಾದ ಚಿಂತನೆಯನ್ನು ಮಾಡುತ್ತೆ, ಇಲ್ಲದೆ ಹೋದರೆ ಮನಸ್ಸು ಹತೋಟಿ ಬರೋದಿಲ್ಲ. ದುಷ್ಕಾಮಹರ ಅವರು, ದುಷ್ಕಾಮಹರ ಕೆಟ್ಟ ಕಾಮನೆಗಳನ್ನು ಪರಿಹಾರ ಮಾಡತಕ್ಕಂಥ ದೇವತೆಯಾಗಿದ್ದಾರಾದ್ರಿಂದ ಕಾಮಹರ. ಕೈಲಾಸ ಮಂದಿರ, ನೀವು ಇನ್ನೆಂಥವರು, ಕೈಲಾಸದಲ್ಲಿ ವಾಸ ಮಾಡ್ತೀರಿ, ವೇದವ್ಯಾಸನ ವರ್ಣನೆ ಮಾಡ್ತಾರೆ, ಬಾದರಾಯಣ ಬದರಿಯಲ್ಲಿ ವಾಸ ಮಾಡ್ತೀರಿ, ನೀವು ಕೈಲಾಸದಲ್ಲಿ ವಾಸ ಮಾಡ್ತೀರಿ. ಕೈಲಾಸ ದೊಡ್ಡದೋ ಬದರಿ ದೊಡ್ಡದೋ ಅಂದರೆ ನಿನ್ನ ನೋಡಿದ್ದೇವೆ, ನೇದೃಶ್ಯಂ ಸ್ಥಲಮಲಂ ಶಮಲಗ್ನಂ ಬದರಿ ವದರಿಂ ಕೇ ಕಿಂ ಕಿಂ ಅಧರೀ ಕುರುತೇನ ಸಾ ಅಮರಿ ಭ್ರಮರಿ ಪುಂಜ ಸುಮರೀಚಿ ವಿರಂಚಿತ. ಬದರಿ ಎಂಬುದು ಸರ್ವೋತ್ಕೃಷ್ಟವಾದ ಕ್ಷೇತ್ರವಾದ್ದರಿಂದ ಅಲ್ಲಿರ್ತಕ್ಕಂಥ ವೇದವ್ಯಾಸದೇವರು ನಾರಾಯಣ ಸರ್ವೋತ್ತಮ. ಕೈಲಾಸ ಸರ್ವೋತ್ತಮ ಕ್ಷೇತ್ರ ಅಲ್ಲ, ಆದರೆ ಉತ್ತಮ ಕ್ಷೇತ್ರ. ರುದ್ರದೇ ಅಲ್ಲಿ ವಾಸ ಮಾಡ್ತಾರೆ. ಕೈಲಾಸ ಮಂದಿರ, ಸೋಮ ಸೂರ್ಯ ಅನರ ವಿಲೋಚನ, ಮೂರು ಕಣ್ಣು, ಒಂದು ಕಣ್ಣಲ್ಲಿ ಚಂದ್ರ, ಒಂದು ಕಣ್ಣಲ್ಲಿ ಸೂರ್ಯ, ಒಂದು ಕಣ್ಣಲ್ಲಿ ಅಗ್ನಿ, ಮೂರು ಜ್ಯೋತಿಗಳನ್ನು ಮೂರು ಕಣ್ಣಲ್ಲಿ ಇಟ್ಕೊಂಡಿದ್ದಾರಂತ. ಮೂರನೇ ಕಣ್ಣು ಸಾಮಾನ್ಯವಾಗಿ ಯಾವಾಗಲೂ ತೆಗೆಯೋದಿಲ್ಲ ಅವರು, ಎರಡು ಕಣ್ಣು ಮಾತ್ರ ತೆಗೆದಿರ್ತಾರೆ. ಮೂರನೇ ಕಣ್ಣನ್ನು ತೆಗೆದರು ಅಂದರೆ ಭಸ್ಮ ಮಾಡ್ತಾರೆ, ಅಂಥ ಸಾಮರ್ಥ್ಯ ಅವ್ರಿಗುಂಟು. ಅದಕ್ಕೆ ಸೋಮ ಸೂರ್ಯ ಅನಲ ವಿಲೋಚನ, ಸೋಮ ಸೂರ್ಯ ಅನಲ ಮೂರು ಜನ ಇರೋದಕ್ಕೋಸ್ಕರ ವಿಲೋಚನ, ವಿಲೋಚನ ವಿರೂಪಾಕ್ಷ ಅಂತ ಹೆಸರು. ಸೋಮ ಸೂರ್ಯ ಎರಡು ಕಣ್ಣು, ಮೂರು ಕಣ್ಣಿದ್ರೆ ಮನುಷ್ಯ ಒಂದು ಕಣ್ಣಿದ್ರೂ ಚೆನ್ನಾಗಿ ಕಾಣೋದಿಲ್ಲ, ಮೂರು ಕಣ್ಣಿದ್ರೂ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ವಿರೂಪಾಡಿ ಅಕ್ಷಿಣಿ ಎಚ್ಚ ಸಹ ವಿರೂಪಾಕ್ಷ ಅಂತ ಹೆಸರು ಅವರಿಗೆ, ಅಂದರೆ ವಿರೂಪಾಕ್ಷ. ಆದರೆ ಮುಚ್ಚಿರ್ತಾರೆ, ತೆಗೆದರು ಅಂದರೆ ಮಾತ್ರ ಭಯಂಕರವಾದ ಕಾರ್ಯವನ್ನು ಮಾಡ್ತಾರೆ. ಸೋಮ ಸೂರ್ಯ ಅನರ ವಿಲೋಚನ ಕಾಮಿತಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ನಿಮ್ಮನ್ನು ಬೇಡ್ಕೋತಾ ಇದ್ದೇವೆ, ನಿನ್ನೆ ಹೇಳಿದ್ದೇನೆ, ಪ್ರತಿ ದಿವಸ ಹೇಳ್ತೇನೆ, ಹರಿಕಥಾಮೃತ ಸಾರದೊಳಗೆ ಅದು ಕೊಡು ಇದು ಕೊಡು ಅಂತವ್ರು ಕೇಳೋ ಎಲ್ಲೆಲ್ಲೂ ಕೇಳೋದಿಲ್ಲ. ಪಾಲಿಪದು, ಪಾಲಕ್ಷಿಸು, ಹಾಗೆ ಮಾಡು, ಹೀಗೆ ಮಾಡು, ಮಂಗಳ ಕೊಡು ಅಷ್ಟೇ ಹೊರತು ಪುತ್ರ ಪೌತ್ರ ಆಯುರಾಯ ಐಶ್ವರ್ಯ ಅಭಿವೃದ್ಧಿ ಅರ್ಥ ಅಂತ ಒಂದ್ಸರ್ತಿನೂ ಹೇಳೋದಿಲ್ಲ ದಾಸರಾಯರು. ಪರಸ್ಥಿತಿಯಲ್ಲಿ ಹೇಳ್ತಾರೆ ಅಂತ ಇವ್ರು ಹೇಳೋದಿಲ್ಲ. ಯಾಕೆ ಹರಿಕಥಾಮೃತ ಸಾರ, ಅಮೃತನೇ ಕುಡಿಲಕ್ಕೆ ಹೋದವರಿಗೆ ಅದು ಕೊಡು ಇದು ಕೊಡು ಅಂತ ಯಾಕೆ ಕೇಳಬೇಕು? ಮತ್ತೆ ಅತ್ಯುತ್ಕೃಷ್ಟವಾದ ಭಗವಂತನ ಚಿಂತನೆ ಮಾಡತಕ್ಕಂಥವರಿಗೆ ಆ ಕಡೆ ಮನಸ್ಸು ಹೋಗಬಾರದು ಅಂತ ಹೇಳೋದಕ್ಕೋಸ್ಕರ ಸದಾ ಸುಮಂಗಳವನ್ನು ಕೊಡು. ಮಂಗಳ ಅಂದರೆ ಶಿವ ಅಂತ ಅರ್ಥ. ಮಂಗಳ ಅಂದರೆ ಶಿವ, ಶಿವನ ಹೆಸರು ಶಿವ ಅಂತಿದೆ. ಆ ಶಿವನನ್ನ ಶಿವ ಕೇಳಿದ್ದು ಭಾರಿ ಸಾರ್ಥಕವಾದದ್ದು. ಸುಮಂಗಳವನ್ನು ಕೊಡು ಶಿವ. ಶಿವ ಶಬ್ದಕ್ಕೆ ಶಿವ ಮಂಗಳ ಅಂತ ಹೆಸರು. ಅರ್ಥ ಸುಮ್ಮನೆ ಬರಲಿಲ್ಲ, ಅದಕ್ಕೆ ಯಾತಕ್ಕೆ ಬಂತು ಅಂದರೆ ಹೇಳ್ತಾರೆ, ಪರಮಾತ್ಮನ ಪಾದೋತಕ ಗಂಗಾ ನದಿ ಅದನ್ನು ತಲೆ ಮೇಲೆ ಹಾಕ್ಕೊಂಡಿದ್ದಾರಲ್ಲ, ಯಚ್ಚೌಚ ನಿಸ್ತೃತ ಸರಿತ್ ಪ್ರಭರೋದಕೇನ ತೀರ್ಥೇನ ಮೂರ್ತಿ ಅಧಿಧೃತೇನ ಶಿವ ಶಿವೋಭೂತ್. ಸಂಚಿಂತಯೇ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗರಕ್ತ ವಿಲಸನ್ ನಖಚಕ್ರವಾಲ ಜ್ಯೋತ್ಸ್ನಾಭಿ ಆಹತ ಮಹತ್ ಹೃದಯಾಂಧಕಾರಂ. ಕಪಿಲಗೀತಾದಲ್ಲಿ ಭಗವಂತನ ಧ್ಯಾನದ ಪ್ರಕಾರನ ಹೇಳುತ್ತಾನೆ. ಅಂತ ಪರಮಾತ್ಮನ ಪಾದಕಮಲವನ್ನು ಧ್ಯಾನ ಮಾಡಬೇಕು. ಯಚ್ಚೌಚ ನಿಸ್ತೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧಿಧೃತೇನ ಶಿವ ಶಿವೋಭೂ. ಅಂತ ಪರಮಾತ್ಮನ ಪಾದ ಕಮಲದ ಜಲ ಇದೆಯಲ್ಲ, ಗಂಗಾ ನದಿ ಇದೆಯಲ್ಲ, ತಲೆ ಮೇಲೆ ಯಾವಾಗ ಹಾಕ್ಕೊಂಡಿದ್ದಾರಲ್ಲ, ಅದಕ್ಕೆ ಅವರಿಗೆ ಶಿವ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಅಂತ ಶಿವ ನೀವು ನಮಗೆ ಮಂಗಳವನ್ನು ಕೊಡು. ಕಾಮಿತಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ಹೇ ಕಾಮಿತಪ್ರದ, ಕೇಳಿದ್ದನ್ನು ಕೊಡ್ತಾರಂತವ್ರು. ನೀವು ಕೇಳಿದ್ದನ್ನು ಕೊಡ್ತೀರಿ ಅಂತ ನಾವು ಕೇಳಿದ್ರೆ ಏನೋ ಕೇಳೋದಕ್ಕೆ ಹೋಗೋದಿಲ್ಲ. ಮಂಗಳವನ್ನು ಕೊಡಿ. ಕಾಮಿತಪ್ರದರು ಬೇಗ ಇಷ್ಟು ಬಗ್ಗೆ ನೀಡಿರ್ತಾರಾದರೆ ರುದ್ರದೇವರಿಗೆ ಆಶುತೋಷ ಅಂತ ಹೆಸರು. ಆಶುತೋಷ ಬೇಗ ಫಲ ಕೊಡ್ತಕ್ಕಂಥವ್ರು ರುದ್ರದೇವರು. ಆಶುತೋಷರು ಅವ್ರ ಮಗ ಗಣೇಶ ಕ್ಷಿಪ್ರಪ್ರಸಾದ, ಅವ್ರ ಫ್ಯಾಮಿಲಿನೇ ಅಂಥದ್ದು. ಅವ್ರು ಬೇಗ ಫಲ ಕೊಡ್ತಾರೆ, ಇಮಿಡಿಯೇಟ್ ಫಲ ಕೊಡ್ತಾರೆ. ಅಪ್ಪ ಮಗ ಹಾಗಿದ್ದಾರೆ. ಕ್ಷಿಪ್ರಪ್ರಸಾದ ಗೊತ್ತು, ಆಶುತೋಷ ಗೊತ್ತಿಲ್ಲ. ಆ ಬಂಗಾಳ ಕಡೆ ಇರ್ತಾರೆ ಆಶುತೋಷ ಮುಖರ್ಜಿ ಆಗಲೇ ಇಟ್ಕೊಂಡಿರ್ತಾರೆ. ನಮ್ಮ ಕಡೆ ಕಡಿಮೆ ಅದು ಒಂದು, ನಮ್ಮ ಕಡೆ ಇದು ಗೊತ್ತಿರ್ತದೆ. ಕ್ಷಿಪ್ರಪ್ರಸಾದ ಗಣೇಶ ಮಗ, ಕ್ಷಿಪ್ರಪ್ರಸಾದ ಅಪ್ಪ ಆಶುತೋಷ ಭಗವಂತ ಸರ್ವತೋಷ. ಸಾಕ್ಷಾತ್ ಶ್ರೀ ನಾರಾಯಣನ ಹಿರಿಮೆ, ವಾಯುದೇವರ ಹಿರಿಮೆ ಅನಂತರ ಇವರು ಹಿರಿಮೆ ಚಿಂತನೆ ಮಾಡಬೇಕು. ಸದಾ ಮಂಗಳವನ್ನು ಕೊಡಿ. ಕೃತ್ಯ ವಾಸನೆ ಹಿಂದೆ ನೀನಾಲ್ವತ್ತ ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮರ್ಥಗಳೋದಿ ಜಲಧಿಯೋಡು. ಸ್ತೋತ್ರ ಮಾಡ್ತಾ ಮಾಡ್ತಾ ಅರ್ಥ ಮಾಡ್ಕೊಂಡಿರ್ಬೇಕು ನಾವು. ಆ ಒಂದು ಕಡೆ ನೋಡಿದರೆ ದೇವತಾ ಸ್ತೋತ್ರ, ಇನ್ನೊಂದು ಕಡೆ ದೇವತಾ ಪರಿಚಯ, ಅದು ದೇವತಾ ಪರಿಚಯ. ಮತ್ತೊಂದು ಕಡೆ ನೋಡಿದರೆ ಭಗವಂತನಲ್ಲಿ ಅವರೆಲ್ಲ ದಾಸರು ಅಂತಕ್ಕಂಥ ಭಾವನೆ ಹುಟ್ಟಿಸ್ತಾ ಹರಿ ಸರ್ವೋತ್ತಮತ್ವ ಜ್ಞಾನ. ಹೀಗೆಲ್ಲ ಒಟ್ಟಿಗೆ ಕೊಡೋದ್ರಿಂದಾನೆ ಮಂಗಳಾಚರಣೆ ಸಗಲೆಲ್ಲ ಹೇಳ್ತಿರ್ತೇನೆ. ನೀವು ಎಲ್ಲ ಹೇಗೆ ಸಾರ ಬರೋದು ಸಾಧ್ಯ ಇಲ್ಲ ಚಿಕ್ಕ ಮಕ್ಕಳಿಗೆ. ಒಂದೇ ಸಂಧಿ ಹೇಳ್ಕೊಡಿ ಕೊನೆ ಪಕ್ಷ. ಎಷ್ಟು 13 ಪದ್ಯಗಳು ಆರಾಮಾಗಿ ಒಂದು 2 ದಿವಸ ಕಲಿತು ಬಿಡ್ತಾರೆ ಮಕ್ಕಳುಗಳು. 2 ದಿವಸ ಕಲಿತಾರೆ, ಜನ್ಮ ಜನ್ಮಕ್ಕೂ ಮರೆಯೋದಿಲ್ಲ. ಕರೆಯೋದು 2 ದಿವಸ, ಉಳಿಯೋದು ಜನ್ಮ ಜನ್ಮಕ್ಕೆ. ನಮ್ಮ ಜನಕ್ಕೆ ಜ್ಞಾನ ಇಲ್ಲ ಅಷ್ಟೇ. ಹರಿಕಥಾಮೃತಸಾರ ಪ್ರಸಾರ ಸರಿಯಾಗಿ ನಡೆದ್ರೆ ತಾರತಮ್ಯ ಜ್ಞಾನಾದಿಗಳು ಬರುತ್ತೆ. ಸಿನಿಮಾ ಹಾಡು ಕೇಳ್ತಾ ಕಲಿತಾ ಕಲಿತಾರೆ, ಸಾವಿರಾರು ಹಾಡು ಕಲಿತಾರೆ. ಈ 13 ಪದ್ಯ ಕಲಿಯಕ್ಕೆ ಬರೋದಿಲ್ಲ ಜನಗಳಿಗೆ, ಕಲಿಯಲಿಕ್ಕೆ ಬರೋದಿಲ್ಲ ಅಲ್ಲ, ಹೇಳೋ ಜನ ಇಲ್ಲ, ಅದು ಫಜಿತಿಯಾಗಿರೋದು. ಮನೆಯಲ್ಲಿ ಯಾರು ಹೇಳಬೇಕೀಗ? ಹೇಳೋ ಜನಗಳೇ ಇಲ್ಲ. ಇವತ್ತಿನ ದಿವಸ ಎಲ್ಲೂ ಇಲ್ಲ. ಹಿಂದಿನ ಕಾಲಕ್ಕೆ ಕೊನೆ ಪಕ್ಷ ಹೆಣ್ಮಕ್ಕಳಲ್ಲಿ ಧರ್ಮ ಇತ್ತು. ಸ್ವಲ್ಪ ದಿವಸಗಳ ಹಿಂದೆ ಹೆಣ್ಮಕ್ಕಳಲ್ಲಿ ಧರ್ಮ ಇತ್ತು. ಈ ಸಾಫ್ಟ್ವೇರ್ ಇಂಜಿನಿಯರ್ ಬಂದಮೇಲೆ ಅವರಲ್ಲೂ ಹೋಗಿಬಿಡ್ತು. ಯಾಕೆಂದ್ರೆ ಬಿಡವೇ ಇಲ್ಲ ಯಾರಿಗೂ ಕೂಡ. ಈಗ ಮೊದಲು ಗಂಡಸರು ಓದ್ತಿದ್ರು, ಹೆಂಗಸರು ಹೆಚ್ಚು ಓದ್ತಿದ್ದಿಲ್ಲ. ಆದ್ರಿಂದ ಅಥವಾ ಬೇರೆ ಓದ್ತಿದ್ರೆ ಮನೆಯಲ್ಲಿ ಈ ತುಳಸಿ ಪೂಜೆ ಗೌರಿ ಪೂಜೆ ಅಂತ ಇರ್ತಿದ್ರು. ಈ ಮನೆಯಲ್ಲೇ ಇರೋದಿಲ್ಲ ಅವರು, ಕಾರಣ ಅವರು ಅಷ್ಟೇ ಬಿಜಿ ಆಗಿಬಿಡ್ತಾರೆ. ಆದ್ರಿಂದ ನಾಳೆ ಗೌರಿ ಅಂದ್ರೆ ಯಾರು ಅಂತ ಕೇಳೋ ಪ್ರಸಂಗ ಬರ್ತದೆ, ವರವರಲಕ್ಷ್ಮಿ ಅಂದ್ರೆ ಯಾರಾಕೆ ಅಂತ ಕೇಳೋ ಪ್ರಸಂಗ ಬಂದ್ರೆ ಆಶ್ಚರ್ಯ ಇಲ್ಲ. ಯಾರಿಗೂ ಗೊತ್ತಿಲ್ಲ. ಆದ್ರಿಂದ ಈ ಯೋಚನೆ ಮಾಡ್ಬೇಕೀಗ. ಇವು 10 ವರ್ಷದಲ್ಲಿ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಈ ಮೊದಲೆಲ್ಲ ಸ್ಲೋ ಆಗಿ ಚೇಂಜ್ ಆಗ್ತಾ ಬಂತು, ರ್ಯಾಪಿಡ್ ಚೇಂಜಸ್. ಈಗ 10 ವರ್ಷಗಳಲ್ಲಿ ಧರ್ಮದ ಹೆಸರು ಕೇಳೋದೇ ಭಾರಿ ದುರ್ಲಭ ಆಗ್ತಕ್ಕಂಥ ಕಾಲ ಇದು. ಇಂಥ ಹೊತ್ತಿನಲ್ಲಿ ಹರಿಕಥಾಮೃತಸಾರಾದಿ ಗ್ರಂಥಗಳನ್ನು ಮತ್ತೆ ಮತ್ತೆ ಪ್ರಸಾರ ಮಾಡ್ತಿದ್ರೆ ಬಹಳಷ್ಟು ಉಪಯೋಗವಾಗ್ತದೆ ಅಂತ ಹೇಳ್ತಾ, ಇನ್ನು 3 ಪದ್ಯ ಇದೆ. 3 ಪದ್ಯದೊಳಗೆ ಇದು ಹೇಳಿದ್ದು ಇದೊಂದು ಹೇಳಬೇಕು. ಪಾಕಶಾಸ್ತ್ರ ಒಂದು, ಪರಿಮಳ ಉಸುಮರದೊಳಗೆ ನಾಳೆ ಅದನ್ನು ಹೇಳ್ತಾ ಈ ಪ್ರವಚನ ಮಾಲಿಕೆ ಮಂಗಳವಾಗ್ತಾ ಇದೆ. ಈ ಮಧ್ಯೆ ಒಂದು ಇವತ್ತೊಂದು ಕಾರ್ಯಕ್ರಮ ಇದೆ, ಒಂದು CD ಬಿಡುಗಡೆಯ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಈಗ ನೋಡ್ಕೊಂಡ್ಬಿಟ್ಟು ಬೇಗ ಮುಗಿಯುತ್ತೆ, ಹೆಚ್ಚತ್ತೇನು ಆಗೋದಿಲ್ಲ. ಆ ಕಾರ್ಯಕ್ರಮಕ್ಕೋಸ್ಕರ ಒಂದು 10 ನಿಮಿಷ ಬೇಗ ಮುಗಿಸ್ತಾ ಇದ್ದೇನೆ. ಆ ಕಾರ್ಯಕ್ರಮ ಆದಮೇಲೆ ನಾಳೆ ದಿವಸದ ಮಂಗಳ ಕಾರ್ಯಕ್ರಮ ಎಂದಿನಂತೆ ನಡೆಯುತ್ತೆ. ನಾಳೆ ಮಂಗಳವಾದ್ದರಿಂದ ಹೆಚ್ಚು ಟೈಮ್ ಬೇಕಾ. 6:00 ಪ್ರಾರಂಭವಾಗುತ್ತೆ, 6:30ಗಲ್ಲ, 6:00 ಪ್ರಾರಂಭವಾಗಿ 8:00 ಮುಗಿಯುತ್ತೆ. ಹರಿಕಥಾಮೃತಸಾರ ಅಂತ ನಿನ್ನೆ ಬಿಡುಗಡೆಯಾಗಿದೆ, ಇವತ್ತು ಸಹ ಅದನ್ನು ಕಡಿಮೆ ಬೆಲೆಗೆ ಕೊಡ್ತಾ ಇದೆ. ಅದೇ ರೀತಿ ನಾಳೆನೂ ಕಡಿಮೆ ಬೆಲೆಗೂ ಕೊಡುತ್ತೆ, ಆಮೇಲೆ ಅದರ ಮಾಮೂಲು ಬೆಲೆಗೆ ಬರುತ್ತೆ. ಇನ್ನೂ ಅಪೇಕ್ಷೆ ಇದ್ದವರು ತಗೊಳ್ಬಹುದು. ಇವತ್ತು ಪ್ರತಿಗಳು ಸಿಕ್ಕದೆ ಹೋದರೂ ಕೂಡ ಹೆಸರು ಬರೆಸಿದರೆ ಗುರುವಾರದಿಂದ ಪ್ರತಿಗಳು ಸಿಗುತ್ತೆ. ಈಗಿರೋರಿಗೆ ಸಿಗುತ್ತೆ, ಇನ್ನೂ ಇಲ್ಲದವರು ಯೋಚನೆ ಮಾಡೋ ಕಾರಣ ಇಲ್ಲ. ಈ ಹೆಸರಿಗೆ ಬರೆಸಿದರೆ ಗುರುವಾರದಿಂದ ಅವರಿಗೆ ಅದು ಸಿಗುತ್ತಾದ್ದರಿಂದ ಆಮೇಲೆ ಬಂದು ತಗೊಳ್ಬಹುದು. ಅದು ಈಗ ಮಾತ್ರ ರೆಡಿ ಇರೋಷ್ಟು ಅಷ್ಟೇ ಸಿಗುತ್ತೆ, ಅದು ಉಪಯೋಗ ಮಾಡಿಕೊಳ್ಬಹುದು ಅಂತ ಹೇಳುತ್ತಾ
ಈಗ ಬಿಡುಗಡೆಯ ಕಾರ್ಯಕ್ರಮ. ಒಳ್ಳೆಯ ವಿದ್ವಾಂಸ ಸಂಗೀತದಲ್ಲಿ ಬಹಳ ನಿಪುಣರಾದ ಇವರು ಬಂದಿದ್ದಾರೆ ವಿದ್ವಾಂಸರುಗಳು, ಶೇಷಧರ ಕೋಟೆ ಒಬ್ಬರು, ಶೇಷಗಿರಿ ದಾಸರು ಒಬ್ಬರು, ಅವರು ಇಬ್ಬರು ಕೂಡ ಭಾರಿ ಪ್ರಖ್ಯಾತರಾದವರು. ಅವ್ರು ಕರೆಸಿದ್ರೆ ಬರೋದು ಕಷ್ಟ, ಅವರಾಗಿ ಬಂದಿದ್ದಾರೆ ಎಂಬುದು ಭಾರಿ ವಿಶೇಷ. ಕಾರಣ ಅದು ಹರಿಕಥಾಮಸ್ತಾರದ ಫಲ ಅಂತ ತಿಳ್ಕೋಬೇಕಷ್ಟೆ. ಇವತ್ತು ನಾವು ಸಾವಿರಾರು ರೂಪಾಯಿ ಕೊಟ್ಟು ಕರೆಸಿದ್ರು ಬರದೇ ಇರತಕ್ಕಂಥ ವಿದ್ವಾಂಸರು ಅವರಾಗಿ ಬಂದಿದ್ದಾರೆ ಅಂತ ಕೇಳಿದರೆ ನಿಜವಾಗಲೂ ಜಗನ್ನಾಥಾಸರ ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಅವರು. ಅದು ಭಾಳ ಸಂತೋಷದ ಸಂಗತಿ. ಆ ವಿಷಯವನ್ನು ಅವ್ರು ಹೇಳ್ತಾರೆ ಈಗ. ಅದು ಕಾರ್ಯಕ್ರಮ ಬೇಗ ಮುಗಿಯುತ್ತೆ, ದಯವಿಟ್ಟು ಅದಾದ್ರೆ ಒಂದು 10 ನಿಮಿಷ ಬೇಗ ಮುಗಿಯುತ್ತೆ, ಆದ್ದರಿಂದ ಮುಗಿಸ್ಕೊಂಡೇ ಹೋಗಬೇಕು ಅಂಥೇಳಿ ಅವರೆಲ್ಲ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಅದನ್ನು ಉಪಯೋಗ ಮಾಡ್ಕೋಬೇಕು.
ಆನಂದ
ಅಲ್ಲಿ ಮಾಡಿದಾಗ
ದಯವಿಟ್ಟು ಎಲ್ಲರಲ್ಲಿ ಕೇವಲ 2 ನಿಮಿಷ ಮಾತ್ರ ನಮ್ಮೊಂದಿಗೆ ಸಹಕರಿಸಬೇಕಂತ ವಿನಂತಿ ಮಾಡ್ಕೋತಾ ಇದ್ದೇನೆ. ಈಗಾಗಲೇ ತಮ್ಮ ಅಪೂರ್ವ ಚಿಂತನೆಗಳ ಮೂಲಕ ಹರಿಕಥಾಮೃತಸಾರದ ಒಂದೊಂದು ಚಿಂತನೆಯನ್ನು ತೆರೆದಿಡುತ್ತಿರುವ, ನಮ್ಮ ಮನಸ್ಸನ್ನು ಮುಟ್ಟಿಸುತ್ತಿರುವ, ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಪರಮ ಪೂಜ್ಯ ಡಾಕ್ಟರ್ ದಾಸನಕೆರೆ ಪ್ರಪಂಚನಾಚಾರ್ಯರಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಾಸರ ಪದಗಳ ಅಂತ್ಯಾಕ್ಷರಿ ಕಾರ್ಯಕ್ರಮ ಈ ಒಂದು 2 ತಿಂಗಳ ಹಿಂದೆ ಜಯನಗರದ ನ್ಯಾಷನಲ್ ಕಾಲೇಜ್ ಆವರಣದಲ್ಲಿ ನಡೆಯಿತು. ಸುಮಾರು 10,000 ಸಂಖ್ಯೆಯಲ್ಲಿ ಜನಗಳು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಒಂದು ದಾಖಲೆ ಈ ಕಾರ್ಯಕ್ರಮದ್ದು. ಸುಮಾರು ಜನ ಆ ಕಾರ್ಯಕ್ರಮದಿಂದ ವಂಚಿತರಾಗಿರಂದ್ರೆ ನೋಡೋಕ್ಕಾಗಲಿಲ್ಲ. ಅವರ ಒಂದು ಒತ್ತಾಯ ಮೇರೆಗೆ ಅದನ್ನು ವಿಡಿಯೋ ಸಿಡಿಗಳಲ್ಲಿ ಅಳವಡಿಸಿ ಈಗ ಹೊರತರ್ತಾ ಇದ್ದೇವೆ. ಈ ಸಿಡಿಯ ವಿಶೇಷ ಹೇಳ್ತಾ ಇದ್ದೇನೆ. ಇದರಲ್ಲಿ ಒಟ್ಟು 25 ಕೃತಿಗಳಿವೆ. ಹರಿದಾಸರ ಉಗಭೋಗ ಹಾಗೂ ಕೃತಿಗಳು ಸೇರಿ ಒಟ್ಟು 25 ರಚನೆಗಳಿವೆ. ನಾಡಿನ ಖ್ಯಾತ ಕಲಾವಿದರಾದ ಶಶಿಧರ ಕೋಟೆಯವರು, ಅನಂತ ಕುಲಕರ್ಣಿಯವರು, ಶ್ರೀಮತಿ ಸಂಗೀತಾ ಕಟ್ಟಿಯವರು, ಶ್ರೀಯುತ ಶಂಕರ್ ಶಾನ್ಭಾಗ್ ಅವರು ಹಾಗೂ ನಾನು ಹಾಡಿದ 5 ಖ್ಯಾತ ಸಂಗೀತಗಾರರು ಹಾಡಿದ 25 ಕೃತಿಗಳು ಈ ವಿಸಿಡಿಯಲ್ಲಿವೆ. 2 ವಿಸಿಡಿಯ ಬೆಲೆ ಇವತ್ತಿನ ಪ್ರಸ್ತುತ ಬೆಲೆ 250 ರೂಪಾಯಿ ಇದ್ದು, ಆದರೆ ನಾವು ಟ್ರಸ್ಟ್ನಿಂದ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಅಲ್ಲಿ ಯಾವುದೇ ಕಮರ್ಷಿಯಲ್ ಒಂದು ಈ ಉದ್ದೇಶ ಇಟ್ಕೊಳ್ಳದೆ ಅದನ್ನು ಕೇವಲ 100 ರೂಪಾಯಿಗೆ ಮಾತ್ರ ಇದನ್ನು ಎಲ್ರಿಗೂ ಕೊಡ ಮಾಡ್ತಾ ಇದ್ದೇವೆ. ಅದರಿಂದ ಬಂದ ಅಲ್ಪ ಹಣವನ್ನು ಮತ್ತೆ ಮುಂದೆ ಟ್ರಸ್ಟಿನ ಒಂದು ವಿವಿಧ ದಾಸಾಹಿತ್ಯದ ಪ್ರಚಾರದ ಉದ್ದೇಶಗಳಿಗೆ ಬಳಸಿಕೊಳ್ಳುವ ಒಂದು ಆಲೋಚನೆ ಮಾಡ್ತಾ ಇದ್ದೇವೆ. ಈ ವಿಸಿಡಿಯನ್ನು ಆಚಾರ್ಯರು ತಮ್ಮ ಅಮೃತಹಸ್ತದಿಂದ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಅವರನ್ನ ಹೃತ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ನಮ್ಮ ಪ್ರಶ್ನ ಕಾರ್ಯದರ್ಶಿಯಾದ ಶ್ರೀಯುತ ಗೋವಿಂದ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಅದೇ ರೀತಿ ನನ್ನ ಒಂದೇ ಒಂದು ವಿನಂತಿ ಹೋಗೊಟ್ಟು ಆಗಮಿಸಿದ ನನ್ನ ಹಿರಿಯ ಸಹೋದರ ಸಂಗೀತದ ಮಿತ್ರ ಶ್ರೀಯುತ ಶಶಿಧರ ಕೋಟೆಯವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತ. ಶ್ರೀಯುತ ಶಶಿಧರ ಕೋಟೆಯವರು ಆಚಾರ್ಯರಿಂದ ಆಶೀರ್ವಾದ ತಗೋಬೇಕಂತ ಕೇಳ್ಕೊತೇವೆ.
ಇಡೀ ದಾಸರ ಪದಗಳ ಅಂತ್ಯಾಕ್ಷರಿಯ ರೂವಾರಿ ಶ್ರೀ ರಾಯಚೂರು ಶೇಷಗಿರಿ ದಾಸರವರದು. ಅವರ ಪರಿಕಲ್ಪನೆಯಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಅವರಿಗೆ ಆಚಾರ್ಯರು ಮಾಲಾರ್ಪಣೆ ಮಾಡಬೇಕು ಅಂತ ಕೇಳಿ.
ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ನಾನು ಧನ್ಯನಾಗಿದ್ದೇನೆ. ಯಾಕೆಂದ್ರೆ ಇಷ್ಟು ಒಳ್ಳೆಯ ಒಂದು ಪ್ರವಚನ ಕೇಳಿ ನಿಜವಾಗಿ ಎಲ್ಲೋ ಹೋಗಿಬಿಡ್ತೀವಿ ನಾವು ಆ ಮಾತುಗಳಿಗೆ. ಅದು ನಿಜವಾದ ಸಾಧನೆ. ಹಾಗಾಗಿ ಅವರ ಬಗ್ಗೆ ಅವರಿಗೆ ಅವರೇ ಸಾಟಿ. ಹಾಗೆ ಒಂದೇ ಮಾತು ಸಾಕು, ಅವರಿಗೆ ಅವರೇ ಸಾಕು. ಹಾಗಾಗಿ ಅಂತಹ ಒಂದು ಅವಕಾಶ ಕೇಳುವಂತಹ ಒಂದು ಸುಸಂದರ್ಭ, ಅದು ನನ್ನ ಒಂದು ಪೂರ್ವಜನ್ಮ ಪುಣ್ಯ ಅಂತ ಭಾವಿಸ್ತೇನೆ. ಹಾಗಾಗಿ ವಿಶೇಷವಾಗಿ ಸಂಪೂರ್ಣವಾಗಿ ಶರಣಾಗಿದ್ದೇನೆ. ಅದನ್ನು ಹೇಳಿ ಮತ್ತೆ, ನನ್ನ ಈ ಮನುಷ್ಯ ಸಾಧಾರಣ ವ್ಯಕ್ತಿಯಲ್ಲ, ಒಂದು ಅದ್ಭುತವಾದ ಸಾಧನೆಯನ್ನ ದಾಸವಾಣಿಯ ದಾಸರ ಪದಗಳ ಒಂದು ಕೀರ್ತನೆಯನ್ನ ಬೇರೆ ಬೇರೆ ಜಗದ ಉದ್ದಗಳಕ್ಕೂ ಹರಡುವಂತ ಒಂದು ಸಾಮರ್ಥ್ಯ ಇದೆ ಅವರಿಗೆ. ಹಾಗಾಗಿ ಇವರಿಗೆ ವಿಶೇಷವಾಗಿ ಶೇಷಗಿರಿ ದಾಸ್ ಅವರಿಗೆ, ಗೋವಿಂದ್ರ ಅವರಿಗೆ ಎಲ್ರಿಗೂ ನಾನು ಪ್ರೀತಿಯಿಂದ ವಂದಿಸ್ತೇನೆ. ನಿಮ್ಗೆಲ್ರಿಗೂ ನನ್ನ ಈ ಪುಟ್ಟ ಕಲಾವಿದನ ಆತ್ಮೀಯವಾದಂತಹ ಶುಭಾರೈಕೆಗಳು. ನಮಸ್ಕಾರ.
ಉತ್ತರಾದಿ ಮಠದ ಶ್ರೀಯಾದ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥರ ಶುಭಾಶೀರ್ವಾದದೊಂದಿಗೆ, ಆಶೀರ್ವಚನದೊಂದಿಗೆ ಪ್ರಾರಂಭವಾಗುವ ಈ ವಿಸಿಡಿಯನ್ನ ಈಗ ಆಚಾರ್ಯರು ತಮ್ಮ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪೂಜ್ಯ ಆಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ಮಂಗಳ ಕಾರ್ಯಕ್ರಮದ ಸಮಾರೋಪವನ್ನು ದೇವತಾ ಪ್ರಾರ್ಥನೆಗೆ ಪ್ರಾರಂಭಿಸ್ತಾ ಇದ್ದೀವಿ. ದೇವತಾ ಪ್ರಾರ್ಥನೆ ಮಾನ್ಯ ನರಸಿಂಹಮೂರ್ತಿಯವರು.
ಅಪಮೃತ್ಯೋಪರಿಹರಿಸು ಅನಿಲದೇವಾ, ಅಪಮೃತ್ಯೋಪರಿಹರಿಸು ಅನಿಲದೇವಾ, ಕೃಪಣವತ್ಸಲನೆ ಕಾವರ ಕಾಣೆ ಜಗದೊಳಗೆ ಅಪಮೃತ್ಯೋಪರಿಹರಿಸು ಅನಿಲ ದೇವಾ, ಅನಿಲ ದೇವಾ, ನಿನಗಿನ್ನು ಸಮನಾದ ಅನಿಮಿತ್ತ ಬಾಂಧವರು ಎನಗಿಲ್ಲವಾವ ಜನುಮದಲ್ಲೂ. ನಿನಗಿನ್ನು ಸಮನಾದ ಅನಿಮಿತ್ತ ಬಾಂಧವರು ಎನಗಿಲ್ಲ ಆವಾವ ಜನುಮದಲ್ಲೂ. ಅನುದಿನವು ಎಂ ಉದಾಸೀನ ಮಾಡುವುದು, ಅನುದಿನವು ಎಂ ಉದಾಸೀನ ಮಾಡುವುದು, ಅನುಚಿತವೋ ನಿನಗೆ ಸಜ್ಜನ ಶಿಖಾಮಣಿಯೇ. ಅಪಮೃತ್ಯು ಪರಿಹರಿಸು ಅನಿಲ ದೇವಾ, ಭವರೋಗಮೋಚಕನೆ ಪವಮಾನರಾಯ, ಭವರೋಗಮೋಚಕನೆ ಪವಮಾನ ರಾಯ, ನಿನ್ನ ವರವನು ನಾನು ಮಾಧವನ ಪ್ರಿಯನೇ, ಜವನ ಬಾಧೆಯ ಬಿಡಿಸು ಅವನಿಯೋಳು ಸುಜನರಿಗೆ, ಜವನ ಬಾಧೆಯ ಬಿಡಿಸು ಅವನಿಯೋಳು ಸುಜನರಿಗೆ, ದಿವಿಜಗಣ ಮಧ್ಯದಲ್ಲಿ ಪ್ರವರಣಿ ಅಹುದೋಪಮೃತ್ಯು ಪರಿಹರಿಸು ಅನಿಲ ದೇವಾ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ವೇದವಾದೋದಿತ ಜಗನ್ನಾಥ ವಿಠಲನ ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಭಜನೆಯ ನೀಡಿ ಪಾದ ಭಜನೆಯ ನೀಡಿ ಮೋದ ಕೊಡು ಸತತ ಮೃತ್ಯು ಪರಿಹರಿಸು ಅನಿಲ ದೇವಾ ಕೃಪಣವತ್ಸಲನೆ ಕೃಪಣವತ್ಸಲನೆ ಕಾವರ ಕಾಣೆ ಜಗದೊಳಗೆ ಅಪಮೃತ್ಯು ಪರಿಹರಿಸು ಅನಿಲ ದೇವಾ ಅನಿಲ ದೇವಾ.
ಪೂಜ್ಯ ಪ್ರಭಂಜನಾಚಾರ್ಯರಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ತಿಂಗಳು 8ನೇ ತಾರೀಕು ಹರಿಕಥಾಮೃತ ಸಾರದ ಪ್ರವಚನ ಮಾಲೆಗೆ ಪ್ರಾರಂಭವಾಗಿ ಇವತ್ತು ಮಂಗಳ ಕಾರ್ಯಕ್ರಮ ನಡೀತಾ ಇದೆ. ಈ ಮಂಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹೃತ್ಪೂರ್ವಕ ವಂದನೆ ಸಲ್ಲಿಸುವ ಸಲುವಾಗಿ ನಾನು ತಮ್ಮ ಮುಂದೆ ನಿಂತಿದ್ದೇನೆ. ಸುಮಾರು 200 ವರ್ಷಗಳ ಹಿಂದೆ ಜಗನ್ನಾಥ ದಾಸರು ಹರಿಕಥಾಮೃತ ಸಾರವನ್ನು ರಚನೆ ಮಾಡಿ ಕನ್ನಡ ಜನತೆಗೆ ರಾಷ್ಟ್ರದ ಜನತೆಗೆ ಅತಿ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಈ 200 ವರ್ಷಗಳಲ್ಲಿ ಹರಿಕಥಾಮೃತ ಸಾರದ ಬಗ್ಗೆ ಸಾಕಷ್ಟು ಪುಸ್ತಕಗಳು ನಿಮಗೆ ಪುಸ್ತಕದ ಅಂಗಡಿಗಳಲ್ಲಿ ದೊರೆಯುತ್ತವೆ. ಸುಮಾರು ಪುಸ್ತಕಗಳು ನಾನು ಕೂಡ ನೋಡಿದ್ದೀನಿ. ಆದರೆ ಪ್ರತಿಯೊಬ್ಬರಿಗೂ ಜನಸಾಮಾನ್ಯರಿಗೆ ಹರಿಕಥಾಮೃತ ಸಾರ ಸಂಪೂರ್ಣವಾಗಿ ಮುಟ್ಟುವ ದಿಶೆಯಲ್ಲಿ ಇದುವರೆಗೆ ಯಾವ ಪುಸ್ತಕನೂ ಬಂದಿರಲಿಲ್ಲ. ಸರಿಯಾದ ಒಂದು ಪುಸ್ತಕ ಬರಬೇಕಾದರೆ ತಮಗಂದು ಗೊತ್ತಾಗಿರಬಹುದು, ಹರಿಕಥಾಮೃತ ಸಾರ ರಚನೆ ಆಗಿದ್ದು 200 ವರ್ಷಗಳಿಂದೆ. ಈಗ 200 ವರ್ಷ ಆದ ಮೇಲೆ ಪೂಜ್ಯ ಆಚಾರ್ಯರಿಂದ ವಿವರಣೆ ಮತ್ತು ಅರ್ಥಸರಿತ ಸಹಿತವಾದ ಒಂದು ಅಮೋಘವಾದ ಪುಸ್ತಕ ಕೇವಲ 3 ದಿನಗಳ ಹಿಂದೆ ಬಿಡುಗಡೆ ಆಗಿದೆ. ಇದು ಪ್ರತಿಯೊಬ್ಬರೂ ನೋಡಿದ್ದೀರಾ, ಕೆಲವರಾಗಲೇ ಪುಸ್ತಕವನ್ನು ಕೊಂಡಿದ್ದೀರಾ. ಈ ಮಹತ್ ಕಾರ್ಯವನ್ನು ನಡೆಸಿಕೊಟ್ಟಕ್ಕಂಥ ಪೂಜ್ಯ ಆಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಆಚಾರ್ಯರಿಗೆ ಇನ್ನು 60 ವರ್ಷಗಳು ಖಂಡಿತವಾಗಿದೆ, 120 ವರ್ಷ ಆಯಸ್ಸು ಅಂತ ಹೇಳಿ ಆಚಾರ್ಯರೇ ಬೇಕಾಸ್ತಿ ಹೇಳ್ತಾ ಇರ್ತಾರೆ. ಇನ್ನು 60 ವರ್ಷಗಳು ಇಂಥ ಜ್ಞಾನ ಕಾರ್ಯವನ್ನ ಸತತವಾಗಿ ಮಾಡ್ತಾ ಬರಲಿ. ಪ್ರಾಣದೇವರು ಮತ್ತು ಶ್ರೀಹರಿ ಅವರಿಗೆ ಸಕಲ ಸನ್ಮಾನವನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ 2 ಮಾತನ್ನ ಆಡಕ್ಕೆ ಇಷ್ಟಪಡ್ತೇನೆ. 8ನೇ ತಾರೀಕು ಪ್ರಾರಂಭವಾದ ಹರಿಕಥಾಮೃತ ಸಾರದ ಮಂಗಳ ಸಮಾರಂಭ ಇವತ್ತು ನಡೀತಾ ಇದೆ. ಈ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡ್ರೆ ನಾನು ಆಚಾರ್ಯಗೆ 1-2 ಸತಿ ಮನೇಲಿ ಹೋದ ಕೇಳಿದೆ, ಜನ ಸಾಮಾನ್ಯರಿಗೆ ಇದು ಅರ್ಥವಾಗತ್ತಾ ಅಂತ. ಅವಾಗಿನ್ನ ಪುಸ್ತಕ ನಾನು ನೋಡಿರಲಿಲ್ಲ, ಓದಿರಲಿಲ್ಲ, ಕೇಳಿದೆ, ಪ್ರಶ್ನೆ ಮಾಡಿದೆ. ಅವರು ಹೇಳಿದ್ರು ಖಂಡಿತವಾಗ್ಲೂ ಒಂದು ಸ್ವಲ್ಪ ಆಧ್ಯಾತ್ಮ ಜ್ಞಾನ ಇದ್ದವರಿಗೆ ಈ ಪುಸ್ತಕ ಅರ್ಥವಾಗತ್ತೆ ಅಂತ. ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ಹೇಳಿ ಕೇಳಿದ್ರು, ನೀವೇನಾದ್ರು ಪುಸ್ತಕ ನೋಡಿದಿರಾ ಅಂತ. ನಾ ಇಷ್ಟೇ ಹೇಳಿದೆ, ನೀವು ಏನ್ ಮಾಡಿದ್ರ ಮೊದಲನೇ ಸಂಧಿ ಅಷ್ಟ ಮಾತ್ರ ನಾ ಓದಿದ್ದೀನಿ, ಖಂಡಿತವಾಗ್ಲೂ ಸಂಪೂರ್ಣವಾಗಿ ನನಗೆ ಅರ್ಥ ಆಗತಾ ಇದೆ ಅಂತ ಹೇಳಿದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪುಸ್ತಕ ಮನೆಯಲ್ಲಿದ್ರೆ ಏನಾಗಬಹುದು ಅನ್ನೋದಕ್ಕೆ ಒಂದು ನನ್ನ ಜೀವನದಲ್ಲಿ ಬಂತಕ್ಕಂಥ ಒಂದು ಘಟನೆಯನ್ನ ಹೇಳಿ ಇದರ ಸಾರ್ಥಕತೆ ಬಗ್ಗೆ ನಿಮಗೆ ಬಿಡ್ತೀನಿ. ನನ್ನ ಮಗ ತನ್ನ ಇಂಜಿನಿಯರಿಂಗ್ ಪದವಿ ಮುಗಿಸಿ ಇನ್ಫೋಸಿಸ್ಗೆ ಸೇರಿದ. ಅವನ ಸ್ನೇಹಿತ ಒಬ್ಬ ಇಂಜಿನಿಯರಿಂಗ್ ಮುಗಿಸಿ ವಿಪ್ರೋಗೆ ಸೇರಿದ. ವಿಪ್ರೋಗೆ ಹೋಗಿ ಅಲ್ಲಿ ಅಮೆರಿಕಾಗೆ ಅವನಿಗೆ ಡೆಪ್ಯೂಟ್ ಮಾಡಿದ್ರು. ಒಂದಿನ ಏನಾಯ್ತು ಅಂದ್ರೆ, ಅಮೆರಿಕಾದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿದ ಮೇಲೆ ಅವನ ಬಾಸ್ ಅವನಿಗೆ ಏನೋ ಕಾರಣಕ್ಕೆ ತುಂಬಾ ಬೈದ್ನಂತೆ. ಅವತ್ತು ತುಂಬಾ ಮನಸ್ಸಿಗೆ ಬೇಜಾರಾಗಿ ತನ್ನ ರೂಮಿಗೆ ವಾಪಸ್ ಬಂದಿಯಾನೆ, ಮನೆ ಇಲ್ಲ, ಅವನು ರೂಮ್ ಮಾಡ್ಕೊಂಡಿದ್ದಾನೆ. ಅವನ ದುಃಖನ ತೋಡ್ಕೊಳ್ಳಕ್ಕೆ ಯಾರೂ ಇಲ್ಲ ಅಲ್ಲಿ, ಒಬ್ಬಂಟಿಗ. ಮನಸ್ಸಿಗೆ ಬೇಜಾರಾಗಿದೆ, ಇಷ್ಟು ಕೆಲಸ ಮಾಡಿ ನಾ ಒಂದು ಮಾತು ಅನಿಸ್ಕೊಂಡಲ್ಲ ಅಂತ. ರಾತ್ರಿ ಅಮೆರಿಕಾದಲ್ಲಿ ರಾತ್ರಿ, ಇಲ್ಲಿ ಬೆಳಗಾನ್ ಜಾವ, ತಂದೆಗೆ ಫೋನ್ ಮಾಡಿದ್ನಂತೆ, ನನಗೆ ಹೀಗಾಯ್ತು ನೆನ್ನೆ, ಕೆಲಸ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ. ತಂದೆ ಇಲ್ಲಿಂದ ಒಳ್ಳೆ ಬುದ್ಧವಾದ ಕೊಟ್ರಂತೆ, ದೂರದೇಶದಲ್ಲಿ ಇದೆಯಾ, ಒಬ್ಬನೇ ಇದೆಯಾ, ಇಲ್ಲಿಂದ ನಾನು ಏನು ಹೇಳಕ್ ಸಾಧ್ಯವಿಲ್ಲ, ಆದರೆ ನೀನು ಅಮೆರಿಕಾಗ ಹೋಗ್ಬೇಕಾದ್ರೆ ಒಂದು ಸ್ತೋತ್ರದ ಪುಸ್ತಕನ ನಿನ್ನ ಬ್ಯಾಗ್ ನಲ್ಲಿ ಹಾಕಿದ್ದೀನಿ, ವಿಷ್ಣು ಸಹಸ್ರನಾಮ, ವಾಯುಸ್ತುತಿ, ರಾಘವೇಂದ್ರ ಸ್ತೋತ್ರ, ಇನ್ನು ಕೆಲವು ಸ್ತೋತ್ರಗಳಿದೆ. ನಾಳೆ ಬೆಳಗ್ಗೆ ನೀನು ಆಫೀಸ್ಗೆ ರಜೆ ಹಾಕಿ ಸ್ತೋತ್ರ ಪಠನೆ ಮಾಡು, ಮನಸ್ಸು ನೆಮ್ಮದಿಗೆ ಬರುತ್ತೆ, ನಾಡದ್ ಏನ್ ಮಾಡಬಹುದು ಅಂತ ತೀರ್ಮಾನ ಮಾಡಬಹುದು, ಈ ತಕ್ಷಣದಲ್ಲಿ ತೀರ್ಮಾನ ಮಾಡಕ್ಕಾಗಲ್ಲ, ಏನೋ ನಿರ್ಧಾರ ತಗೋಬೇಡ ಅಂತ ಹೇಳಿ ತಂದೆ ಬುದ್ಧವಾದ ಮಾಡಿ ಫೋನ್ ಹೇಳಿದ್ರಂತೆ. ಬ್ಯಾಗ್ ತೆಗೆದು ನೋಡ್ತಾನೆ, ಪುಸ್ತಕ ಇತ್ತು. ಅವತ್ತಿನ ದಿನ ರಜಾ ಹಾಕಿ ವಿಷ್ಣು ಸಹಸ್ರನಾಮವನ್ನು ಮುಗಿಸಿ ವಾಯುಸ್ತುತಿಯನ್ನ ಮುಗಿಸಿ ಒಂದು ನಿಮಿಷ ಟಿವಿ ಹಾಕ್ತಾನೆ, WTC ಕ್ರಾಶ್ ಆಗಿದೆ ಅಂತ ಬಂತು. ಅವಾಗ ತಕ್ಷಣ ಅನ್ಕೊಂಡಂತೆ, ಅವ್ರು ನಾನು ಬೈದೇ ಇದ್ದಿದ್ರೆ ಇವತ್ತಿನ ರಜೆ ಹಾಕ್ತಾ ಇರಲಿಲ್ಲ, ರಜೆ ಹಾಕದೇ ಇದ್ದಿದ್ರೆ ವಾಯುಸ್ತುತಿ ವಿಷ್ಣು ಸಹಸ್ರನಾಮನ್ನ ಓದ್ತಾ ಇರಲಿಲ್ಲ, ಆಫೀಸ್ಗೆ ಹೋಗ್ತಾ ಇದ್ದೆ, ನನ್ಗೇನಾಗಿರ್ಬೋದಿತ್ತು, ದೇವರ ನನಗೆ ಆಯುಷ್ ಕೊಟ್ಟ ಅಂತ ಹೇಳಿ ಮತ್ತೆ ತಕ್ಷಣ ತಂದೆಗೆ ಫೋನ್ ಮಾಡಿ ಹೇಳಿದ್ನಂತೆ. ಈ ವಿಚಾರ ತಮಗೆ ಹೇಳೋ ಉದ್ದೇಶ ಇಷ್ಟೇ, ಇವತ್ತು ನಾವು ನಮ್ಮ ಸೌಕರ್ಯಕ್ಕೆ ರೆಫ್ರಿಜರೇಟರು, ಟೆಲಿವಿಷನ್ನು, ಮೈಕ್ರೋವನ್ನು, ಗ್ರೈಂಡರು, ಮಿಕ್ಸಿ ಎಲ್ಲಾನು ಸಾವಿರಾರು ರೂಪಾಯಿ ಕೊಟ್ಟು ತಗೊಂತಾ ಇದ್ದೀವಿ. ಅಕಸ್ಮಾತ್ ಅದು ಕೆಟ್ಟರಿ, ನಾವು ಮುಟ್ಟಿದಾಗ ಶಾಕ್ ಹೊಡೆದು ನಮ್ಗೆ ಏನ್ ಬೇಕಾದ್ರಾಗ್ಬೋದು. ಆದರೆ ಈ ಒಂದು ಪುಸ್ತಕ ಮನೆಯಲ್ಲಿ ಇದ್ದರೆ, ಅಥವಾ ಸರ್ವ ಮೂಲ ಗ್ರಂಥಗಳು ಏನಿದೆ ಮನೆಯಲ್ಲಿ ಇದ್ದರೆ, ನೀವು ಕೇಳಬಹುದು ನಿನ್ನ ಹತ್ರ ಇದೆಯಾ ಅಂತ. ಆಚಾರ್ಯರ ಕಾರಣ ನನ್ನ ಹತ್ರ ಇದೆ, ಅದರ ಪ್ರತ್ಯಕ್ಷ ಅನುಭವ ನಾನು ಪಡಿತಾ ಇದ್ದೀನಿ. ಈ ಪುಸ್ತಕ ತಮ್ಮ ಮನೆಯಲ್ಲಿ ಇದ್ದರೆ ಖಂಡಿತವಾಗ್ಲೂ ಶಾಖಡುವ ಪ್ರಮೇಯ ಅಂತೂ ಇಲ್ಲವೇ ಇಲ್ಲ. ಈಗ ಹೇಳಿದ್ನಲ್ಲ, ಆ ಪುಸ್ತಕ ಆ ವ್ಯಕ್ತಿಗೆ ಏನ್ ಮಾಡ್ತು ಅಂತ, ಖಂಡಿತ ನಮಗೆ ಶ್ರೇಯಸ್ತರ್ತಕ್ಕಂತ ಒಂದು ಪುಸ್ತಕ ಈ ಹರಿಕಥಾಮೃತ ಸಾರ. ಈ ಹರಿಕಥಾಮೃತ ಸಾರವನ್ನ ಈ ಮಟ್ಟದಲ್ಲಿ ವಿವರಣೆ ಮಾಡತಕ್ಕಂತ ಅವರು ಖಂಡಿತವಾಗ್ಲೂ ಇದುವರೆಗೆ ಬಂದಿಲ್ಲ, ಮುಂದೆ ನಮಗ್ ಗೊತ್ತಿಲ್ಲ, ನಮಗ್ ಬೇಕೂ ಇಲ್ಲ. ಇದು ಸಾಕಷ್ಟು ವಿವರಣೆಯನ್ನ ಕೊಡ್ತಾ ಇದೆ. ಪುನಃ ಪುನಃ ತಮ್ಮೆಲ್ಲರ ಪರವಾಗಿ ಆಚಾರ್ಯರಿಗೆ ವಂದಿಸ್ತಾ ಇದ್ದೀನಿ, ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಇದನ್ನ ಹೇಳ್ತಿರೋದಿಷ್ಟೇ, 1000 ಪಾಕಿ ಕಾಪಿ ಪುಸ್ತಕ ಪ್ರಿಂಟ್ ಮಾಡಿಸಿದೆ. ಇಲ್ಲಿ ಸುಮಾರು 1000 ಜನ ಬ್ರಾಹ್ಮಣರು ಬ್ರಾಹ್ಮಣೇತರು ಕೂತಿದ್ದಾರೆ. ನಾನು ಅನ್ಕೊಂಡೆ 1000 ಕಾಪಿ ಸಾಕಾಗ್ಲಾರ್ದೇನೋ ಅಂತ. ಆಚಾರ್ಯ ಹತ್ರ ನನ್ನ ಕೇಳಿದೆ ಎಷ್ಟು ಮಾಡಿಸಿದ್ರು 1,000, ಅದು ಇನ್ನೂ ಪೂರ್ತಿ 1,000 ಡೆಲಿವರ್ ಆಗಿಲ್ಲ ಅಂದ್ರು. ಪ್ರಾಬಲಿ 300-400 ಎಷ್ಟಾಗಿದೆ ನಂಗೆ ಗೊತ್ತಿಲ್ಲ. ಅಷ್ಟು ಕಾಪಿನೇ ಖರ್ಚಾದ್ರೆ ಆಚಾರ್ಯರ 2 ವರ್ಷದ ಶ್ರಮ ಖಂಡಿತವಾಗೂ ಸಾರ್ಥಕವಲ್ಲ. ಪ್ರಾಬಲಿ ನಿಮಗೆ ಗೊತ್ತಿರಬಹುದು, ನೀವುಗಳೇ ಯೋಚನೆ ಮಾಡಿ ಒಂದು 2 ಪೇಜ್ ಏನಾದರೂ ಒಂದು ಎಸ್ಸೆ ಬರೀ ಅಂದ್ರೆ ಖಂಡಿತವಾಗ್ಲೂ 10 ಪುಟಾನ ಹರಿದು ಬಿಸಾಕಿ ಕೊನೆಗೆ ನಮ್ಮ ಕೈಲಿ ಆಗಲ್ಲ ಅಂತ ನಾವು ಎದ್ದು ಹೋಗಿರ್ತೀವಿ. ಅಂತ ಕೆಲಸ ಆಚಾರ್ಯ ಇವತ್ತು ಮಾಡಿದ್ದಾರೆ. ಖಂಡಿತವಾಗ್ಲೂ ಇದನ್ನ ಪ್ರಯೋಜನ ನಾವೆಲ್ಲ ಇಡೀ ಕರ್ನಾಟಕದ ಜನತೆ ಪಡಿಬೇಕಾಗಿದೆ. ಬರೀ ಬ್ರಾಹ್ಮಣರಲ್ಲ, ಬ್ರಾಹ್ಮಣೇತರ ಇಡೀ ಕರ್ನಾಟಕ ಜನತೆ ಪ್ರಯೋಜನ ಪಡತಕ್ಕಂತ ಒಂದು ವಿಚಾರ ಇದರಲ್ಲಿ ಇದೆ. ಖಂಡಿತವಾಗ್ಲೂ ಎಷ್ಟೋ ನಾವು ಹಣಗಳನ್ನ ಖರ್ಚು ಮಾಡ್ತೀವಿ, ಬರದವರಿಗೆ ಯಾವತ್ತು ತೃಪ್ತಿ ಸಿಗತ್ತೆ ಅಂದ್ರೆ ತಮ್ಮ ಪುಸ್ತಕ ಮಾರಾಟ ಆದಾಗೆ ಅಂತಲ್ಲ. ಮಾರಾಟ ಆಗೋದು ಒಂದು ಮಾತು, ಎರಡನೇದು ತಮ್ಮ ಪುಸ್ತಕವನ್ನು ಕೊಂಡು ಓದಿ ಜನ ತಮ್ಮ ಆಧ್ಯಾತ್ಮಿಕ ಏಳಿಗೆ ಹೊಂದಿದ್ದಾರೆ ಎಂದಾಗ ಮಾತ್ರ ತೃಪ್ತಿ ಆಗತ್ತೆ. ಅದರ ಬಗ್ಗೆ ಖಂಡಿತವಾಗ್ಲೂ ನಾವು ಆಲೋಚನೆ ಮಾಡಿ ಇವತ್ತಿನ ದಿನ 350 ರೂಪಾಯಿ. ಅಕಸ್ಮಾತ್ ತಮಗೆ 350 ಇವತ್ತು ತಂದಿಲ್ಲದೆ ಇದ್ರೆ ಆಚಾರ್ಯ ಅನುಮತಿ ತಗೊಂಡು ಹೇಳ್ತೀನಿ, ನೀವು 100-200 ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿ.
ಆಚಾರ್ಯ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ.
ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿ, ಆಮೇಲೆ ಮಿಕ್ಕಿದ ಹಣ ಕೊಟ್ಟು ಪುಸ್ತಕವನ್ನು ತಗೋಬಹುದು. ಪುಸ್ತಕ ಆಚಾರ್ಯ ಮನೆಯಲ್ಲಿ ನಾಳೆಯಿಂದ ಸಿಗತ್ತೆ. ಅಕಸ್ಮಾತ್ ಆಗದೇ ಇದ್ರೆ ಮುಂದಿನ ತಿಂಗಳು 26ನೇ ತಾರೀಕಿಂದ ವಿಜಯಭಾರತಿ ಶಾಲೆಯಲ್ಲಿ ಮಹಾಭಾರತ ಪ್ರವಚನ ಮಾಲಿಕೆ ಶುರುವಾಗತ್ತೆ. ಅವತ್ತು ಕೂಡ ಪುಸ್ತಕವನ್ನ ತಗೋಬಹುದು. ಆಚಾರ್ಯರಿಗೆ ಅನುಮತಿ ಪಡೆದು ಒಂದು ಹೇಳ್ತೀನಿ, ಅವತ್ತು ಅಕಸ್ಮಾತ್ ನೀವು ಪುಸ್ತಕ ತಗೊಂಡ್ರು ಕೂಡ 350 ರೂಪಾಯಿಗೆ ಕೊಡಿ ಅಂತ ಹೇಳಿ ಆಚಾರ್ಯನಲ್ಲಿ ಅರಕೆ ಮಾಡ್ಕೊಂತ 50 ರೂಪಾಯಿನ ಎಷ್ಟು ಪುಸ್ತಕ ಖರ್ಚಾಗುತ್ತೋ ಅಷ್ಟು 50 ರೂಪಾಯಿನ ನಾನು ಭರಿಸಲು ತಯಾರಿದ್ದೇನೆ ಅಂತ ಹೇಳಿ ಆಚಾರ್ಯಲ್ಲಿ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ. ಬರೀ ಪುಸ್ತಕ ಕೊಟ್ಟು ಬಿಟ್ರೆ ಜನ ಓದ್ತಾರೋ ಇಲ್ಲೋ ಗೊತ್ತಿಲ್ಲ. ಆಚಾರ್ಯರು ಹರಿಕಥಾಮೃತ ಸಾರದ ಪುಸ್ತಕವನ್ನು ನಮ್ಮ ಕೈಯಲ್ಲಿ ಇಡುವುದಕ್ಕೆ ಮುಂಚೆ ಹರಿಕಥಾಮೃತ ಪ್ರವಚನದ ಇನಿಶಿಯೇಷನ್ ಅಂತ ಏನ್ ಕರಿತೀವಿ ಅದನ್ನು ಮಾಡಿ ಇದರಲ್ಲಿ ಏನಿದೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಈಗಾಗಲೇ ನೀವು ಒಂದು ವಾರ ಸಂಪೂರ್ಣವಾಗಿ ಮೊದಲನೇ ಸಂದಿದೇನೆ ಎಷ್ಟು ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಇಂಥ ಒಂದು ಅದ್ಭುತವಾದ ಪ್ರವಚನವನ್ನು ನೀಡಿದ ಪೂಜ್ಯ ಆಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರಿಗೆ ನಾನು ಸರ್ವದಾ ಋಣಿ ಅಂತ ಹೇಳಕ್ಕೆ ಬಯಸ್ತೇನೆ. ಈ ಸಮಾರಂಭ ನಡೆಯಬೇಕಾಗಿದ್ದರೆ ಈ ದೊಡ್ಡ ಹಾಲು ಪೂಜ್ಯ ಪೇಜಾವರ ಮಠಾಧೀಶರ ಕೃಪೆಯಿಂದ ನಮಗೆ ಸಿಕ್ಕಿದೆ. ಅವರಿಗೆ ಪ್ರತಿ ನಿಮಿಷದಲ್ಲೂ ಪ್ರತಿ ಗಳಿಗೆಯಲ್ಲೂ ನೆನೆಸಬೇಕು. ಇವತ್ತು ಅವರೆಲ್ಲರೂ ಇರಲಿ, ಈ ಹಾಲನ್ನ ನಮಗೆ ಒದಗಿಸಿಕೊಟ್ಟು ಈ ಒಂದು ದೊಡ್ಡ ಪುಣ್ಯ ಕಾರ್ಯವನ್ನ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಭಕ್ತಿಪೂರ್ವ ನಮಸ್ಕಾರಗಳು ಮತ್ತು ವಂದನೆಗಳು. ಈ ಕಾರ್ಯಕ್ರಮ ನಡೆಯೋದಕ್ಕೆ ಮಾನ್ಯ ಕೇಶವಾಚಾರ್ಯರು ಮೊದಲನೆಯದಿಂದ ಹಿಡಿದು ಇವತ್ತಿನವರೆಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅವರ ಜೊತೆಗೆ ಇತರ ಪದಾಧಿಕಾರಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನದ ವತಿಯಿಂದ ನನ್ನ ವೈಯಕ್ತಿಕ ವತಿಯಿಂದ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಹೃತ್ಪೂರ್ವಕವಾಗಿ ವಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಈ 8 ದಿನಗಳ ಕಾರ್ಯಕ್ರಮಕ್ಕೆ ತಾವೆಲ್ಲ ಮಳೆ ಇದ್ರೂ ಬಂದು ಸಹಕರಿಸಿದ್ದರ. ಮೊನ್ನೆ ಹೇಳಿದಾಗೆ ಇಲ್ಲಿ ಒಬ್ಬೊಬ್ರು ಏನೇನು ನೀವು ಸ್ವಲ್ಪ ತಿಳ್ಕೊಂಡು ಹೋಗಿದ್ದೀರ ಇದನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಿಳಿಸಿ. ಮೊನ್ನೆ ಆಚಾರ್ಯರು ಬಹಳ ಸ್ವಚ್ಛವಾಗಿ ಹೇಳಿದ್ರು, ಇದೇ ರೀತಿ ಹೋದ್ರೆ ಇನ್ನು 100 ವರ್ಷ ಹೋದ್ರೆ ವಿದ್ಯಾಪೀಠ ಮುಚ್ಚೋ ಪ್ರಮೇಯ ಬರಬಹುದು ಅಂತಕ್ಕಂತ ಮಾತು ಹೇಳಿದ್ರು. ಖಂಡಿತವಾಗ್ಲೂ ಹಾಗೆ ಆಗಬಾರದು. ಇವತ್ತಿನ ತನಕ ಏನಾಗಿದೆ ಸರಿಯಾದ ದಾರಿಯಲ್ಲಿ ನಾವು ನಡೆದಿಲ್ಲ. ಇನ್ನು ಮುಂದೆ ನಾವು ಏನನ್ನು ಇಲ್ಲಿ ಕಲಿತಿದ್ದೀವಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಆದರೂ ಹೇಳಿಕೊಟ್ಟು ಎರಡು ಶತಮಾನ ಹಿಂದೆ ಹೋಗಕ್ಕಾಗದೇ ಇದ್ರೂ ಇನ್ನು ಮುಂದೆ ಇನ್ನು ಕೆಡದೇ ಇರತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋಣ, ನಮ್ಮ ಮಕ್ಕಳು ನೆಮ್ಮದಿಯಿಂದ ಜೀವನ ಮಾಡತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋಣ, ಅದೆಲ್ಲ ನಿಮ್ಮಿಂದ ಸಾಧ್ಯ. ಹೀಗೆ ತಾವು ಒಂದು ವಾರ ಇಲ್ಲಿ ಪ್ರವಚನಕ್ಕೆ ಬಂದು ಸಹಕರಿಸಿದ್ದೀರಾ, ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದನೆಯನ್ನು ಅರ್ಪಿಸ್ತಾ ಪೂಜ್ಯ ಆಚಾರ್ಯರಿಗೆ ಒಂದು ತುಳಸಿ ದಳವನ್ನು ಅರ್ಪಣೆ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಆಚಾರ್ಯರ ಕುಟುಂಬದವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರ ಪರವಾಗಿ ಈ ಭಕ್ತಿಪೂರ್ವಕದ ಮಾಲೆಯನ್ನ ಪೂಜ್ಯ ಆಚಾರ್ಯರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ದಿನದ ಪ್ರವಚನ ಮುಗಿದ ನಂತರ ಪೂರ್ಣ ಫಲ ವಿತರಣೆ ಇದೆ. ದಯಮಾಡಿ ಸ್ವಲ್ಪ ತಡವಾದರೂ ಪರವಾಗಿಲ್ಲ, ಇವತ್ತು ಹೇಗಿದ್ರೂ ರಜಾ ಇದೆ, ತಡವಾದರೂ ಪರವಾಗಿಲ್ಲ, ಒಂದು ಗಂಡಸರೆಲ್ಲ ಈ ಕಡೆ ಒಂದು ಲೈನ್ನಲ್ಲಿ ಬಂದು, ಈ ದೊಡ್ಡ ಹಾಲಿನಿಂದ ಲೈನ್ ಮಾಡೋ ಸುಲಭ, ಮಹಿಳೆಯರು ಈ ಕಡೆ ಒಂದು ಲೈನ್ನಲ್ಲಿ ಬಂದು ಪ್ರತಿಯೊಬ್ಬರೂ ಪೂರ್ಣ ಫಲವನ್ನ ಸ್ವೀಕರಿಸಿದರೆ ಮಾತ್ರ ಹರಿಕಥಾಮೃತ ಸಾರದ ಈ ಪ್ರವಚನ ಮಾಲಿಕೆ ಸಾರ್ಥಕವಾಗುತ್ತೆ. ಪ್ರತಿಯೊಬ್ಬರು ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮನ್ನ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.
ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ವಾಣಿತೇ ಕರವಾಣ್ಯಂಬ ಚರಣಂ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದ್ ಆಚಾರ್ಯ ಭಾವಗ ಹರಾಯ ಭಜಕಾನಿಷ್ಟ ಹರಾಯ ಪುರ ವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹುಂ ಯಿಡೇ ಚೇತೋಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಿ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ನಮಃ ಶ್ರೀಪಾದರಾಜಾಯ ನಮಸ್ತೇ ವ್ಯಾಸಯೋಗಿನಿ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ ಪರಮ ಪವಿತ್ರವಾದ ಶ್ರೀ ಹರಿಕಥಾಮೃತ ಸಾರದ ಮಂಗಳರ ಕಾರ್ಯಕ್ರಮ ಇವತ್ತು. ಸಾಮಾನ್ಯವಾಗಿ ನಾವು ಮಹಾಭಾರತ ಹೇಳಿದರೆ ಮಳೆ ಬರುತ್ತೆ ಅಂತ ಕೇಳುತ್ತೇವೆ, ಹರಿಕಥಾಮೃತ ಸಾರ ಹೇಳಿದರೂ ಮಳೆ ಬರುತ್ತೆ ಅನ್ನೋದು ವಿಶೇಷ. ಯಾಕೆಂದರೆ ಮಹಾಭಾರತದ ಕೂದಕ್ಕೇನು ಸಂಬಂಧ ಅಂದರೆ ಅವರೇ ಹೇಳ್ತಾರೆ, ಶ್ರುತಿ ಪುರಾಣ ಸಮೂಹದೋಳು ಭಾರತ ಪ್ರತಿ ಪದಗಳೋಳು. ಭಗವಂತನ ಕಥೆ ಬಂದಿರುವುದೆಲ್ಲಿ? ಅತಿ ಹೆಚ್ಚಾಗಿ ಮಹಾಭಾರತದಲ್ಲಿ ಬಂದಿದೆ. ಹರಿಕಥಾಮೃತ ಸಾರ ಮಹಾಭಾರತಾದಿ ಗ್ರಂಥಗಳ ಒಟ್ಟು ಸಾರ ಸರ್ವಸ್ವವಾದ್ದರಿಂದ ಮಳೆ ಬಂದರೆ ಏನೂ ಆಶ್ಚರ್ಯ ಇಲ್ಲ. ಮತ್ತು ವಾಯುದೇವರು, ಮಳೆ ಬರಲಿಕ್ಕೆ ವಾಯುದೇವರು ಬೇಕು. ಇವರು ವಾಯುದೇವರ ಮಹಿಮೆ ಇದೆ. ಹರಿಕಥಾಮೃತ ಸಾರ ವಾಯುಕಥಾಮೃತ ಸಾರ ಕೂಡ ಹೌದು, ಆದ್ದರಿಂದನೇ ಮಳೆ ಬರಲೇಬೇಕು. ನಮ್ಮ ಜನಕ್ಕದ ಅರ್ಥವಾದರೆ ಮಳೆ ಬೆಳೆಗಳಿಗೆ ಯಾವುದೇ ಒಂದು ವೈಜ್ಞಾನಿಕವಾದ ಹಿನ್ನೆಲೆಗಿಂತ ತಾತ್ವಿಕವಾದ ಹಿನ್ನೆಲೆ ಭಾರಿ ದೊಡ್ಡದು. ವೈಜ್ಞಾನಿಕ ಕಾರಣಗಳನ್ನು ಹುಡುಕೋದು ಸೆಕೆಂಡರಿ ಕಾಸಸ್ ಅನ್ನು ಹುಡುಕಿದಾಗ, ಇದು ತಾತ್ವಿಕ ಕಾರಣ ಹುಡುಕ್ತಕ್ಕಂಥದ್ದು ಪ್ರೈಮರಿ ಕಾಸ್ ಅನ್ನು ಹುಡುಕಿದಾಗ ಲೆಕ್ಕ. ಅದನ್ನು ಅರ್ಥ ಮಾಡಿಕೊಂಡ್ರೆ ಮಳೆ ಬಂದಿದ್ದು ಸಾರ್ಥಕ. ಇನ್ನೊಂದು ಕಡೆ ಹೇಳ್ತಾರೆ, ಕೊನೆಯ ಫಲಶ್ರುತಿ ಸಂಧಿಯಲ್ಲಿ ಹೇಳ್ತಾರೆ, ಹರಿಕಥಾಮೃತ ಸಾರವೇ ಒಂದು ಮಳೆ ಅಂತ ಕರೆದಿದ್ದಾರೆ. ಸಾಧು ಸಭೆಯೋಳ್ ಮೆರೆಯೇ ತತ್ವ ಸುಬೋಧ ವೃಷ್ಟಿಯ ಗರೆಯೇ ಕಾಮಕ್ರೋಧ ಬೀಜವ ಹುರಿಯೇ ಕರಕರೆಯ ವಾದಿಗಳ ಪಲ್ಲು ಮುರಿಯ ಲೋಸುಗ ಹರಿಕಥಾಮೃತ ಸಾರ ಪೇಡುವರೆ ಅಂತ ಹೇಳಬೇಕಾದ್ರೆ ತತ್ವ ಸುಬೋಧ ವೃಷ್ಟಿ ಅಂತ ಕರೆದಿದ್ದಾರೆ. ತತ್ವಜ್ಞಾನದ ಒಂದು ಮಳೆಯನ್ನು ಕರೆದಿದ್ದಾರೆ ಅಂತ ಹೇಳಿದ್ರಿಂದ ಅದು ಮಳೆ ಬರುವುದು ಸೂಚನೆ. ಮತ್ತು ಅಮೃತದ ಮಳೆ, ನನಗೆ ಆಶ್ಚರ್ಯ ಅಂದರೆ ಮಳೆ ಬಂದರೂ ಪ್ರವಚನ ವಿಘ್ನ ಮಾಡಿಲ್ಲ, ಆದ್ದರಿಂದ ಸಾತ್ವಿಕವಾದ ರೀತಿಯಲ್ಲಿ ಅನುಕೂಲ ಮಾಡಿದೆ ಅಂತ. ಇಲ್ಲದೆ ಹೋಗಿದ್ರೆ ಈ ಮಳೆಯಲ್ಲಿ ಜನರ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ, ಆದರೆ ದಿವಸಕ್ಕಿಂತ ಒಬ್ಬರೂ ಕಡಿಮೆ ಆಗದಂತೆ ಬರಲಿಕ್ಕೆ ಸಾಧ್ಯವಾಗಿದೆ ಅಂದರೆ ಅದು ನಮಗೆ ಅನುಗ್ರಹ ಮಾಡತಕ್ಕಂಥ ಮಳೆಯ ಹೊರತು ಬೇರೆ ಅಲ್ಲ. ಹರಿಕಥಾಮೃತ ಸಾರ ಅನೇಕ ರೀತಿ ಒಂದು ಆಶ್ಚರ್ಯ ಅಂದರೆ ಮಾನ್ವಿಯಲ್ಲಿ ಸುಮಾರು 93 ಆಗ ದೊಡ್ಡ ಸ್ವಾಮಿಗಳು ಒಟ್ಟು 5 ಜನ ಸ್ವಾಮಿಗಳು ಚಾತುರ್ಮಾಸ್ಯ ಕೂತಿದ್ರು. ವಿದ್ಯಾಮಾನ್ಯ ತೀರ್ಥರು 5 ಜನ ಸ್ವಾಮಿಗಳು ಚಾತುರ್ಮಾಸ್ಯ ಕೂತಿದ್ರು. ಆಗ ತುಂಬಾ ದಿವಸ ಮಳೆ ಇರಲಿಲ್ಲ. ಆಗಲಿ ಉಪನ್ಯಾಸಕ್ಕೆ ಅಂತ ಕರೆಸಿದ್ರು ಶ್ರೀಗಳು, ಹೇಳಿದರು ಇಲ್ಲಿ ಮಳೆ ಇಲ್ಲ, ವಿರಾಟ್ ಪರ್ವ ಹೇಳಿಬಿಡಿ ಅಂತ. 5 ದಿವಸ ಪ್ರವಚನ, ವಿರಾಟ್ ಪರ್ವ ಹೇಳಿಬಿಡಿ ಅಂತ ಹೇಳಿದ್ರು. 5 ದಿವಸ ಪ್ರವಚನ ಆಯಿತು. ಆಶ್ಚರ್ಯ, ಹೊರಡಬೇಕು ಮಳೆ ಹೊರಲಿಕ್ಕೆ ಶುರುವಾಯಿತು. ಒಂದೇ ಸಮನೆ ಯಾತಕ್ಕೆ ಹೇಳಿದೆ ಅಂದರೆ ಇವತ್ತು ಶಾಸ್ತ್ರದಿಂದ ಮಳೆ ಬರ ಹಾಗೆ ಬೇರೆಯಿಂದ ಮಳೆ ಬರೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಜನಕ್ಕೆ ಮಳೆ ಅನ್ನ ಕೊಟ್ಟರೆ, ಜ್ಞಾನದ ಮಳೆ ಜ್ಞಾನ ಕೊಡ್ತದಾದ್ದರಿಂದ ಇವತ್ತು ಎರಡನ್ನೂ ಸಾಧಿಸ್ತಕ್ಕಂಥ ಶಕ್ತಿ ಇರೋದಿಂಥ ಗ್ರಂಥಗಳಿಗೆ ಹೊರತು ಬೇರೆದಕ್ಕಲ್ಲ. ಅದನ್ನು ಬಿಟ್ಟು ಮನುಷ್ಯ ಸಾಧನೆ ಮಾಡಲಿಕ್ಕೆ ಹೋದರೆ ಅದು ಮೂರ್ಖತನದ ಸಾಧನೆ ಹೊರತು ಬೇರೆ ಅಲ್ಲ. 32 ಸಂಧಿಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಭಗವನ್ ಮಹಾತ್ಮ್ಯವನ್ನು ಕೊಂಡಾಡ್ತಕ್ಕಂಥ ಜಗನ್ನಾಥದಾಸರು, ಅದು ತಮ್ಮ ಸಾಧನೆಯಲ್ಲ, ಹರಿಕಥಾಮೃತ ಸಾರ. ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನು ಆದರದಿ ಕೇಳುವುದು. ಎಷ್ಟು ಕಳಕಳಿಯಿಂದ ಹೇಳ್ತಾರೆ, ಪರಮ ಭಗವದ್ ಭಕ್ತರಿಗೋಸ್ಕರ ಹೇಳ್ತಾ ಇದ್ದೇನೆ ಆದರದಿಂದ.